योगिसहप्रविश्यमवाचमिमां सञ्जीवयुक्तरस्वहाम्ना अन्यांश्च हस्तचरणश्रवणस्वदादीन् प्राणान् नमो भगवते पुरुषाय यस्माद्ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तते वाणिते करवाण्यम्बा चरणौ हृदि सर्वदा मद्वाच्यसरणिर्भूयात् श्रीमदाचार्यभावदा हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोहं इडे चेतोऽभिमानिनः यूयं सर्वे प्रकुरुता मनो मे मध्वभावदम् श्रीमध्वः कल्पवृक्षस्तु जयार्यः तमसुत्सृतः चिन्ताधनिस्तु आचार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः हरिः ॐ नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते हे रामजलदश्याम स्वामिन्निर्दोषपूरुष भीमतामसयोनीनां मानुकाव्याकरणाम्भोधिमन्थमानसमन्दरम् कवयन्तं रामकीर्त्या हनुमन्तमुपास्महे वाल्मीकैर्गौः पुनीयान्नो महीधरपदाश्रया यद्दुग्धमुपजीवन्ति कवयस्तरणकायिव परमपवित्रवादन्तः श्रीमद् रामायणदल्लि दशरथराज ಋಷ್ಯಶೃಂಗರ ನೇತೃತ್ವದಲ್ಲಿ 9000 ವರ್ಷಗಳ ಕಾಲ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಅನಂತರ ಅವರು ಹೇಳಿದರು, ಪುತ್ರ ಕಾಮೇಷ್ಠೆಯನ್ನು ಮಾಡಿದರೆ ಮುಂದೆ ಅದು ಫಲ ಸಿಗುತ್ತೆ ಅಂತ ಹೇಳಿದ ತಕ್ಷಣ ದಶರಥ ರಾಜ ಹೋಗ್ತಾನೆ. ಅವರು ಶ್ರೇಷ್ಠ ರೀತಿಯಲ್ಲಿ ಆ ಕಾರ್ಯವನ್ನು ಮಾಡ್ತಾರೆ. ಅಪೂರ್ವವಾದಂಥ ಯಾಗ ನಡೆಯುತ್ತೆ. ಆ ಯಾಗವನ್ನು ವರ್ಣನೆ ಮಾಡ್ತಾ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ಯಜಮಾನೋ ದಶರಥಃ ಯಾಜಕೋ ಬ್ರಹ್ಮನಂದನಃ ರಾಮೋದಯ ಫಲಂ ಯಶ್ಯ ಕೋನುತಂ ವರ್ಣಯೇತ್ ಕೃತಂ ಅಂತ ಹೇಳಿದ್ರು. ಎಷ್ಟು ಸರಳವಾದ ಶ್ಲೋಕಗಳು, ಎಷ್ಟು ಪರಿಣಾಮಕಾರಿಯಾದ ಮಾತು. ಯಜಮಾನೋ ದಶರಥ, ದಶರಥನಂತ ಮಹಾನುಭಾವ ಯಜ್ಞ ಮಾಡ್ತಕ್ಕಂಥ ಯಜಮಾನ. ಯಾಜಕೋ ಬ್ರಹ್ಮನಂದನಃ, ಬ್ರಹ್ಮದೇವರು ವಶಿಷ್ಠರು ಮುಖ್ಯವಾಗಿ ಯಜ್ಞ ಮಾಡಿಸ್ತಕ್ಕಂತಹ ಗುರುಗಳು. ರಾಮೋದಯ ಫಲಂ ತಸ್ಯ, ಸಾಕ್ಷಾತ್ ರಾಮದೇವರ ಅವತಾರವೇ ಅದಕ್ಕೆ ಫಲ. ಇನ್ನು ಕೋನುತಂ ವರ್ಣಯೇತ್ಕೃತಂ, ಆ ಯಜ್ಞವೇನಂತ ವರ್ಣನೆ ಮಾಡೋದು, ಒಂದಕ್ಕಿಂತ ಒಂದು ಮ್ಯಾಚಿಂಗ್ ಆಗಿರೋದ್ರಿಂದ ಅಪೂರ್ವವಾದ ಸಿದ್ಧಿಯನ್ನು ಪಡಿತಾ ನಮಗೆ ಹೇಳ್ತಾರೆ. ಒಂದು ಯಾಗ ಸಾರ್ಥಕ ಆಗಬೇಕಾದ್ರೆ ಯಜಮಾನ ಹೇಗಿರಬೇಕು, ಯಜ್ಞ ಮಾಡಿಸೋ ಪುರೋಹಿತರು ಹೇಗಿರಬೇಕು, ಆಗ ಫಲ ಹೇಗಿರುತ್ತೆ ನೋಡಿ ಅಂತ ಹೇಳಿದ್ದಾರೆ. ಈ ಲೋಕದಲ್ಲಿ ಯಾವ ಧರ್ಮ ಕಾರ್ಯಗಳನ್ನು ಮಾಡಿ ಫಲ ಕೊಡೋದಿಲ್ಲ ಅಂತ ಆಕ್ಷೇಪ ಮಾಡ್ತಿರ್ತಾರೆ. ಆದರೆ ಎಲ್ಲ ಸರಿ ಇದ್ದರೆ ಫಲ ಕೊಡಲಿಕ್ಕೆ ಸಾಧ್ಯ ಆಗೇ ಆಗಬೇಕೇ ಹೊರತು ತಪ್ಪೋದಿಲ್ಲ ಅಂತ ಅದರ ಅರ್ಥ. ಯಜ್ಞ ಮುಗಿದಿದೆ, ಆಗ ಯಜ್ಞವೇದಿಯಿಂದ ಒಬ್ಬ ಯಜ್ಞ ಪುರುಷ ಪ್ರಜಾಪತ್ಯ ಅಂತ ಕರೀತಾರೆ, ಅಂದರೆ ಬ್ರಹ್ಮದೇವರು ಕಲಿಸಿದಂಥ ವ್ಯಕ್ತಿ, ಆತ ಕಾಣಿಸಿಕೊಂಡು ದಶರಥರಾಜನ ಹೇಳ್ತಾನೆ, ದಶರಥ ರಾಜ ಇದನ್ನು ಬ್ರಹ್ಮದೇವರು ಕಲಿಸಿಕೊಟ್ಟಿದ್ದಾರೆ, ಬಂಗಾರದ ಪಾತ್ರೆ ಅದರಲ್ಲಿ ಪಾಯಸ, ಇದನ್ನು ಸ್ವೀಕಾರ ಮಾಡು, ನಿನಗೆ ಯಾವ ಪತ್ನಿಯಲ್ಲಿ ಸಂತಾನಿಯಾಗಬೇಕು ಅಂತ ಅಪೇಕ್ಷೆ ಇದೆಯೋ ಅವರಿಗೆ ಇದನ್ನು ಕೊಡು ಅಂತ ಹೇಳಿದ. ಕಷ್ಟ ದಶರಥ ರಾಜ ಭಾರಿ ಸಂಭ್ರಮಿಸೋದೆಲ್ಲ ಆಗಿನ ಕಾಲಕ್ಕೆ ಫಲ ಕಣ್ಣಿಗೆ ಕಾಣ್ತಾ ಇತ್ತು. ಇವತ್ತು ಕಣ್ಣಿಗೆ ಕಾಣೋದಿಲ್ಲ, ಎಲ್ಲ ಸರಿ ಇದ್ದರೆ ಫಲ ಆದ್ರೂ ಗೊತ್ತಾಗುತ್ತೆ ಸರಿ ಹೋಗಿದೆ ಅಂತ ಅಷ್ಟೇ ಹೊರತು ಕಣ್ಣಿಗೆ ಕಾಣೋದಿಲ್ಲ. ಆದರೆ ಅದು ಫಸ್ಟ್ ಕೆಲವು ಸರ್ತಿ ಆಪರೇಷನ್ ನಾವು ಎದುರು ಕಾಣ ಮಾಡ್ತಾರೆ, ದಶರಥ ನಮ್ಮ ಕಾ ಒಳಗೆ ಬಿಡೋದೇ ಇಲ್ಲ, ಪರಿಣಾಮ ನೋಡೋದು ಗೊತ್ತಾಗುತ್ತೆ ಅಷ್ಟೇ ಹೊರತು ಎದುರು ತೊಗೊಂಡು ನೋಡಲಿಕ್ಕೆ ಬಿಡೋದಿಲ್ಲ. ಕೆಲವನ್ನು ಇವರು ಒಳ್ಳೆಯವರಿಗೆ ಸಮರ್ಥರಾದವರಿಗೆ ಎಲ್ಲ ಕಾಣಿಸುತ್ತೆ. ಓಂ ದೃಶ್ಯತೆ ಇತ್ತು, ಓಂ ಬ್ರಹ್ಮಸೂತ್ರ, ಅದಕ್ಕೆ ಆಚಾರ್ಯರ ಭಾಷ್ಯದಲ್ಲಿ ಹೇಳ್ತಾರೆ ಎಲ್ಲ ಸರಿ ಇದ್ದಾಗ ಫಲ ಸಿಗುತ್ತೆ ಅನ್ನೋದಕ್ಕೆ ಇವೆಲ್ಲ ದೃಷ್ಟಾಂತಗಳು. ತಗೊಂಡ ದಶರಥ ರಾಜ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ. ಆತನಿಗೆ ಹೆಂಡದರ ಸಂಖ್ಯೆ ತುಂಬ ಜಾಸ್ತಿ, 100 ಜನ ಅಲ್ಲ, ತುಂಬ ಜನ ಇದ್ದರು ಆತನಿಗೆ. ಆದರೆ 3 ಜನ ಪ್ರಧಾನರು ಅಷ್ಟೇನೆ, ಕೌಸಲ್ಯ, ಸುಮಿತ್ರ, ಕೈಕೇಯಿ ಮೂರು ಜನ ಪ್ರಧಾನ ಮಹಿಷಿಯರು. ಪಟ್ಟ ಮಹಿಷಿ ಅಂದರೆ ಕೌಸಲ್ಯ ಒಬ್ಬಳೇ. ಮೂರು ಜನದಲ್ಲಿ ವಿಶೇಷ ಪ್ರೀತಿ ಆದ್ದರಿಂದ ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಗೆ ಬೇಸರ ಆಗಬಹುದು ಅಂತ ಹೇಳಿ ಅದನ್ನು ಕೊಡೋ ಕ್ರಮ ಅಂದರೆ ವಿಶೇಷ ಕ್ರಮದಲ್ಲಿ ಕೊಡ್ತಾರೆ. ಅರ್ಧಾದರ್ಧಂ ಎರಡು ಭಾಗ ಮಾಡಿಬಿಡ್ತಾರೆ. ಇಡೀ ಪಾಯಸವನ್ನು ಎರಡು ಭಾಗ ಮಾಡಿ ಅದು ಅರ್ಧ ಭಾಗವನ್ನು ಕೌಸಲ್ಯಾದೇವಿ ಕೊಡ್ತಾರೆ. ಉಳಿದ ಅರ್ಧ ಭಾಗ ಮತ್ತೆ ಎರಡು ಭಾಗ ಮಾಡುತ್ತಾರೆ. ಒಂದು ಭಾಗವನ್ನು ಸುಮಿತ್ರರಿಗೆ ಕೊಡ್ತಾರೆ, ಉಳಿದ ಭಾಗ ಮತ್ತೆ ಎರಡು ಭಾಗ ಮಾಡುತ್ತಾರೆ. ಒಂದು ಕೈಕೇರಿ ಕೊಟ್ಟು ಉಳಿದ ಭಾಗ ಮತ್ತೆ ಸುಮಿತ್ರ ಕೊಡ್ತಾರೆ. ನೋಡೋದಕ್ಕೆ ಅಂದರೆ ಸುಮಿತ್ರಿಗೆ ಎರಡು ಭಾಗ, ಕೌಸಲ್ಯಗೆ ಒಂದು ಭಾಗ, ಕೈಕೇಯಿಗೆ ಒಂದು ಭಾಗ, ಸುಮಿತ್ರ ಹೆಚ್ಚು ಬಂದ ಕಾಣುತ್ತೆ. ಬಂದಿಲ್ಲ, ಇಡೀ ಅರ್ಧದಲ್ಲಿ ಕೌಸಲ್ಯ ಭಾಗ ಬಂದರು. ಇಡೀ ಅರ್ಧದಲ್ಲಿ ಅರ್ಧ ಬಂದಿರೋದ್ರಿಂದ ಕೌಸಲ್ಯದ ಸಿಂಹಪಾಲ ಬಂತು. ಉಳಿದ ಅರ್ಧದಲ್ಲಿ ಅರ್ಧ ಅದರ ಅರ್ಧ ಆಗಿರೋದ್ರಿಂದ ಹೆಚ್ಚು ಬಂದಿದ್ದು ಆಮೇಲೆ ಬಂದಿದ್ದು ಸುಮಿತ್ರಿಗೆ, ಕೊನೆಗೆ ಬಂದಿದ್ದು ಈ ಕೈಕೇಯಿ. ಈ ಕ್ರಮದಲ್ಲಿ ಬಂದಿದೆ. ಅದೇ ಕ್ರಮದಲ್ಲಿ ಮುಂದೆ ಅವರು ಗರ್ಭಿಣಿ ಪಾಯಸ ಕೊಟ್ಟ ಕ್ರಮದಲ್ಲೇ ಅವರು ಗರ್ಭವನ್ನು ಧರಿಸ್ತಾರೆ. ಮುಂದೆ ಸಕಾಲದಲ್ಲಿ ಅವರು ಎಲ್ಲರೂ ಹೆರ್ತಾರೆ. ಸಾಮಾನ್ಯ ರಾಮಾಯಣ ಹೇಳೋರೆಲ್ಲ ರಾಮದೇವರು ಕೂಡ ಪಾಯಸದಿಂದನೇ ಹುಟ್ಟಿದರು, ಗರ್ಭದಲ್ಲೇ ಬೆಳೆದರು, ಹುಟ್ಟಿದರು ಅಂತ ಹೇಳ್ತಾರೆ. ಅದು ರಾಮಾಯಣ ಅಲ್ಲ. ರಾಮದೇವರಿಗೆ ಈ ಅಪ್ರಾಕೃತ ಶರೀರ, ಪ್ರಾಕೃತ ದೇಹವೇ ಇಲ್ಲ. ಅದರಿಂದಾಗಿನೇ ರಾಮದೇವರು ಪ್ರಾದುರ್ಭಾವ ಮಾಡ್ತಾ ಇದ್ದಾರೆ ಹೊರತು ಈ ಪಾಯಸದಕ್ಕೂ ದಶರಥ ಕೌಸಲ್ಯ ಪಾಯಸ ಯಾವುದು ದೇವರಿಗೆ ಬೇಕಿಲ್ಲ. ಅದು ನಿಮಿತ್ತ ಹಸರ ಮೋಹನಕ್ಕೋಸ್ಕರ ಮಾಡುತ್ತಾನೆ ಒಂದು, ಲೋಕದ ಕ್ರಮವನ್ನು ವಿಡಂಬನೆ ಮಾಡುತ್ತಾನೆ ಇನ್ನೊಂದು. ಕೃಷ್ಣರೂಪದಲ್ಲಿ ಹಾಗೇನೆ, ಪ್ರವೇಶ ಪೂರ್ವಂ ವಸುದೇವಮೇವ, ವಸುದೇವ ಪ್ರವೇಶ ಮಾಡಿ ಆಮೇಲೆ ದೇವಕಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಏಳು ತಿಂಗಳು ವಾಸ ಮಾಡಿ ಭಗವಂತ ಅವತಾರವನ್ನು ಮಾಡ್ತಾರೆ. ಅದು ಲೇಪ ಇಲ್ಲದೇನೆ ಮಾಡಿದ ಅವತಾರನೇ ಹೊರತು ಹುಡುಗ ಮಕ್ಕಳು ಬೆಳೆಯುವಂತೆ, ಹುಡುಗ ಮಕ್ಕಳಿಗೆ ಮೊದಲೇ ತಿಂಗಳ ತಲೆ ಬೆಳೆಯುತ್ತೆ, ಆಮೇಲೆ ಕೈಗಳು ಒಂದು ಕ್ರಮದಲ್ಲಿ ಬೆಳೆಯುತ್ತೆ. ದೇವರಿಗೆ ಅದು ಯಾವುದೂ ಇಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದು ದೇವರ ಬಗ್ಗೆ ತಿಳ್ಕೋಬೇಕಾದ್ರೆ ದೇವರನ್ನ ದೇವರಾಗಿ ತಿಳಿಬೇಕೆ ಹೊರತು ನಾವು ಮನುಷ್ಯನ ಹುಟ್ಟಿದಂತೆ ದೇವರು ಹುಟ್ಟಿಲ್ಲ. ದಶರಥ ಮುಂದೆ ಕೌಸಲ್ಯ ಎತ್ತಿದ್ದು ಸಾಕ್ಷಾತ್ ಭಗವಂತನನ್ನ ಶ್ರೀರಾಮಚಂದ್ರ ಶ್ರೀರಾಮದೇವರು ಅಂತ ಹೆಸರಾಯಿತು. ಸುಮಿತ್ರೆಗೆ ಇಬ್ಬರು ಮಕ್ಕಳಾಗ್ತಾರೆ, ಲಕ್ಷ್ಮಣ ಶತ್ರುಘ್ನ, ಕೈಕೇಯಿಗೊಬ್ಬ ಭರತ. ಈಗ ನಾಲ್ಕು ಜನ ಮಕ್ಕಳಾದರು. ಅದರಲ್ಲಿ ನಾಲ್ಕು ಜನಗಳು ಯಾರು ಅಂದರೆ, ಸುಮ್ಮನೆ ನಾವು ವಾಲ್ಮೀಕಿ ರಾಮಾಯಣ ನೋಡಿದಾಗ ಅವರೆಲ್ಲರೂ ದೇವರ ರೂಪಗಳು ಅನ್ನೋ ಭಾವನೆ ಬರುತ್ತೆ. ಕೆಲವು ಪುರಾಣಗಳಲ್ಲಿ ಹೇಳಬೇಕಾದ್ರೂ ಕೂಡ ನಾಲ್ಕು ಭಗವದ್ ರೂಪಗಳು ಅಂತ ಹೇಳಿಬಿಡ್ತಾರೆ. ಆಚಾರ್ಯರಿಗೆಲ್ಲ ಸ್ಪಷ್ಟೀಕರಣ ಕೊಟ್ಟು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಲ್ಲಿ ಅವತಾರ ಮಾಡಿದ್ದು ನಾಲ್ಕು ರೂಪಗಳಿಂದ ಪರಮಾತ್ಮ ಅವತಾರ ಮಾಡ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ ರೂಪನೇ ಶ್ರೀರಾಮ, ಸಾಕ್ಷಾತ್ ವಾಸುದೇವ, ಸಾಕ್ಷಾತ್ ಶ್ರೀರಾಮ. ಲಕ್ಷ್ಮಣರಲ್ಲಿ ಶೇಷದೇವರಿದ್ದಾರೆ, ಸಾಕ್ಷಾತ್ ದೇವರಲ್ಲ. ಸಂಕರ್ಷಣ ರೂಪಿ ಭಗವಂತ ಆವೇಶವನ್ನು ಮಾಡ್ತಾನೆ ಹೊರತು ಲಕ್ಷ್ಮಣ ಸಾಕ್ಷಾತ್ ಸಂಕರ್ಷಣನಲ್ಲ, ಸಂಕರ್ಷಣ ರೂಪಿ ಭಗವಂತನ ಆವೇಶ ಇದೆ. ಭರತ ಪ್ರದ್ಯುಮ್ನ, ಆತ ಕಾಮನ ಅವತಾರ, ಒಳಗೆ ಸಾಕ್ಷಾತ್ ಪ್ರದ್ಯುಮ್ನ ಮತ್ತು ಭಗವಂತನ ಒಂದು ಆವೇಶ ಇದೆ. ಶತ್ರುಘ್ನ, ಆತ ಶಂಕಾಭಿಮಾನಿ ದೇವತೆ, ಆತ ಅವಾಂತರಾಭಿಮಾನಿ ಕಾಮಪುತ್ರ. ಆತ ಅನಿರ್ಧನಾಗಿದ್ದಾನೆ, ಆತನ ಒಳಗೆ ಅನಿರ್ಧನ ಮತ್ತು ಭಗವಂತನ ಆವೇಶ ಇದೆ. ಈ ವ್ಯತ್ಯಾಸ ಹೇಳಿ ಗೊತ್ತಿಲ್ಲದೆ ಹೋಗಿದ್ರೆ, ನಾಲ್ಕೇನು ಸಾಕ್ಷಾತ್ ಭಗವದ್ ರೂಪ ಆಗಿದ್ರೆ ಲಕ್ಷ್ಮಣನ ಮೂರ್ಛೆ ಬಂತು ಅಂತ ಹೇಳ್ತಾರೆ. ಮುಂದೆ ದೇವರು ಮೂರ್ಛೆ ಬಂತು ಅಂತಾಗತ್ತೆ. ಭರತನ ಕೈಗೆ ಭಾರಿ ದುಃಖ ಪಡ್ತಾನೆ ಭರತ, ಅಳುತ್ತಾನೆ ಎಷ್ಟೋ ಸಲ. ಅದೆಲ್ಲ ರಾಮ ದೇವರಿಗೆ ದೋಷ ಹೇಳಿದಾಗತ್ತೆ. ಶತ್ರುಘ್ನ ಶತ್ರುಘ್ನ ಕೊಲ್ಲೋದಕ್ಕೆ ಪ್ರಯಾಸ ಪಟ್ಟು ಕೊನೆಗೆ ರಾಮದೇವರ ಕೊಟ್ಟು ಬಾಣದಿಂದ ಸಂಹಾರ ಮಾಡ್ತಾನೆ. ಇದೆಲ್ಲ ಉತ್ತರ ಕೊಡ್ಲಿಕ್ಕಾಗ್ತಿರ್ಲಿಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯರ ನಿರ್ಣಯ ಸಮಗ್ರವಾದಂಥ ನಿರ್ಣಯ. ನಾವು ಸುಮ್ಮನೆ ಉದ್ಯೋಗದಲ್ಲಿ ಯಾತಕ್ಕೆ ಕೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಎಲ್ಲ ಗ್ರಂಥ ನೋಡಿದಾಗ ಎಲ್ಲೂ ಸಂಶಯ ಬರದಂತೆ ಶ್ರೀಮದ್ ಆಚಾರ್ಯರು ಬರೀತಾರೆ. ಅದಕ್ಕೆ ಅವ್ರು ಹೇಳ್ತಿರೋದು, ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವಚ ಭಾರತಾಚ್ಚೈವ ವೇದೇಭ್ಯೋ ಮಹಾರಾಮಾಯಣಾದಪಿ. ವೇದಗಳಿಂದ ಹಿಡಿದು ಮಹಾರಾಮರು ಎಲ್ಲ ಗ್ರಂಥಗಳ ಸಮನ್ವಯವನ್ನು ಮಾಡಿ ಬರೆದಿರೋದು ಅಂತ ಆಚಾರ್ಯ ಹೇಳ್ತಾರೆ. ಈಗ ನಾಲ್ಕು ಜನಗಳು ಅವತಾರವನ್ನು ಮಾಡಿದರು, ಮುಂದೆ ಬೆಳೀತಾ ಇದ್ದಾರೆ. ಅದರಲ್ಲೂ ತಕ್ಷಣ ಆಚಾರ್ಯ ಹೇಳ್ತಾರೆ, ಬೆಳೆಯೋದು ಅಂದ್ರೆ ಏನು, ಅಥಾಭ್ಯ ವರ್ಧನ್ ಚತುರಾ ಕುಮಾರಾಹ ನೃಪಶ್ಯ ಗೇಹೇ ಪುರುಷೋತ್ತಮಾದ್ಯಾಹ. ದಶರಥನ ಮನೆಯಲ್ಲಿ ಪುರುಷೋತ್ತಮ ಶ್ರೀರಾಮ, ಆತನೇ ಮಗರ ನಾಲ್ಕು ಜನ ಬೆಳೆದರು. ಇದು ಕಥೆ ಇದೆ. ತತ್ವ ಏನು ಅಂದರೆ, ನಿತ್ಯ ಪ್ರವೃದ್ಧಸ್ಯ ಚತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಯ ಹಿ ಮಂದ ದೃಷ್ಟಿ. ರಾಮದೇವರು ಬೆಳೆದರು ಅಂತ ಹೇಳಬಾರದು, ಆಕಾಶ ದೊಡ್ಡದಾಯ್ತು ಅಂತ ಯಾರು ಹೇಳ್ತಾರ? ಆಕಾಶ ಬೆಳೆಯುತ್ತೆ ಅಂತ ಹೇಳ್ತಾರೆ. ಆಕಾಶ ಒಂದೇ ರೀತಿ ಇರುತ್ತೆ, ಆಕಾಶ ಬೆಳೆಯೋದಿಲ್ಲ. ಬೆಂಗಳೂರು ಬೆಳೀತಂತ ಆಕಾಶ ಬೆಳೆಯೋದಿಲ್ಲ. ಮನೆ ದೊಡ್ಡದು ನಾಗ್ಪುರ ಹಾಕಿದ್ರೆ ಆಕಾಶ ಬೆಳೆಯೋದಿಲ್ಲ, ಸಮಗೂ ಆಗೋದಿಲ್ಲ, ಬೆಳೆಯೋದೂ ಇಲ್ಲ. ಆತ ಪುರುಷೋತ್ತಮ ಸಾಕ್ಷಾತ್ ನಾರಾಯಣ ಆತಂದು ಲೋಕ ಲೋಕಸ್ಯಹಿ ಮಂದ ದೃಷ್ಟಿ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ರಾಮಾಯಣ ಆಚಾರ ದುಷ್ಟಾಂತ ಕೊಡ್ತಾರೆ. ಇದನ್ನೆಲ್ಲ ಕೂಡ ಹೇಗೆ ನಂಬಬೇಕು ಹೇಳೋದನ್ನ ಅಂದರೆ, ಯಥೋದಯೋ ರವೇರ್ಭವೇತ್ ಅಂತ ಹೇಳುತ್ತೆ. ಯಥೋದಯೋ ರವೇರ್ಭವೇ, ಸೂರ್ಯ ಮುಟ್ಟಿದ ಅಂತೇವೆ, ಸೂರ್ಯ ಹುಟ್ಟಿದ ಅಂತೇವೆ, ಬಾಲಸೂರ್ಯ ಅಂತೇವೆ, ತರುಣ ಸೂರ್ಯ ಅಂತೇವೆ, ವೃದ್ಧ ಸೂರ್ಯ ಅಂತೇವೆ. ಸೂರ್ಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಸೂರ್ಯಮಂಡಲದಲ್ಲಿ ನೋ ಚೇಂಜ್. ಸೂರ್ಯ ಹುಟ್ಟೋದೂ ಇಲ್ಲ, ಮುಳುಗೋದೂ ಇಲ್ಲ, ಸಣ್ಣ ಸೂರ್ಯ ದೊಡ್ಡ ಸೂರ್ಯ ಯಾವುದೂ ಇಲ್ಲ. ನಮಗೆ ಕಣ್ಣಿಗೆ ಕಂಡಾಗ ಹುಟ್ಟಿದ ಅಂತ ಹೇಳ್ತೇವೆ, ಕಾಣದೆ ಹೋದಾಗ ನಾವು ಮುಳುಗಿದ ಅಂತ ಹೇಳ್ತೇವೆ, ಆಮೇಲೆ ಆಗ ಹುಟ್ಟಿದಾಗ ಬಾಲಸೂರ್ಯ ಅಂತೇವೆ, ಆಮೇಲೆ ನೋಡಿದರೆ ತರುಣ ಸೂರ್ಯ ವೃದ್ಧ ಸೂರ್ಯ ಅಂತೇವೆ. ನಮ್ಮ ವ್ಯವಹಾರಕ್ಕೆ ಹೇಳಿದ್ದೆ ಹೊರತು ಸೂರ್ಯನಿಗೆ ಹೇಗೆ ಹುಟ್ಟು ಸಾವಿರದಿಂದ ದಿವಸ ದಿವಸಕ್ಕೆ ಸೂರ್ಯ ಒಂದು ಅಂತ ಸಾಯ್ಬೇಕಾಗತ್ತೆ. ಮನುಷ್ಯನಿಗಿಂತ ಸೂರ್ಯನ ಪರಿಸ್ಥಿತಿಯನ್ನು ಸೂರ್ಯಗಂಡ ಎಂಥ ಮಂಡಲ ಅದು, ಹಾಗೆಲ್ಲ ನಾಶ ಆಗುತ್ತಾ? ಸಾಧ್ಯ ಇಲ್ಲ, ಎಲ್ಲರಿಗೂ ಗೊತ್ತು. ವ್ಯವಹಾರ ಮಾತು ಹೇಳಿದ್ರೆ ಹಾಗೆ ಮಾಡಿ, ಸೂರ್ಯ ಹುಟ್ಟಿದ ಅಂತಲೇ ಪ್ರತಿಯೊಬ್ಬರು ಕೂಡ ಸೂರ್ಯ ಹುಟ್ಟಿದ ಅಂತ ಹೇಳ್ತಾರೆ, ಸೂರ್ಯ ಮುಳುಗಿದ ಅಂತಲೇ ಹೇಳ್ತಾರೆ. ಸೂರ್ಯ ಹುಟ್ಟಿಲ್ಲ ಅಂತ ಗೊತ್ತಿದ್ದು ಹೇಳ್ತಾರೆ, ಮುಳುಗಿಲ್ಲ ಅಂತ ಗೊತ್ತಿದ್ದು ಹೇಳ್ತಾರೆ. ಇವತ್ತು ಸೂರ್ಯ ಹುಟ್ಟಿಲ್ಲ ಮುಳುಗಿಲ್ಲ ಅನ್ನೋದಕ್ಕೆ ಇವತ್ತೇನು ಕಷ್ಟಪಡಬೇಕಾಗಿಲ್ಲ. ಬೇರೆ ದೇಶದಲ್ಲಿ ಜನಗಳು ಇದ್ದಾರೆ, ಎಷ್ಟೋ ಜನ ಓದೋರು ಇದ್ದಾರೆ, ಅದನ್ನು ಫೋನ್ ಮಾಡ್ತಿರ್ತಾರೆ, ಇಲ್ಲಿ ಸೂರ್ಯೋದಯ ಆಗಿದೆ ಅಂತಾರೆ, ಸೂರ್ಯ ಮುಳುಗಿದೆ ಅಂತ ಇವರು ಅಂತಿರ್ತಾರೆ. ಅಂದರೆ ಸೈಂಟಿಫಿಕಲಿ ಅದು ಹೇಳೋದು ಹಾಗೆ, ವಿಜ್ಞಾನನೂ ಹಾಗೆ ಹೇಳ್ತಾ ಇದೆ, ಶಾಸ್ತ್ರನೂ ಹಾಗೆ ಹೇಳ್ತಾ ಇದೆ, ವ್ಯತ್ಯಾಸನೇ ಇಲ್ಲ. ಜನಕ್ಕೆ ಅರ್ಥ ಆಗದೆ ಇದು ಅರ್ಥ ಆಗದೇ ರಾಮದೇವರ ಅವತಾರ ಅರ್ಥ ಆಗಬೇಕು ಅಂತ ಅರ್ಥ. ಸೂರ್ಯ ಭಗವಂತ ಸೂರ್ಯ ಅವತಾರ ಮಾಡಿದ್ದಾರೆ, ಸೂರ್ಯನ ವಿಷಯ ಅರ್ಥ ಆದ ಮೇಲೆ ಸೂರ್ಯವಂಶದಲ್ಲಿ ಬಂದ ಭಗವಂತ ವಿಷಯ ಅರ್ಥ ಆಗಬೇಕಲ್ಲ ಅಂತ ತಾತ್ಪರ್ಯ. ಸೂರ್ಯ ಸೂರ್ಯವಂಶ ಆ ದೃಷ್ಟಾಂತ ಅತಿ ಶ್ರೇಷ್ಠವಾದ ದೃಷ್ಟಾಂತ, ನಾವು ಬಂದಲಕ್ಕೆ ಅವಕಾಶವಿರದಂತ ಆಚಾರ್ಯ ಹೇಳುತ್ತಾರೆ. ಲಕ್ಷ್ಮಣಾದಿಗಳು ಮಾತ್ರ ನಿಜವಾಗಲೂ ಬೆಳೀತಾರೆ, ನಿಜವಾಗಲೂ ಲಕ್ಷ್ಮಣ ಭರತ ಶತ್ರು, ಯಾಕೆ ಅವರು ಜೀವರವರು, ದೇವರಲ್ಲ. ಆದರೆ ದೊಡ್ಡ ದೇವರು ಆಯುಷ್ಯ ಆಯುಷ್ಯ ಒಪ್ಪಬೇಕು. ಸಾಕ್ಷಾತ್ ಶೇಷದೇವರು, ಸಾಕ್ಷಾತ್ ಕಾಮ, ಇಂದ್ರ ಕಾಮರಲ್ಲಿ ಕಾಮನೇ ಭರತ, ಕಾಮಪುತ್ರ ಅನಿರುದ್ಧನೇ ಈ ಅನಿರುದ್ಧ ಶತ್ರುಘ್ನ. ಇದಿಷ್ಟು ಒಂದರ್ಥ. ಇನ್ನೊಂದು ಪುರಾಣದಲ್ಲಿ ಹೇಳ್ತಾರೆ, ರಾಮದೇವರು ಸಾಕ್ಷಾತ್ ನಾರಾಯಣ ಅವತಾರ ಮಾಡಿದರು, ಆತನ ಜೊತೆಗೆ ಶಂಖ ಚಕ್ರ ಅವು ಅವತಾರ ಮಾಡಿಬಿಟ್ರು ಅಂತ ಹೇಳಿದ್ದಾರೆ. ಶಂಖ ಚಕ್ರಗಳು ಸಹ ಬಂದು ಅಂತ ಹೇಳಿದ್ದಾರೆ. ನಮಗೆ ಆಶ್ಚರ್ಯ, ಬಂದಿರೋದು ಶತ್ರುಘ್ನ, ಇವರೆಲ್ಲ ಬಂದಿದ್ದಾರೆ, ಶೇಷದೇವರು ಬಂದರು ಅಂತ ಹೇಳಿಬಿಡ್ತಾರೆ. ಶೇಷದೇವರು ಬಂದರು, ಇವರು ಬಂದರು, ಅದು ಯಾಕೆ ಸಮನ್ವಯ ಮಾಡಬೇಕು ಆಚಾರ ಹೇಳುತ್ತಾರೆ. ಅದು ಸರಿಯಾಗೇ ಇದೆ ಅಂತ ಹೇಳಿದರು. ಅದು ಸರಿಯಾಗೇ ಇದೆ, ಅರ್ಥ ಮಾಡ್ಕೋಬೇಕಷ್ಟೆ. ಶೇಷದೇವರು ಬಂದರು, ಲಕ್ಷ್ಮಣ ಬಂದಿದ್ದಾರೆ, ಸರಿ ಹೋಯಿತು. ಚಕ್ರ, ಚಕ್ರ ಯಾರು ಗೊತ್ತಾ? ಚಕ್ರಕ್ಕೆ ಇಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ. ಸಾಕ್ಷಾತ್ ಅಭಿಮಾನಿ ಪೂರ್ವಂ ಹರಿ ಚಕ್ರ ಮಭೂತಿ ದುರ್ಗಾ, ದುರ್ಗಾದೇವಿ ಶ್ರೀಹರಿಯ ಚಕ್ರ ಮೊದಲೇ ಕೈಯಲ್ಲಿದ್ದಾರೆ. ದುರ್ಗಾದೇವಿ ಚಕ್ರ ರೂಪದಲ್ಲಿದ್ದಾರೆ, ಇದು ಪ್ರಧಾನ ದೇವತೆ. ಅವರು ಅವಾಂತರಾಭಿಮಾನ ದೇವತೆ ಕಾಮ, ಆ ಕಾಮನೇ ಭರತನಾದರೂ ಸರಿಯಾಗಿದೆ. ಎಲ್ಲಿ ಹಾಗೆ ಹೇಳಿರ್ತಾರೆ, ಒಗಟಾಗಿ ಹೇಳಿದ್ದಾರೆ, ಸರಿಯಾಗಿದೆ. ಶಂಖ, ಮುಖ್ಯವಾಗಿ ಪರಮಾತ್ಮನ ಕೈಯಲ್ಲಿ ಶಂಖ ಇದೆ ಎಲ್ಲ, ಅದಕ್ಕೆ ಅಭಿಮಾನ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಶ್ರೀರೂಪ. ಇದು ದುರ್ಗಾರೂಪ, ಅದು ಶ್ರೀರೂಪ. ಆದ್ದರಿಂದ ಆ ಶ್ರೀರೂಪದ ಮಹಾಲಕ್ಷ್ಮಿ ಶಂಖರೂಪದಿಂದ ಇದ್ದಾಳಲ್ಲ ಪ್ರಧಾನ ದೇವತೆ. ಅವಾಂತರಾಭಿಮಾನಿ ಅನಿರುದ್ಧ, ಅನಿರುದ್ಧ ಕಾಮಪುತ್ರ, ಆತ ಶತ್ರುಘ್ನ ಬಂದರೆ ಅದು ಸರಿಯಾಯಿತು, ಶ್ರೇಷ್ಠದೇವರು ಬಂದಿದ್ದ ಅದು ಸರಿಯಾಯಿತು. ಹೀಗಾಗಿ ಎಲ್ಲ ಪುರಾಣಕ್ಕೆ ಸಮನ್ವಯ ಆಯಿತು. ಮೊದಲೇ ಪ್ರಶ್ನೆ ಏನಿತ್ತು, ದೇವರದೇ ನಾಲ್ಕು ರೂಪ ಅಂತೇಳಿ, ಅದಕ್ಕೆ ಉತ್ತರ ಕೊಟ್ಟರು. ಚಕ್ರಶಂಖ, ಅದಕ್ಕೂ ಉತ್ತರ ಕೊಟ್ಟರು. ಇಷ್ಟೆಲ್ಲ ಪ್ರಶ್ನೆ ಇದ್ದರೆ ನಿರ್ಣಯದ ಒಂದೊಂದು ಮಾತು ಕೂಡ ನೋಡೋದಕ್ಕೆ ಒಂದೇ ಶೋಧ ಕಂಡ ಕಾಣಿಸ್ತದೆ. ಎಷ್ಟು ಪುರಾಣಗಳನ್ನು ಶಾಸ್ತ್ರಗಳನ್ನು ಓದಿದವರಿಗೆ ಬಂದ ಸಮಸ್ಯೆಯೆಲ್ಲ ಪರಿಹಾರ ಆಗಿ ಮಾಡುತ್ತಾರೆ. ಅಲ್ಲಿ ಇನ್ನೊಂದು ಮಾತಿದೆ, ಮತ್ತೆ ಪಾಯಸದಿಂದ ಹುಟ್ಟಿದರು, ಮತ್ತೊಂದು ಪಾಯಸದಿಂದ ಹುಟ್ಟಿದರು, ಪಾಯಸ ಕೊಟ್ಟರು ಬಂದರು. ಪಾಯಸ ಅಂದ್ರೇನು? ಪಯಹ ಅಂದರೆ ಹಾಲು ಅಂತ ಅರ್ಥ, ಅದಕ್ಕೇನೆ ಪಾಯಸ ಅಂತ ಹೆಸರಾಗ, ಹಾಲಿನಿಂದ ಮಾಡಿದಾಗ ಪಾಯಸ ಅಂತ ಕರೀತಾರೆ. ಹಾಲೆ ಹಾಕಿದವರು ಪಾಯಸ ಅಲ್ಲ. ಇವತ್ತು ಸಕ್ಕರೆ ಹಾಕಿ ಏನಾಯ್ತು ಪಾಯಸ ಅಂತ ಕರೆದು ಬಿಡ್ತಾರೆ ಅಷ್ಟೇ. ಆದರೆ ಹಾಲಿದ್ರೆ ಮಾತ್ರ ಪಾಯಸ. ಈ ಮೂರು ದಿನದಲ್ಲಿ ಹಾಲು ಬರೋದಿಲ್ಲವಲ್ಲ, ಅದಕ್ಕೆ ಕಾಯಿ ಹಾಲು ಅದನ್ನು ಹಾಕಿ ಹಾಕ್ತಾರೆ ಹೊರತು ಈ ಹಾಲು ಹಾಕಿ ಬರೋದಾಗ. ಆಗ ಪಾಯಸ ಅಂದರೆ ಅದೇ ಅರ್ಥ, ಬೇರೆ ಅರ್ಥದಲ್ಲ. ಇಲ್ಲಿ ಪಾಯಸದಿಂದ ಹುಟ್ಟು ಏನರ್ಥ? ಈಗ ಪಾಯಸ ಅಂದರೆ ಪಯೋಗ್ಧಿ, ಪಯೋಗಿ ಕ್ಷೀರಸಾಗರ, ಕ್ಷೀರಸಾಗರ ಸಾಯಿ ಪರಮಾತ್ಮ ಅಲ್ಲಿಂದ ಬಂದಿದ್ದಾನೆ, ಅದು ಪಾಯಸದಿಂದ ರಾಮದೇವರು ಬಂದರು. ಕ್ಷೀರಸಾಗರ ಸಾಯಿ ಪರಮಾತ್ಮ ಕೈಲಿ ಚಕ್ರ ಹಿಡ್ಕೊಂಡಿದ್ದಾನೆ, ಅದು ಕ್ಷೀರಸಾಗರದ ಮೇನ್ ಸಪ್ಲೈ ಅಲ್ಲಿಂದ, ಅದು ಪಾಯಸದಿಂದಲೇ ಬಂತು. ಶಂಖಾಭಿಮಾನಿ ಅನಿರುದ್ಧ ಬಂದಿದ್ದಾನೆ, ಅದು ಪಾಯಸದಿಂದಲೇ ಬರೋದ್ರಿಂದ ಎಲ್ಲ ಪಾಯಸದಿಂದಲೇ ಬಂದರು ಆಯ್ತಾರೆ. ಪಾಯಸ ಪಯಸ್ ಸಂಬಂಧಿಯಾದದ್ದು ಪಾಯಸ, ಪಯಸ್ ಸಂಬಂಧಿ ಪಾಯಸ, ಕ್ಷೀರಸಾಗರ ಸಮನ್ಪಟ್ಟವರಾದ್ರಿಂದ ಆ ಪಾಯಸದಿಂದ ಅವತಾರವಾಯಿತು ಅಂತ ಅರ್ಥ ಆಗ. ಪರಮಾತ್ಮನಿಗೆ ಮಾತ್ರ ಯಾವ ವಿಕಾರವಿಲ್ಲದೆ ಪರಮಾತ್ಮ ಬೆಳೀತಾನೆ. ರಾಮದೇವರು ನೋಡ್ತಾರೆ, ರಾಮದೇವ ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಅಂತಾರೆ. ರಾಮ ರಾಮನ್ನರು ಅಂತ ಹೇಳ್ತಾರೆ, ರಾಮನಾಮನೇ ಭಾರಿ ಪುಣ್ಯ ಅಂತ ಹೇಳ್ತಾರೆ. ರಾಮನಾಮವನ್ನು ಉಚ್ಚಾರಣೆ ಮಾಡಿದರೆ ಆನಂದವಾಗದಾದ್ರೆ ಸಾಕ್ಷಾತ್ ರಾಮದೇವರನ್ನೇ ನೋಡ್ತಿದ್ದಾರೆ, ಎಷ್ಟು ಆನಂದ ಆಗಿರಬೇಕ. ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸಿ. ಇಡೀ ಅಯೋಧ್ಯೆಯ ಜನಗಳು, ಆ ಕೋಸಲದೇಶ ಜನಗಳು ರಾಮನನ್ನು ನೋಡ್ತಾರೆ, ಎಷ್ಟು ಆನಂದ ಪಡ್ತಾರೆ ಅಂದರೆ ಸ್ವಾನಂದ ತೃಪ್ತಾಯುವ ಸಂಭವೂ ಮುಕ್ತಿಯಾದ ಆನಂದ ಆಯ್ತು ಅವರಿಗೆ. ಮುಕ್ತಿಯಲ್ಲಿ ದೇವರು ಯಾವಾಗಲೂ ಕಾಣಿಸ್ತಾನೆ, ರಾಮದೇವರು ನೋಡ್ತಿದ್ದಾರೆ ರಾಮದೇವರನ್ನ, ಅದಕ್ಕೆ ಮುಕ್ತಿಯಷ್ಟು ಆನಂದ ಆಯಿತು ಅಂತ ಹೇಳ್ತಾರೆ. ರಾಮದೇವರ ದರ್ಶನವೇ ಅಷ್ಟು ಆನಂದಕರಾಗಿ ಶ್ರೀನಿವಾಸ ದೇವರು ನೋಡಿ ಬಂದಾಗ ಎಷ್ಟು ಖುಷಿಯಿಂದ ಬರ್ತಾನೆ ಮನುಷ್ಯ. ನಾವು ನೋಡೋದು ಸಾಕ್ಷಾತ್ ಭಗವಂತನಲ್ಲ, ಭಗವಂತನ ಪ್ರತೀಕವನ್ನು ನೋಡ್ತೇವೆ. ಆದರೆ ಸಾಕ್ಷಾತ್ ಭಗವಂತನನ್ನೇ ಕಂಡಾಗ ಎಷ್ಟು ಆನಂದ ಆಗಬೇಕು ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಇದು. ಭಗವಂತನನ್ನ ಅವರು ನೋಡಿ ಆನಂದ ಪಟ್ಟರು. ಲಕ್ಷ್ಮಣಾದಿಗಳ ದರ್ಶನದಿಂದಲೂ ಖುಷಿ ಆಗ್ತಾ ಇತ್ತು. ಭಗವಂತನ ದರ್ಶನದಿಂದ ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಶ್ರೀರಾಮದೇವರ ಅವತಾರವಾಗಿದೆ. ಲಕ್ಷ್ಮಣ ಭರತ ಶತ್ರುಘ್ನ ಸಹ ಅವತಾರ ಮಾಡಿದ್ದಾರೆ. ಸರಿಯಾಗಿ ರಾಮದೇವರ ಅವತಾರವಾಯಿತು ಅಂತ ಹೇಳೋ ಹೊತ್ತಿಗೆ ಸರಿಯಾಗಿ ಪರಮಪೂಜ್ಯ ಶ್ರೀಪಾದಂಗಳವರು ಬಂದಿದ್ದು ರಾಮಾವತಾರವೇ ಆದಾಗಿದೆ. ಕಣ್ವತೀರ್ಥದ ಶ್ರೀರಾಮದೇವರನ್ನು, ಶ್ರೀ ಮಧ್ವಕರಾರ್ಚಿತವಾದ ರಾಮದೇವರನ್ನು ಪೂಜೆ ಮಾಡತಕ್ಕಂಥ ವಿಶಿಷ್ಟವಾದ ಮಠ ಪೇಜಾವರ ಮಠ. ಅದರಲ್ಲೂ ಕೂಡ ವಿಠ್ಠಲ ದೇವರು ಒಂದು ಕಡೆಗೆ, ರಾಮದೇವ ಅದಕ್ಕೆ ರಾಮ ವಿಠ್ಠಲ ಅಂತಲೇ ದೇವರ ಹೆಸರನ್ನೇ ಮಠದಲ್ಲಿ ಕರೆಯೋದು. ಆ ರಾಮದೇವರು ಲಕ್ಷ್ಮಣ ಭರತ ಶತ್ರುಘ್ನ, ಇಲ್ಲಿ ಒಂದು ಜಿಜ್ಞಾಸೆ, ಒಂದು ಜಿಜ್ಞಾಸೆಗೆ ಉತ್ತರ ಕೊಟ್ಟರು. ನಾಲ್ಕು ಭಗವದ್ ರೂಪಗಳೇ ಅಂತ ವಾಲ್ಮೀಕಿ ರಾಮಾಯಣ ಹೇಳಿತು ಆರಂಭದಲ್ಲಿ. ಬೇರೆ ಪುರಾಣಗಳು ಹಾಗೆ ಹೇಳಿದವು. ಅದಕ್ಕೆ ಆಚಾರ್ಯ ಹೇಳಿದರು, ವಾಸುದೇವ ರೂಪದ ಭಗವಂತ ಸಾಕ್ಷಾತ್ ರಾಮ, ಉಳಿದವರು ಸಾಕ್ಷಾತ್ ಭಗವಂತನಲ್ಲ, ಶೇಷದಲ್ಲಿ ಲಕ್ಷ್ಮಣನಲ್ಲಿ ಸಂಕರ್ಷಣ ರೂಪದ ಭಗವಂತನ ಆವೇಶ, ಭರತನಲ್ಲಿ ಪ್ರದ್ಯುಮ್ನ ರೂಪದ ಭಗವಂತನ ಆವೇಶ, ಶತ್ರುಘ್ನನಲ್ಲಿ ಅನಿರುದ್ಧ ರೂಪದ ಭಗವಂತನ ಆವೇಶ, ಆ ವಿವಕ್ಷೆಯಿಂದ ಹೇಳಿದ್ದೆ ಹೊರತು ಅವು ಮೂರು ಸಾಕ್ಷಾತ್ ರೂಪಗಳಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಕೊಟ್ಟರು. ಈ ಚಕ್ರ ಶಂಖ ಅಂತ ಹೇಳಿದಾಗ ಚಕ್ರಾಭಿಮಾನಿ ಅವಾಂತರ ಅಭಿಮಾನಿ ಭರತ, ಅದಕ್ಕೋಸ್ಕರ ಆತ ಕಾಮನ ಭರತನಾದ ಚಕ್ರಾವತಾರ. ಶಂಖಾಭಿಮಾನಿ ಅವಾಂತರಾಭಿಮಾನಿ ಅನಿರುದ್ಧ, ಅದಕ್ಕೆ ವಜ್ರದ ಶಂಕಾಭಿಮಾನಿಯಾಗಿ ಬಂದ, ಅದಕ್ಕೂ ಸಮಾಧಾನ ಹೇಳಿ. ಇನ್ನೊಂದು ಪ್ರಶ್ನೆ, ಒಂದು ದೊಡ್ಡ ಪ್ರಶ್ನೆ, ಬಹಳ ದೊಡ್ಡ ಜಿಜ್ಞಾಸೆ ಇದೆ ಅಂದರೆ, ಇದರಲ್ಲಿ ಯಾರು ದೊಡ್ಡವರು ಅಂತ ಪ್ರಶ್ನೆ. ಲಕ್ಷ್ಮಣ ದೊಡ್ಡವನು, ಭರತ ದೊಡ್ಡವನು? ತುಂಬ ಜಿಜ್ಞಾಸೆ ನಡೆದಿರೋದುಂಟು, ಎರಡು ಪಕ್ಷಗಳೇ ಆಗಿರೋದುಂಟು. ಆದರೆ ಅದಕ್ಕೆ ವ್ಯಾಖ್ಯಾನಕಾರ ಒಳ್ಳೆ ಸಮಾಧಾನ ಕೊಡ್ತಾರೆ. ಲೋಕದೃಷ್ಟಿಯಲ್ಲಿ ಅವತಾರ ಮಾಡೋ ಕ್ರಮದೊಳಗೆ ಅವು ಯಾದವ ನಕ್ಷತ್ರ ಅಂತ ಹೇಳಿ ಪುನರ್ವಸು ಪುಷ್ಯ ಅಶ್ಲೇಷ ನಕ್ಷತ್ರ ಹೇಳಿಬಿಟ್ಟಿದ್ದಾರೆ. ಆ ನಕ್ಷತ್ರ ಕ್ರಮದಲ್ಲಿ ಭರತ ಶ್ರೇಷ್ಠನಾಗ್ತಾರೆ. ಲಕ್ಷ್ಮಣ ರಾಮಾವತಾರವಾಯಿತು, ಭರತ ಅವತಾರ ಮಾಡಿದ, ಆದರೆ ಲಕ್ಷ್ಮಣ ಸತ್ತಿದ್ದರು ಅಂತ ಅವತಾರ ಕ್ರಮದಲ್ಲಿ. ಈ ಕ್ರಮದಲ್ಲಿ ಭರತನೇ ದೊಡ್ಡವರು, ಆದರೆ ಪಾಯಸದಾನ ಕ್ರಮದಲ್ಲಿ ಲಕ್ಷ್ಮಣ ದೊಡ್ಡವರು. ಪಾಯಸದಾನ ಕ್ರಮದಲ್ಲಿ ಮೊದಲು ಕೋಯಿಸ್ತಿದ್ದು ಎರಡು ಭಾಗ ಮಾಡಿ ಕೌಶಲ್ಯಕ್ಕೆ, ಆಮೇಲೆ ಉಳಿದನ್ನು ಎರಡು ಭಾಗ ಮಾಡಿ ಒಂದು ಭಾಗ ಸುಮಿತ್ರೆಗೆ, ಆ ಮತ್ತೆ ಎರಡು ಭಾಗ ಮಾಡಿ ಒಂದು ಭಾಗ ಕೈಕೈಗೆ, ಮತ್ತೊಂದು ಭಾಗ ಸುಮಿತ್ರೆಗೆ. ಸೊ ಎರಡನೇ ಭಾಗ ಬಂದಿದ್ದು ಲಕ್ಷ್ಮಣ ಬಂದಿದ್ದ, ಆಮೇಲೆ ಮೊದಲು ಕೊಟ್ಟ ಲಕ್ಷ್ಮಣ ಬಂದಿದ್ದರಿಂದ ಪಾಯಸದಾನ ಕ್ರಮದಲ್ಲಿ ಲಕ್ಷ್ಮಣ ಜ್ಯೇಷ್ಠರಾಗ್ತಾನೆ. ಆದ್ದರಿಂದ ವಿರೋಧನೇ ಬರಲಿಲ್ಲ. ಸೊ ಒಟ್ಟು ಯಾರು ಜ್ಯೇಷ್ಠರು ಅಂತ ಕೇಳಿದರೆ ಲಕ್ಷ್ಮಣನೇ ಜ್ಯೇಷ್ಠ. ಎರಡು ಜ್ಯೇಷ್ಠತ್ವ, ಒಂದು ಪಾಯಸದಾನ ಕ್ರಮದೇ ಶ್ರೇಷ್ಠತ್ವ, ಮತ್ತು ಸ್ವರೂಪದಲ್ಲಿ ಜ್ಯೇಷ್ಠತ್ವ, ಎರಡೂ ಇದೆ. ಆ ಹಿನ್ನೆಲೆಯಲ್ಲೇ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ತುಂಬ ಸರ್ತೆ ಬಂದಾಗ ಒಂದು ದೃಷ್ಟಾಂತ ಕೊಟ್ಟರು ಸಾಕು ನಮಗೆ. ರಾಮದೇವರು ವನವಾಸ ಮುಗಿಸ್ಕೊಂಡು ವಾಪಸ್ ಬರ್ತಾರೆ, ಆಗ ಭರತ ಬಂದು ಲಕ್ಷ್ಮಣ ನಮಸ್ಕಾರವನ್ನು ಮಾಡಲು ಸ್ಪಷ್ಟ ಹೇಳ್ತಾರೆ. ಅದರಲ್ಲಿ ಸಂಗ್ರಹ ಮಾಡೋದಲ್ಲ ಹಾಗೆ ಸ್ಪಷ್ಟವಾಗಿ ಹೇಳ್ತಾರೆ, ಒಬಂದೇ ಚರಣವು ಅಂತ ಹೇಳುತ್ತಾ. ಲಕ್ಷ್ಮಣನ ಕಾಲಿಗೆ ಗುರಿ ನಮಸ್ಕಾರ ಅಂದರೆ ಕಾಲ್ಮುಟ್ಟಿ ನಮಸ್ಕಾರ ಮಾಡಿದ ಅಂತ ಹೇಳ್ತಾರೆ. ಲಕ್ಷ್ಮಣನ ಜ್ಯೇಷ್ಠ ಒಪ್ಕೊಂಡಾಗಿದೆ, ವಿರೋಧಕ್ಕೆ ಅವಕಾಶವೇ ಇಲ್ಲ. ಮತ್ತೆ ಕ್ರಮನೂ ಹಾಗೆ ಇದೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಕ್ರಮ, ಅದೇ ಕ್ರಮ ಇದೆ, ವ್ಯತ್ಯಾಸ ಇಲ್ಲ. ಇಲ್ಲಿ ನಮಗೆ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಲೋಕದಲ್ಲಿ ಹೇಗೆ ಕಾಣುತ್ತೆ ಅಂದರೆ, ಇಲ್ಲಿ ವಯಸ್ಸು ನೋಡಿ ಕೊಡೋದೊಂದು, ಸರ್ವಿಸ್ ನೋಡಿ ಕೊಡೋದೊಂದು. ಪ್ರಮೋಷನ್ ಕೊಡಬೇಕಾದ್ರೆ ವಯಸ್ಸು ನೋಡಿ ಕೊಡೋದಿಲ್ಲ, ಸರ್ವಿಸ್ ನೋಡಿ ಕೊಡ್ತಾರೆ. ಸರ್ವಿಸ್ ಜಾಸ್ತಿ ಆದಿದ್ದವನು ಆಫೀಸರ್ ಆಗ್ತಾನೆ, ಸ್ವಲ್ಪ ಕಡಿಮೆ ಇದ್ದವನು ಜೂನಿಯರ್ ಆಗ್ತಾನೆ. ಅಂದರೆ ಹುಟ್ಟಿನ ಕ್ರಮ ನೋಡಲಿಲ್ಲ ಅಲ್ಲಿ, ಅಲ್ಲಿ ಸರ್ವಿಸಿನ ಕ್ರಮ ನೋಡ್ತಾರೆ. ಆ ಅರ್ಥದಲ್ಲಿ ಎರಡು ಕ್ರಮದ ವ್ಯವಹಾರನೂ ಇದೆ. ಹುಟ್ಟು ಲೋಕದ ಕಣ್ಣಿ ಕಂಡಿದ್ದು ಮದ್ದು ಭರತ, ಆದರೆ ಗರ್ಭಪ್ರವೇಶ ಮೊದಲು ಮಾಡಿದ್ದು ಲಕ್ಷ್ಮಣ. ಎಲ್ರಿಗೂ ಹೀಗೆ ಮಾಡಕ್ಕೆ ಬರುತ್ತಾ ಅಂತ ಪ್ರಶ್ನೆ ಬಂದರೆ, ಹುಡುಗರು ಯಾಕೆ ಹಾಕಿ ಮಾಡಕ್ಕೆ ಬರೋದಿಲ್ಲ ಅಂದರೆ, ಗರ್ಭಪ್ರವೇಶದ ಕಾರಣ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಗೊತ್ತಾಗಿದೆ, ಪ್ರಮಿತವಾಗಿದೆ. ಬೇರೆಯವರು ಹುಟ್ಟಿದಾಗ ಇಲ್ಲಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಈ ಅವಳಿಗಳು ಹುಟ್ಟುತ್ತಾರಲ್ಲ ಅದರಲ್ಲಿ ಮೊದಲು ಹುಟ್ಟಿದವನೇ ಸಣ್ಣವನು, ಆಮೇಲೆ ಹುಟ್ಟಿದವನು ದೊಡ್ಡವನು. ಅವಳಿಗಳಲ್ಲಿ ಚಿಕ್ಕವನೇ ಮೊದಲು ಹುಟ್ಟಿದವನು ಸಣ್ಣವನು, ಆಮೇಲೆ ಹುಟ್ಟಿದವನು ಶ್ರೇಷ್ಠ ಹೇಗೋ, ಯಾಕೆ ಗರ್ಭಾಧಾನ ಮೊದಲಾಗಿರೋ ಅವರಿಗೆ, ಮೊದಲು ಪ್ರವೇಶ ಮಾಡಿದವನು ಅವನು. ಆ ಕ್ರಮದಲ್ಲೂ ಕೂಡ ಲಕ್ಷ್ಮಣ ಜ್ಯೇಷ್ಠನಾಗ್ತಾನೆ. ಆ ದೃಷ್ಟಿಯಲ್ಲಿ ವಿರೋಧವೇ ಬರೋದಿಲ್ಲ. ಸಂಗ್ರಹ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಅವತಾರ ಕ್ರಮ ಎಲ್ಲದೂ ಕೂಡ ಹೊಂದಾಣಿಕೆ ಇದೆ. ಅದಕ್ಕೆ ವಿರೋಧವಾಗಿ ಪ್ರಾಚೀನರು ಯಾರು ಹೇಳಿಲ್ಲ. ಹೇಳಿದ ಮಾತುಗಳು ಪ್ರಕ್ಷಿಪ್ತ ಅಂತ ಹೇಳೋದೇ ಸಾಮಾನ್ಯವಾಗಿ ಪದ್ಧತಿ. ತುಂಬ ಜನಗ ವ್ಯಾಖ್ಯಾನಕಾರರು, ತಾತ್ಪರ್ಯಕ್ಕೆ 30ಕ್ಕಿಂತ ಹೆಚ್ಚು ವ್ಯಾಖ್ಯಾನಗಳಿವೆ. ಹೆಚ್ಚು ವ್ಯಾಖ್ಯಾನಕಾರರೆಲ್ಲ ಲಕ್ಷ್ಮಣನ ಜ್ಯೇಷ್ಠವನ್ನು ಸಾರಿದ್ದಾರೆ. ಭರತನ ಜ್ಯೇಷ್ಠರು ಒಬ್ಬೊಬ್ಬರು ಹೇಳಿದ್ದಾರೆ. ಅವ್ರ ವಾಕ್ಯಗಳು ಅಂತ ಹೇಳೋದಕ್ಕೆ ಪುರಾವೆಗಳು ಸ್ಪಷ್ಟ ಸಿಗೋದಿಲ್ಲ, ಆದ್ದರಿಂದ ಲಕ್ಷ್ಮಣನೇ ಜ್ಯೇಷ್ಠ ಅನ್ನೋದು ಸ್ಪಷ್ಟ. ಇನ್ನೊಂದು ಕಾರಣ ಮುಂದೆ ಬರುತ್ತೆ, ನೋಡೋಣ. ಅವರೆಲ್ಲರೂ ಕೂಡ ಬೆಳೆದರು, ರಾಮದೇವರು ಬೆಳೆಯಲಿಲ್ಲ, ಅವಸರ ಮೋಹನಕ್ಕೋಸ್ಕರ ಬೆಳೆದಂತೆ ಮಾಡಿದರು. ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷಾ ಲೋಕಸ್ಯ ಹಿ ಬಂದ ದೃಷ್ಟಿ ಅಂತ ಆಚಾರ ನಿರ್ಣಯವನ್ನು ಕೊಡ್ತಾರೆ. ಅವರ ದರ್ಶನದಿಂದ ತುಂಬ ತುಂಬ ಆನಂದ ಆಗೋಗಿದೆ ಅವರಿಗೆಲ್ಲ ಕೂಡ. ಪರಮಾತ್ಮನ ಕಥಾಶ್ರವಣ, ಆತನ ದರ್ಶನ ಶ್ರವಣ ಮನಕ್ಕೆ ಆನಂದವೀಬುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ಬೆಣಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿ ಗೊತ್ತಾಲಿಪುದು ಭೂಸುರರು ದಿನ ದಿನದಿ. ದೇವರ ಕಥೆಯಷ್ಟು ಆನಂದಕರವಾದಾಗ ಭಗವಂತನ ಸಾಕ್ಷಾತ್ ರೂಪದ ದರ್ಶನ. ದೇವರ ರೂಪರೂಪಗಳಿಗೆ ವ್ಯತ್ಯಾಸ ಇಲ್ಲ, ಮೂರ್ತಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ. ಆದ್ದರಿಂದ ಒಳ್ಳೆ ಸ್ವಾನಂದ ತೃಪ್ತಾಯುವ ಸಂಭವೂ, ಸ್ವಾನಂದ ಅಂದರೆ ಮೋಕ್ಷ, ಮೋಕ್ಷದ ಆನಂದವನ್ನು ಪಡೆದಷ್ಟು ಆನಂದ ಪಡೀತಾ ಇದ್ದಾರೆ. ದಿವಸಗಳು ಕಳೀತಾ ಇದೆ. ರಾಮಾಯಣಕ್ಕೂ ಭಾಗವತ ಕೃಷ್ಣಾವತಾರಕ್ಕೂ ವ್ಯತ್ಯಾಸ ಅಂದರೆ, ಕೃಷ್ಣಾವತಾರದ ಬಾಲ್ಯಗಳು ತುಂಬ ವರ್ಣನೆ ಮಾಡ್ತಾರೆ, ಇಲ್ಲಿ ಬಾಲ್ಯಗಳ ವರ್ಣನೆ ಬರೋದೇ ಇಲ್ಲ. 16 ವರ್ಷ ಬಂದ್ಬಿಡ್ತಾರೆ ರಾಮದೇವರಾಗಲೇ, 16ನೇ ವರ್ಷ ನಡೆಯಲಿ ಧರಿತಾ ಇರ್ತದೆ. ಆಗ ಏನಾಯಿತು ಅಂತ ಹೇಳಿಬಿಡ್ತಾರೆ. ಅದನ್ನ ಯಾಕೆ ಹೇಳಬೇಕಾಗಿಲ್ಲ ಅಂದರೆ, ಆ ಧರ್ಮಸ್ವರ ಎಲ್ಲ ಅವತಾರಗಳು ಸಮ, ಆದ್ದರಿಂದ ಕೃಷ್ಣಲೀಲೆಗಳಿದ್ದಂತೆ ರಾಮಲೀಲೆಗಳು ಇದ್ದುವು ಅಂತ ಹೇಳ್ಕೊಂಡ್ರೆ ಮುಗಿದಬೇಕು ಅಷ್ಟೇ. ವಿಶೇಷ ಅಲ್ಲಿ ಹೇಳಿರೋದ್ರಿಂದ ಅತಿದೇಶ ಮಾಡಿಕೊಂಡು ಎಲ್ಲ ರೂಪಗಳಿಗೂ ಅಂಥ ಲೀಲೆಗಳು ಸಮಾನವಾಗಿ ಅನ್ವಯವಾಗ್ತವೆ ಅಂತ ಅರ್ಥ. ಹಾಗೊಂದು ಪ್ರಸಂಗ, ದಶರಥ ರಾಜ ಯೋಚನೆ ಮಾಡ್ತಾ ಇದ್ದಾನೆ, ಭಾರಿ ಸಂಭ್ರಮ ಪಟ್ಟ. ರಾಮದ ಲೋಕದೃಷ್ಟಿಯಲ್ಲಿ ರಾಮದೇವರಿಗೆ ಪಾಠ ಗೀತನೂ ಆಯಿತು, ಲಕ್ಷ್ಮಣ ಭರತ ಶತ್ರು ಎಲ್ಲರಿಗೂ ಕೂಡ. ಅದು ವಿದ್ಯಾಚಾರ್ಯದ ಶ್ರೇಷ್ಠ ಅಂತ ಭಗವದ್ಗೀತೆ ಮಾತಿನಿಂದ ನಡೆದೋಯಿತು. ದಶರಥ ರಾಜ ಯೋಚನೆ ಮಾಡಿದ, ರಾಮದೇವರು 16 ವರ್ಷಕ್ಕೆ ಬಂದಿದ್ದಾರೆ, ಇನ್ನು ಮದುವೆ ಮಾಡಬೇಕು ಅಂತ ತಲೆಯಲ್ಲಿ ಬಂತದ್ದು. ಮದುವೆ ಮಾಡುವ ಹಿಂದಿನ ಕಾಲಕ್ಕೆ ಇವರಿಗೆ ಹೆಂಗಸರಿಗೆ ಕನ್ಯೆ ಆದರೆ 8, ವರ ಆದರೆ 16 ಸಾಮಾನ್ಯ ಪದ್ಧತಿ ಅಂತ ಯೋಚನೆ ಬಂತು. ನಾನೀಗ ವಿವಾಹ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೊಂದು ಸುದ್ದಿ ಬಂತು. ಒಬ್ಬ ಬಂದು ಹೇಳ್ತಾನೆ, ಮಹಾನುಭಾವರು ಬಂದಿದ್ದಾರೆ, ವಿಶ್ವಾಮಿತ್ರರು ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ವಿಶ್ವಾಮಿತ್ರರು ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ದಶರಥರಿಗೆ ಭಾರಿ ಸಂಭ್ರಮ. ಹಿಂದಿನ ಕಾಲದ ಅತಿಥಿಗಳು ಬರ್ತಾರೆ ಅಂದ್ರೇ ಸಂಭ್ರಮ. ಅವರು ಕಾದೇ ಊಟ ಮಾಡಬೇಕಾದ ಪದ್ಧತಿ ಶಾಸ್ತ್ರದಲ್ಲಿರೋದು. ಅದು ವಿಶ್ವಾಮಿತ್ರರು ಅಂದರೆ ಸಾಮಾನ್ಯ ಅತಿಥಿಗಳಲ್ಲ, ಗಾಯತ್ರಿ ಮಂತ್ರ ದಷ್ಟಾರ ಮಹಾಮುನಿಗಳವರು. ಆದ್ದರಿಂದ ಭಾರಿ ಸಂಭ್ರಮವಾಯಿತು. ವಶಿಷ್ಠರ ಸಮೇತ ಹೋಗಿ ಎದುರುಗೊಳ್ತಾನೆ ಅವರನ್ನು. ವಿಶ್ವಾಮಿತ್ರರು ಪ್ರವೇಶವನ್ನು ಮಾಡ್ತಾರೆ. ಐಕ್ಯಪಾದ್ಯಾದಿ ಉಪಚಾರಗಳನ್ನು ಸಲ್ಲಿಸ್ತಾನೆ ದಶರಥ ರಾಜ. ಆಗ ಆಚಾರ್ಯರು ಆತನ ಪರಿಚಯ ಮಾಡಿಕೊಡ್ತಾರೆ. ಶ್ರೀಮದ್ ಆಚಾರ್ಯ ಎಲ್ಲ ಗ್ರಂಥಗಳಿಗೂ ಪ್ರತ್ಯೇಕ ಪ್ರತ್ಯೇಕ ಭಾಷ್ಯ ನಿರ್ಣಯಗಳನ್ನು ಬರೆಯೋದಿಲ್ಲ, ಪ್ರಸಂಗ ಬಂದಾಗ ಹೇಳಿಬಿಡ್ತಾರೆ. ವಿಶ್ವಾಮಿತ್ರರು ಯಾರು ಅಂತ ಕೇಳಿದರೆ, ವರೇಣ ವಿಪ್ರತ್ವಮ ಅವಾಪ ಯೋಸೌ ವಿಶ್ವಸ್ಯ ಮಿತ್ರಂ ಸಹ ಆಜಗಾಮ. ಅದು ಒಂದೇ ಮಾತಿನಲ್ಲಿ ಪರಿಚಯ. ಯಾರವರು ಅಂತ ಕೇಳಿದರೆ, ಗಾಧೀತಿ ಚಕ್ರಃ ತನಯೋಶ್ಯ ಚಾಸಿ ತತಸ್ಸು ವಂಶೇ ಶಶಿನ ಪ್ರಜಾತಃ. ಗಾಧೀತಿ ಚಕ್ರಃ ಒಂದು ಚಂದ್ರವಂಶ, ಅದರಲ್ಲಿ ಗಾಧಿ ಅಂತ ಒಬ್ಬ ರಾಜ. ಆ ಗಾಧಿ ರಾಜನಿಗೆ ಸಾಕ್ಷಾತ್ ಇಂದ್ರಾವತಾರ ಆತ. ಗಾಧಿರಾಜನೇ ಇಂದ್ರಾವತಾರ ಆತ. ಆತನಿಗೆ ಪುತ್ರತ್ವೇನ ಅವತಾರ ಮಾಡಿದವರು ವಿಶ್ವಾಮಿತ್ರ ಮುನಿಗಳು. ಆ ಕಥೆಯೆಲ್ಲ ಭಾಗವತದಲ್ಲಿ ಹರಿವಂಶಾಲ ಬಂದಿದೆ. ಆ ಮಹಾನುಭಾವರು ವಿಶ್ವಾಮಿತ್ರ ಮುನಿಗಳು ಬಂದು ವಿಶ್ವಸ್ಯ ಮಿತ್ರಂ ಸಹ ಆಜಗಾಮ. ವಿಶ್ವಾಮಿತ್ರರ ಬಗ್ಗೆ ಕೂಡ ಕೆಟ್ಟ ಹೆಸರಿದೆ ಕೆಲವು ಕಡೆಗೆ. ಅವರು ಭಾರಿ ಹಠವಾದಿಗಳು, ಹರಿಶ್ಚಂದ್ರ ಭಾರಿ ಗೋಳಾಡಿಸಿಬಿಟ್ರು ಅಂತ ಹೇಳಿ ವಿಶ್ವಾಮಿತ್ರನ ಕಂಡ್ರೆ, ನಾರದನ್ನು ಕಂಡ್ರೆ, ಜನಗಳಿಗೆ ಒಂದು ನಾರದ ಬಂದ ಚಾಡಿಕೋರರು ಅಂತ ಅವ್ರನ್ನ ಕರೆಯೋದು, ವಿಶ್ವಾಮಿತ್ರರನ್ನ ಭಾರಿ ಕಾಡಿಸೋರು ಅಂತ ಕರೆಯೋದು ನಮ್ಮಲ್ಲಿ ಪದ್ಧತಿ. ಅದು ತುಂಬ ತಪ್ಪದು. ಶಾಸ್ತ್ರಕ್ಕೆ ಆ ಮಾತು ಒಪ್ಪೋದಿಲ್ಲ ಶಾಸ್ತ್ರಗಳು. ವಿಶ್ವಾಮಿತ್ರರು ಮಹಾಮುನಿಗಳವರು, ಸಾಮಾನ್ಯರಲ್ಲ. ಅದು ಪರಿಚಯ ಮಾಡಿಕೊಳ್ಳಲಿಕ್ಕೆ ಆಚಾರ್ಯ ಬಿಡಿಸ್ತಾರೆ. ವಿಶ್ವಾಮಿತ್ರ ಬಂದರು ಅಂತ ಹೇಳಬಾರದೆ, ವಿಶ್ವಸ್ಯ ಮಿತ್ರಂ ಸಹ ಆಜಗಾಮ. ಜಗತ್ತಿನ ಹಿತೈಷಿಗಳವರು. ಅದಕ್ಕೆಲ್ಲ ತುಂಬ ಕಾರಣ ಕೊಡೋದು ಬೇಡ. ಇವತ್ತು ಯಾವ ಮಂತ್ರವನ್ನು ಜಪ ಮಾಡೋದ್ರಿಂದ ದ್ವಿಜ ಅಂತ ಹೆಸರು ಬರ್ತದೆ, ಆ ಗಾಯತ್ರಿ ಮಂತ್ರ ದಷ್ಟಾರ ಮುನಿಗಳೇ ಮಹಾನುಭಾವರು ವಿಶ್ವಾಮಿತ್ರರು ಅಂದರೆ ಅವ್ರ ಯೋಗ ಹಿತೈಷಿಗಳು ವಿರೋಧಿಗಳು ಲೆಕ್ಕ ಹಾಕ್ತದೆ. ಅದಕ್ಕೆ ಆಚಾರ್ಯ ವಿಶ್ವಸ್ಯ ಮಿತ್ರಂ ಸಹ ಆಚಗಾಮ, ವಿಶ್ವದ ಹಿತೈಷಿಗಳಾದಂತಹ ವಿಶ್ವಾಮಿತ್ರ ಮುನಿಗಳಲ್ಲಿ ಬಂದಿದ್ದಾರೆ. ದಶರಥ ರಾಜನಿಗೆ ಖುಷಿ. ಕೇಳಿದಾತ, ಸ್ವಾಮಿ ತಾವು ಬಂದಿದ್ದೀರಿ, ನನ್ನ ದೊಡ್ಡ ಪುಣ್ಯ ಇದು, ಒಂದು ನನಗೆ ತಮ್ಮ ಸೇವೆ ಮಾಡೋ ದೊಡ್ಡ ಭಾಗ್ಯ ಕೊಟ್ಟಿದ್ದೀರಿ, ತಮಗೇನು ಬೇಕು ಹೇಳಿ ನಾನು ಕೊಡ್ತೇನೆ ಅಂತ ಕೇಳಿದ. ತಮಗೇನು ಬೇಕು ನಾನು ಕೊಡ್ತೇನೆ. ಇದು ರಾಜಮಹಾರಾಜರು ಹೇಳಬೇಕಾದ ರೀತಿ. ಅದು ಗೃಹಸ್ಥ ಮನೆಗೆ ಬಂದಾಗ ಅತಿಥಿಗಳಿಗೆ ಅಂಥ ಬೇಡಿಕೆ ಮುಂದಿಡಬೇಕು, ತಾವು ಬೇಕಾದನ್ನು ಕೇಳಬಹುದು ಅಂತ ಹೇಳಿ. ಈಗ ಅತಿಥಿಗೆ ಸ್ವಾಗತನೂ ಇರೋದಿಲ್ಲ, ಕೊಟ್ಟಿದ್ದು ತಗೊಂಡೋಗಿ ಅಂತಾರೆ, ಬೇಕಾದ ಕೇಳಿ ಅಂತ ಹೇಳೋದು ಸಾಧ್ಯ ಇಲ್ಲ. ಕೊಡೋರು ಆ ರೀತಿ ಕೇಳಬೇಕಾಗ್ತದೆ. ಆದರೆ ರಾಜಮಹಾರಾಜರು ದೊಡ್ಡ ಫಲ ಬರಬೇಕು, ಸಿದ್ಧಿ ಆಗಬೇಕು ಅಂತಿದ್ರೆ ಇರೋರು ಕೊಡೋದಲ್ಲ, ಕೇಳಿದ್ದು ಕೊಟ್ಟರೆ ಭಾರಿ ಪುಣ್ಯ ಅಂತ ಹೇಳ್ತಾ. ಏನು ಕೊಡಬೇಕು ನೋಡು ದಶರಥ, ನೀನು ಅಂಥವನಂತೆ ನಾನು ಬಂದಿರೋದು, ನಾನು ಕೇಳೋ ವಸ್ತುನ ಕೊಡೋ ಸಾಕು, ಖುಷಿ ಆಗುತ್ತಾರೆ. ಹೇಳಿದ ತಕ್ಷಣ ಏನು ಬೇಕು ಅಂತಾನೆ, ನಿನ್ನ ಮಗ ರಾಮ ಇದ್ದಾನಲ್ಲ ಆತನ್ನು ಕಳಿಸ್ಬೇಕು ನನ್ನ ಜೊತೆಗೆ. ಯಾಕಕ್ಕೆ ಗೊತ್ತಾ, ನಾನು ಯಜ್ಞ ಮಾಡಕ್ಕೆ ಹೊರಟಿದ್ದೇನೆ. ಒಳ್ಳೆ ಲೋಕಹಿತ ಯಜ್ಞ ಅಂದರೆ ಲೋಕಹಿತಕ್ಕೋಸ್ಕರ ಇರೋದೇ ಯಜ್ಞ ಅದು. ಆ ಯಜ್ಞದ ಒಂದು ಒಳ್ಳೆ ಪೂರ್ಣಾಹುತಿಯ ಕಾಲಕ್ಕೆ ರಾಕ್ಷಸರ ಗುಂಪು ಬರ್ತದೆ, ಬಂದು ಅದರ ರಕ್ತ ಮಾಂಸಗಳನ್ನು ಹಾಕಿ ಹಾಳು ಮಾಡ್ತಾ ಇದ್ದ. ರಕ್ತ ಮಾಂಸಗಳನ್ನು ಹಾಕಿ ಆ ಯಜ್ಞವನ್ನು ಹಾಳು ಮಾಡ್ತಾ ಇದ್ದ. ಹೀಗಾಗಿ ಯಜ್ಞ ಪೂರೈಸ್ತಾನೇ ಇಲ್ಲ. ಆ ನಿರ್ವಿಘ್ನ ಪೂರೈಸಬೇಕಾದ್ರೆ ರಾಮನಿಂದ ಮಾತ್ರ ಸಾಧ್ಯ, ಅದಕ್ಕೆ ರಾಮನ ಕಳಿಸ್ಕೊಡು. ಆಗ ದಶರಥ ಈ ಮಾತು ಕೇಳಿದ ತಕ್ಷಣ ಭಾರಿ ಗಾಬರಿ ಆಗಿ ದಶರಥನಿಗೆ, ಸ್ವಾಮಿ ಅದು ಸಾಧ್ಯನೇ ಇಲ್ಲ, ರಾಮನನ್ನು ಕಳಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ತಪಸ್ಸು ಮಾಡಿ ಪಡೆದಿದ್ದೇನೆ ರಾಮನನ್ನು, ಆ ಕಾರಣದಿಂದ ಕೊಡೋದಿಲ್ಲ. ಇನ್ನೊಂದು ಕಾರಣ ಏನು ಗೊತ್ತಾ, ರಾಮ ಇನ್ನು ಚಿಕ್ಕವನು, ಬಾಲಶ್ಚ ಅಕೃತ ವಿದ್ಯಶ್ಚ, ಅನ್ಯ ಅಧ್ಯಯನ ಕೂಡ ಮಾಡಿಲ್ಲ, ಧನುವಿದ್ಯೆನೂ ಬರೋದಿಲ್ಲ ರಾಮನಿಗೆ, ಆದ್ದರಿಂದ ನಾನು ಕಳಿಸೋದಿಲ್ಲ. ಮೊದಲನೇ ಮಾತು ಒಂದು ಅರ್ಥ ಇದೆ, ನಾನು ತಪಸ್ಸು ಮಾಡಿ ಪಡೆದಿದ್ದೇನೆ, ಸಾಕ್ಷಾತ್ ನನಗೆ ಅತ್ಯಂತ ಪ್ರಿಯ, ಕಳಿಸೋದಿಲ್ಲ ಅಂತ ಅರ್ಥ ಇದೆ. ಆದರೆ ಆ ಅರ್ಥದ ಹಿಂದೆ ಪ್ರೀತಿಗೆ ಹಿಂದೆ ಹೆಚ್ಚು ವ್ಯಾಮೋಹ ಇದೆ. ಮಹಾತ್ಮ್ಯ ಜ್ಞಾನ ಇದ್ದು ಹೇಳೋದು ಬೇರೆ, ಮಹಾತ್ಮ್ಯ ಜ್ಞಾನ ಇಲ್ಲದೆ ಇದ್ದು ಹೇಳೋದು ಬೇರೆ. ಮಹಾತ್ಮ್ಯ ಜ್ಞಾನ ಇದ್ದು ಹೇಳಿದಾಗ ಅದು ಭಕ್ತಿ ಅನ್ನಿಸ್ತದೆ, ಇದು ಭಕ್ತಿ ಅಲ್ಲ, ವ್ಯಾಮೋಹ ಇದು. ಯಾಕೆ ವ್ಯಾಮೋಹ ಅಂದರೆ, ನನ್ನ ಮಗ ಅದಕ್ಕೆ ಕಳಿಸೋದಿಲ್ಲ, ಅವನು ಚಿಕ್ಕ ಹುಡುಗ ಕಳಿಸೋದಿಲ್ಲ, ಅಷ್ಟೆಲ್ಲ ಯುದ್ಧ ಮಾಡಕ್ಕೆ ಬರೋದಿಲ್ಲ ಕಳಿಸೋದಿಲ್ಲ, ಅಧ್ಯಯನ ಪೂರ್ತಿಯಾಗಿಲ್ಲ ಕಳಿಸೋದಿಲ್ಲ. ಇದು ದಶರಥರವಾದ. ಅಂದರೆ ರಾಮದೇವರ ಬಗ್ಗೆ ದೇವರು ಅಂತ ಜ್ಞಾನ ಇಲ್ಲ, ಅದು ಓದಿಲ್ಲ, ಚಿಕ್ಕವನು, ಅದರ ಕೈಯಲ್ಲಿ ಆಗೋದಿಲ್ಲ, ಇದೆಲ್ಲ ಏನು ಅಂತ ಕೇಳಿದರೆ, ಇದು ಮಹಾತ್ಮ ಜ್ಞಾನದ ಮಾತುಗಳಲ್ಲ, ದಶರಥನ ಪ್ರೀತಿಯ ಹಿನ್ನೆಲೆಯಲ್ಲಿ ಶುದ್ಧ ಭಕ್ತಿ ಇಲ್ಲ ಅಂತ ಅರ್ಥ. ಅದಕ್ಕೆ ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನವಧ್ಯ ಅನಂತ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅದು ಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಹೇಳಿದ್ದಾರಲ್ಲ ಆ ಡೆಫಿನೇಷನ್ ನೋಡಿದ್ರೆ ದಶರಥರಿಗೆ ಅಂಥ ಭಕ್ತಿ ಅಲ್ಲ ವ್ಯಾಮೋಹ ಇದ್ದಾಗೆ ವಿಶ್ವಾಮಿತ್ರರು ಭಾರಿ ಕೋಪ ಬಂದ್ಬಿಡುತ್ತಾಗ ಏನು ಹೀಗೆಲ್ಲ ಮಾತಾಡ್ತೀಯ ಆ ವಿಶ್ವಾಮಿತ್ರ ಸ್ವಾಮಿ ಹಾಗೆಲ್ಲ ತಿಳ್ಕೊಬೇಡಿ ನಾ ಹೇಳೋದು ಕೇಳಿ ರಾಮನ್ ನಾನು ಕಳಿಸೋದಿಲ್ಲ ಅಂತ ಹೇಳಿದೆ ನಿಮ್ಗೆ ಕೆಲಸ ಮಾಡಿಕೊಡೋದಿಲ್ಲ ಅಂತ ಹೇಳೋದಿಲ್ಲ ನಾನೇ ಬರ್ತೇನೆ ಅಂತ ಹೇಳ್ತಾರೆ ನಾನು ಬಂದು ನಿಮ್ಮ ಯಜ್ಞವನ್ನು ನಡೆಸಿಕೊಡ್ತೇನೆ ನಾನು ಆ ರಾಕ್ಷಸನ್ನು ಓಡಿಸಿಬಿಡ್ತೇನೆ ಸ್ವಲ್ಪ ಹೇಳಿ ಯಾರು ರಾಕ್ಷಸರು ಅಂತ ಕೇಳ್ತಾರೆ ಅವ್ರು ಯಾರು ಗೊತ್ತಾ ಮಾರೀಚ ಸುಬಾಹು ಅಂತ ಹೇಳ್ತರು ಮಾರೀಚ ಸುಬಾಹು ಮಾರೀಚ ಸುಂದರ ಮಗ ಸುಬಾಹು ಉಪಸುಂದರ ಮಗ ಅವರಿಬ್ಬರು ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ರಾವಣ ಕುಂಭಕರ್ಣರು ಇದ್ದಾರೆ ರಾವಣನ ಪ್ರಚೋದನೆಯಿಂದ ಬಂದಿದ್ದಾರಾದ್ರಿಂದ ಅವರ ಯಜ್ಞ ಮಾಡ್ತಿರೋರು ಅವರು ಏನು ವರ ಇದ್ದೀನಿ ಗೊತ್ತಲ್ಲ ಅಂತ ಕೇಳ್ತಾರೆ ಆಗ ದಶರಥ ಹೇಳ್ತಾನೆ ಹೌದಾ ಹಾಗಿದ್ರೆ ನಾನು ಬಂದರೂ ಕೆಲಸ ಆಗೋದಿಲ್ಲ ಇನ್ನು ರಾಮ ಬಂದರಂತೂ ಆಗೋದೇ ಇಲ್ಲ ಅಂಥವ್ರ ಜೊತೆ ರಾಮ ಯುದ್ಧ ಮಾಡ್ತಾನೆ ಸಾಧ್ಯ ಇಲ್ಲ ನನಗೂ ಯುದ್ಧ ಮಾಡೋಕ್ಕೆ ಭಾರಿ ಕಷ್ಟ ಆದರೆ ಮಾತು ಕೊಟ್ಟಿದ್ರೆ ನಾನು ಬರ್ತೇನೆ ನಾನು ಬರ್ತೇನೆ ಪ್ರಯತ್ನ ಮಾಡ್ತೇನೆ ಆದರೆ ಅಂಥ ಮಹಾರಾಕ್ಷಸರನ್ನು ಕೊಲ್ಲೋ ಕೆಲಸಕ್ಕೆ ರಾಮನನ್ನು ಕಳಿಸೋಕ್ಕಾಗೋದಿಲ್ಲ ಆತ ಅಕೃತ ವಿದ್ಯಾ ಆತ ಬಾಲ ಅನ್ನೋ ಮಾತನ್ನು ಹೇಳ್ತಾನೆ ಆಗ ವಿಶ್ವಾಮಿತ್ರರು ಭಾರಿ ಕೋಪ ಬರುತ್ತೆ ಆ ಕೋಪಕ್ಕೆ ಎರಡು ಕಾರಣ ಸಾಮಾನ್ಯ ಕಾರಣ ಏನು ರಾಮನ ಕಳಿಸೋದಿಲ್ಲ ಅಂತ ಹೇಳಿದ್ರು ಕಾಮನ್ ಸಾಮಾನ್ಯ ಕಾರಣ ಇನ್ನೊಂದು ಕಾರಣ ರಾಮನ ಬಗ್ಗೆ ತಪ್ಪು ಹೇಳ್ತಾ ಇದ್ದಾನೆ ರಾಮ ಬಾಲ ಅಂತ ಹೇಳ್ತಾನೆ ಬೆಂಕಿ ಈಗ ತಾನೇ ಹಚ್ಚಿದ್ದೇವೆ ಸುಡೋದಿಲ್ಲ ಅಂತ ಯಾರು ಹೇಳ್ತಾರ ಈಗ ಹಚ್ಚಿದ್ದೇವೆ ಬೆಂಕಿ ಕರೆಂಟ್ ಈಗ ಬಂದಿದ್ದು ಕೈ ಇಟ್ಟರೆ ಬಾಲ ಕರೆಂಟ್ ಅಂತ ಕರೀತಾರ ವೃದ್ಧ ಕರೆಂಟ್ ಅಂತ ಕರೀತಾರ ಕರೆಂಟ್ ಅಂದ್ರೆ ಕರೆಂಟೆ ರಾಮ ಅಂದ್ರೆ ರಾಮ ಪೂರ್ಣ ಅಂದ್ರೆ ಪೂರ್ಣ ಅದಕ್ಕೆ ಸಿಟ್ಟು ಬಂದಿದೆ ಅವರಿಗೆ ಗಾಯತ್ರಿ ಮಂತ್ರ ಕಂಡವರಾದ್ದರಿಂದ ಭೂಹು ಭುವಃ ಸ್ವಃ ಪರಿಪೂರ್ಣ ಪರಮಾತ್ಮ ಅದೊಂದು ಸಿಟ್ಟು ಎರಡನೇ ಸಿಟ್ಟು ಅತಿಥಿಗೆ ಮಾತು ಕೊಟ್ಟು ಕೊಡೋದಿಲ್ಲ ಅಂತ ಹೇಳ್ತಾನೆ ಎರಡನೇದು ಅತಿಥಿಯ ಬೇಡಿಕೆ ಸಾರ್ವಜನಿಕವಾದದ್ದು ಯಜ್ಞ ಅದು ಲೋಕಹಿತಕ್ಕೆ ಮಾಡೋದು ಅದಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಇಂಥ ಕೋಪನ ಕೆಟ್ಟದು ಅಂತ ಕರಿಬಾರದು ಒಳ್ಳೆ ಕೋಪ ಅದು ರೈತರಿಸ್ತು ಹೇಳ್ತಾರಲ್ಲ ಆಚಾರ್ಯ ಮಾತ್ರ ನೋಡಿ ವಿದ್ಯಾರಣ್ಯರು ಬಾಲವಾಕ್ಯೇನ ಕಿಮ್ಮೆ ಅಂತ ಹೇಳಿದ ತಕ್ಷಣ ಅವರು ಕ್ರುದ್ಧ ಸಿಟ್ಟು ಬಂತಂದು ಬಾಲಬುದ್ಧಿ ಸ್ವಮೇವ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ನೀನು ತಪ್ಪು ಮಾಡ್ತಾ ಇದ್ದೆ ದಶರಥ ರಾಜ ಅಂತ ರೇಗಿದರಂತೆ ಆಗ ವಸಿಷ್ಠರು ಮಾತಾಡ್ತಾರೆ ದಶರಥ ರಾಜ ನೀನು ಹಾಗೆಲ್ಲ ತಿಳ್ಕೋಬೇಡ ಸಾಮಾನ್ಯರಲ್ಲ ರಾಮ ವಿಶ್ವಾಮಿತ್ರರು ಸಾಮಾನ್ಯರಲ್ಲ ಅಂತ ಇಬ್ಬರು ಪರಿಚಯನ ವಸಿಷ್ಠರು ಮಾಡಿಕೊಡ್ತಾರೆ ವಿಶ್ವಾಮಿತ್ರರ ಮಾತು ಒಂದು ಬಹಳ ಗಮನಾರ್ಹವಾದ ಮಾತಿದೆ ಏನೇನೋ ಮಾತಾಡ್ತೀರಿ ರಾಮನ ಬಗ್ಗೆ ಅವನು ಬಾಲಾಗಿಲ್ಲ ಅಂತ ಮಾತಾಡ್ತೀಯಲ್ಲ ಅಹಂ ವೇದ್ನಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ಇದು ವಿಶ್ವಾಮಿತ್ರರ ಮಾತಿದೆ ರಾಮ ಯಾರಂತ ನನಗೆ ಗೊತ್ತಿದೆ ಸತ್ಯ ಪರಾಕ್ರಮ ರಾಮ ಅಹಂ ವೇದ್ಯ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜಾಹ ಏನೇಚ ತಪಸ್ಸಿ ಸ್ಥಿತಾಹ ಅದು ವಿಶ್ವಾಮಿತ್ರರ ಮಾತು ರಾಮ ನನಗೆ ಗೊತ್ತು ವಸಿಷ್ಠರಿಗೆ ಗೊತ್ತು ಮತ್ತು ತಪಸ್ ಮಾಡಿದಾಗೆಲ್ಲ ರಾಮ ಯಾರಂತೂ ಗೊತ್ತು ಅಂತ ಹೇಳ್ತಾರೆ ರಾಮ ಹತ್ರ ಇದ್ದಾನೆ ರಾಮ ಯಾರು ದಶರಥನೇ ಗೊತ್ತಿಲ್ಲ ರಾಮನ ಹತ್ರ ಇಲ್ಲ ದೂರ ಇದ್ದಾರೆ ಅವರೇ ರಾಮ ಯಾರು ಅಂತ ಗೊತ್ತಿದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ರಾಮನ ತಿಳ್ಕೋಬೇಕಾದ್ರೆ ಕಣ್ಣು ಸಾಲದು ತಪಸ್ಸಿ ಸ್ಥಿತಾಹ ತಪಸ್ಸು ಮಾಡಿದವರು ರಾಮ ಗೊತ್ತಾಗ್ತಾನೆ ತಪಸ್ಸು ಅಂದ್ರೇನು ತಪ ಆಲೋಚನೆ ಅಥಾತೋ ಬ್ರಹ್ಮ ಜಿಜ್ಞಾಸ ರಾಮನ ಸ್ವರೂಪವನ್ನ ಶಾಸ್ತ್ರಗಳಿಂದ ತಿಳಿದವರಿಗೆ ಗೊತ್ತಾಗುತ್ತೆ ಹೊರತು ಉಳಿದವರಿಗೆ ಗೊತ್ತಾಗೋದಿಲ್ಲ ಅವ್ರ ಮಾತನ್ನ ನಡೆಸು ವಿಶ್ವಾಮಿತ್ರರು ಸಾಮಾನ್ಯರಲ್ಲ ಮಹಾನುಭಾವರು ಮಹಾಶಕ್ತಿ ಇರೋರು ಅವರು ತಮ್ಮ ತಪಶಕ್ತಿಯಿಂದ ಅವನು ಸುಟ್ಟಿಲ್ಲ ಆದರೆ ಅವಕಾಶ ಕೊಡ್ತಾ ಇದ್ದಾರೆ ನನಗೆ ರಾಮನ ಕಳಿಸಿಕೊಡು ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಮ್ಮಲ್ಲಿ ಒಂದು ಪದ್ಧತಿ ಉಂಟು ವಶಿಷ್ಠ ವಿಶ್ವಾಮಿತ್ರರನ್ನು ಆಜನ್ಮ ಶತ್ರುಗಳು ಅಂತ ಭಾವಿಸಿಬಿಟ್ಟಿರ್ತಾರೆ ವಶಿಷ್ಠರು ವಿಶ್ವಾಮಿತ್ರ ಒಬ್ಬರಿಗೊಬ್ಬರಿಗೆ ಕಂಡರಾಗ್ತಿರಲಿಲ್ಲ ಭಯಂಕರ ದ್ವೇಷ ಆಚಾರ್ಯರು ಪರಸ್ಪರ ದ್ವೇಷ ಬರೆದು ಅವತ್ತಿಂದಲೇ ಶುರುವಾಯಿತು ಹಾಗೆಲ್ಲ ಕಥೆ ಕಟ್ಟಿಬಿಡ್ತಾರೆ ವಶಿಷ್ಠರು ವಿಶ್ವಾಮಿತ್ರರು ಅಂತ ಹೇಳಿದರೆ ಒಂದು ಕಾಲಕ್ಕೆ ಅವರಿಬ್ಬರು ವಿರೋಧಿಗಳಾಗಿದ್ದು ಹೌದು ವಶಿಷ್ಠರ 100 ಮಕ್ಕಳನ್ನು ಕೊಂದವರು ವಿಶ್ವಾಮಿತ್ರ ಮುನಿಗಳು ಒಬ್ಬರಲ್ಲ 100 ಮಕ್ಕಳನ್ನು ವಿಶ್ವಾಮಿತ್ರ ಕೊಂದಾಕ್ತಾರೆ ಅಷ್ಟು ಸಿಟ್ಟು ಅವರ ಮೇಲೆ ಆದರೆ ಅದು ಪ್ರಾರಬ್ಧವಶಾತ್ಕರದ ಒಂದು ಘಟನೆ ಹೊರತು ಅದು ಯಾವಾಗಲೂ ಇದ್ದ ದ್ವೇಷ ಅಲ್ಲ ಅವರಿಗೆ ಇದೇ ಕಾರಣ ಈಗ ವಶಿಷ್ಠರು ಹೇಳಿದ್ದನ್ನ ವಿಶ್ವಾಮಿತ್ರ ಮಾತನ್ನ ವಶಿಷ್ಠರು ಒಪ್ತಾ ಇದ್ದಾರೆ ಅವ್ರು ಸರಿಯಾಗಿ ಹೇಳಿದ್ದಾರೆ ಇದನ್ನು ಕಳಿಸ್ಬೇಕು ವೈಯಕ್ತಿಕ ವಿಚಾರಗಳನ್ನು ಮಿಕ್ಸಪ್ ಮಾಡಬಾರದು ತತ್ವ ಅಂದರೆ ತತ್ವ ಶಾಸ್ತ್ರ ಅಂದರೆ ಶಾಸ್ತ್ರ ಸತ್ಯವನ್ನು ಹೇಳ್ತಾರೆ ವಿಶ್ವಾಮಿತ್ರನ್ನು ಕೊಂಡಾಡ್ತಾರೆ ಸಾಮಾನ್ಯರಲ್ಲ ಅಂತ ಹೇಳ್ತಾರೆ ಬ್ರಾಹ್ಮಣ್ಯ ಪಡೆದವರು ಅಂತ ಹೇಳ್ತಾರೆ ರಾಮನ ಕಳಿಸಿಕೊಡು ಅವ್ರು ಹೇಳಿದಾಗ ರಾಮ ಸಾಕ್ಷಾತ್ ನಾರಾಯಣ ಆತರ ಬಗ್ಗೆ ಯಾವ ಸಮಸ್ಯೆಯನ್ನು ಮಾಡಬಾರದು ಕಳಿಸಿಕೊಡೋದ್ರೆ ತಪ್ಪಾಗುತ್ತೆ ಅಂತ ವಶಿಷ್ಠರು ವಿವೇಕವನ್ನು ಹೇಳ್ತಾರೆ ಇದು ಒಂದು ಅರ್ಥದಲ್ಲಿ ನಾವು ವಶಿಷ್ಠರಿಂದ ಕಲಿಬೇಕಾದ ಪಾಠ ಇದು ನಾವು ಸತ್ಯವನ್ನು ಹೇಳಬೇಕಾದರೆ ಯಾವ ಕಾರಣಕ್ಕೂ ಸಂಕೋಚ ಪಡಬೇಕಾಗಿಲ್ಲ ವಶಿಷ್ಠರು ಅಷ್ಟು ಹೇಳಿ ಉದ್ಬೋಧನೆ ಮಾಡುತ್ತಾರೆ. ಅದಕ್ಕೆ ಗುರುಗಳು ಅಂತ ಕರೀತಾರೆ. ಯಾವ ಕಾಲ ಸರಿಯಾದ ಮಾರ್ಗದರ್ಶನ ಮಾಡ್ತಾರಲ್ಲ ಅವರು ಗುರುಗಳು ಅಂತ ಕರಿಬೇಕು. ಇಲ್ಲದ ಹೋದರೆ ಗುರುತ್ತಮೇನ ಗ್ರಾಹ್ಯಂ, ಅದರರ್ಥೇ ಅರ್ಥ ಕಲ್ಪನ. ಇವರು ಹಾಗಲ್ಲ, ಸರಿಯಾದ ಪುರುಷಾರ್ಥ ಸಿಗುವ ಮಾತನ್ನು ಹೇಳುತ್ತಾರೆ, ಕೂಡಲೇ ಆಗ ಒಪ್ತಾನೆ, ಆಯಿತು ಕಳಿಸ್ಕೊಡ್ತೇನೆ ಸ್ವಾಮಿ ಅಂತಂದು ಆ ಹೇಳ್ತಾರೋ. ನಿನ್ನಿಂದ ಆಗತ್ತೆ ಕೆಲಸ. ಇದು ದಶರಥ ಬ್ರಹ್ಮದೇವರಾಯರ ರಾವಣನಿಂದ ಪ್ರೇರಿತರಾಗಿ ಬಂದವರು. ಇಷ್ಟನ್ನು ಮಾತ್ರ ವಾಲ್ಮೀಕಿ ರಾಮಾಯಣ ಹೇಳುತ್ತದೆ. ಆದರೆ ಇನ್ನೂ ಕೆಲವು ವಿಷಯ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ಮುಂದೆ ನೋಡೋಣ. ತಕ್ಷಣ ಆಗ ಕಳಿಸ್ಕೊಡ್ತಾನೆ. ಭಯಾದ್ವಿ ಸೃಷ್ಟ ಆಚಾರ್ಯ ಬರೀತ ಇಷ್ಟೆಲ್ಲ ಮಾತನ್ನು ಒಂದೇ ಕಡೆ ಸೇರಿಸ್ತಾರೆ. ಭಯಾದ್ವಿ ಸೃಷ್ಟ, ಒಂದು ಕಡೆಗೆ ಭಯ, ಈ ಮುಷ್ಯಾಮಿತ್ರ ಶಾಪದ ಭಯ, ಇನ್ನೊಂದು ಕಡೆ ಧರ್ಮದ ಭಯ. ಕೊನೆಗೊಮ್ಮೆ ಎಲ್ಲ ಯೋಚನೆ ಮಾಡಿ ತಾನು ತಪ್ಪು ತಿಳ್ಕೊಂಡು ಸರಿ ಮಾಡಿಕೊಳ್ಳೋಕ್ಕೋಸ್ಕರ ಕಟ್ಟನಂತೆ ತಕ್ಷಣ ಅಲ್ಲಿಗೆ ಹೊರಟು ಹೋಗ್ತಾರೆ. ಕಳಿಸ್ತಾರೆ ರಾಮದೇವರು ವಿಶ್ವಾಮಿತ್ರರಿಂದ ಹೊರಟು. ಲಕ್ಷ್ಮಣನೇ ಹೊರಟ, ಅದು ಬಹಳ ಮುಖ್ಯ ಅಂಶ. ಲಕ್ಷ್ಮಣನು ಹೊರಟ, ಕೇಳಿದ್ದ ರಾಮನೊಂದೇ, ಲಕ್ಷ್ಮಣನ ಜೊತೆ ಹೊರಟು ಬಿಡ್ತಾರೆ. ಯಾತಕ್ಕೆ ಲಕ್ಷ್ಮಣನ ಜೊತೆ ಹೋಗ್ತಾನೆ? ಮೊದಲಿಂದ ಹೇಳ್ತಾರೆ, ಅವರು ಅವತಾರ ಮಾಡಿದಾಗಿನಿಂದ ರಾಮದೇವರ ಜೊತೆಗೆ ಲಕ್ಷ್ಮಣ ಯಾವಾಗಲೂ ಜೊತೆಗೆ ಇರ್ತಿದ್ದಂತೆ. ಎಷ್ಟು ಮಟ್ಟಿಗೆ ಅಂದರೆ, ಎದ್ರೆ ಹೇಳ್ತಿದ್ದ ಕೂತ್ರೆ ಕೂಡ್ತಿದ್ದ, ಓಡಾಡಿದ್ರೆ ಓಡಾಡ್ತಿದ್ದ, ಊಟದ ಜೊತೆ ಕೂಡ ಅಷ್ಟರ ಮಟ್ಟಿಗೆ ಬಿಟ್ಟುಕೊಂಡಿದ್ದ. ರಾಮನಲ್ಲಿ ಅಷ್ಟು ಭಕ್ತಿ. ಕ್ಷೀರಸಾಗರದ ಸಂಬಂಧ, ಕ್ಷೀರಸಾಗರದ ಸಂಬಂಧ ಲಕ್ಷ್ಮಣನೇ ಮೇಲೆ ಮಡಗೋದು ರಾಮದೇವರಾದ್ದರಿಂದ ಅಷ್ಟು ಭಕ್ತಿಯಿಂದ ನಡ್ಕೊಂಡಿದ್ದ. ಒಂದೇ ಮಾತಿನಲ್ಲಿ ಹೇಳುತ್ತಾರೆ, ಬಹಿಪ್ರಾಣ ಯುವಾಪರಹ, ಹೊರಗೆ ಓಡಾಡ ಪ್ರಾಣ ಇದ್ದಾಗಿದ್ದನಂತೆ ಅಷ್ಟರ ಮಟ್ಟಿಗೆ. ಅಂದರೆ ಅಷ್ಟು ಪ್ರಾಣ ಲಕ್ಷ್ಮಣನಿಗೆ ರಾಮದೇವರಲ್ಲಿ ಭಕ್ತಿ ಇತ್ತು. ನಾನು ಹೋಗ್ತೇನೆ ಅಂತ ಹೊರಟ. ಸೈನ್ಯ ಇಲ್ಲ, ಹಿಂದೆ ನೆನಪಿರಲಿ, ಸೈನ್ಯ ಇಲ್ಲ, ರಾಮ ಲಕ್ಷ್ಮಣ ಇದ್ರೆ. ವಿಶ್ವಾಮಿತ್ರ ಕರ್ಕೊಂಡು ಹೊರಟರು. ಅವತ್ತು ಸರಿಯ ನದಿಯನ್ನು ದಾಟಿದರು. ಆ ನದಿಯಲ್ಲಿ ಅವತ್ತು ರಾತ್ರಿ ವಿಶ್ರಾಂತಿ ತಗೊಂಡ್ರು. ರಾ ಕತ್ಲ ಆಯ್ತು ಅಷ್ಟೊತ್ತಿಗೆ ದಾಟಿ ಅದು ಯಜ್ಞ ಮಾಡಿದ ಸ್ಥಳ. ಅದು ಸರಿತರ ಅದು ಯಜ್ಞ ಮಾಡಿದ ಸ್ಥಳ ಸರಿಯ ನದಿ ಉತ್ತರ ತೀರದಲ್ಲೇ ಯಜ್ಞ ಮಾಡಿರು. ಅಲ್ಲಿ ಇದ್ದಾಗ ಒಂದು ಪ್ರಸಂಗ ನಡೆಯಿತು. ಬೆಳಗಾಯಿತು, ವಿಶ್ವಾಮಿತ್ರ ಮಣಿಗಳು ರಾಮದೇವರನ್ನು ಎಬ್ಬಿಸ್ತಾ ಇದ್ದಾರೆ. ಎಲ್ಲ ಕೇಳಿರೋ ಶ್ಲೋಕ ನಾವು, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾನ್ಯಕಂ ಅಂತ ಶ್ಲೋಕ. ಅದು ಎಲ್ಲ ಬಹಳ ಪ್ರಸಿದ್ಧವಾದ ಶ್ಲೋಕ, ರಾಮಾಯಣದಲ್ಲಿ ಬರೋ ಶ್ಲೋಕ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಂ ಮಾನ್ಯಕಂ. ಸುಮ್ಮನೆ ಓದಿದಾಗ ನಮಗೆ ತುಂಬ ಸಂಶಯ ಬರುತ್ತೆ. ರಾಮದೇವರು ಮಲಗಿದ್ರು, ವಿಶ್ವಾಮಿತ್ರ ಎಬ್ಬಿಸಿದ್ರು, ಗೊತ್ತಾಯ್ತಾ, ಸಂಧ್ಯಾನ್ಯ ಮಾಡುವಂತ ಬೇರೆ ಹೇಳಿದ್ರು, ರಾಮ ಎದ್ದಿದ್ದಿಲ್ಲ, ಸಂಧ್ಯಾನ್ಯ ಮಾಡೋದನ್ನು ವಿಶ್ವಾಮಿತ್ರ ಹೇಳಿಕೊಡ್ತೇನೆ ಮಾಡಿದ, ಏನೇನೋ ದೋಷಗಳು ಬರುತ್ತೆ ಅಂದರೆ ನೋಡೋದಕ್ಕೆ ಕಾಣಿಸುತ್ತೆ. ಸುಮ್ಮನೆ ಓದಿದರೆ ಹೊರಗಿನ ಅರ್ಥದಲ್ಲಿ ಇಷ್ಟೇ ಅರ್ಥ, ದೊಡ್ಡವರು ಚಿಕ್ಕವರನ್ನು ಸಕಾಲಕ್ಕೆ ಎಬ್ಬಿಸೋದು ಎಲ್ಲ ಮಾಡಬೇಕು, ಅದು ಲೋಕನ್ಯಾಯ ಆದ್ದರಿಂದ ಅದು ವಿಶ್ವಾಮಿತ್ರರು ಮಾಡಿದರು, ಅವ ಸಂಶಯನೇ ಬರೋದಿಲ್ಲ. ಆ ರೀತಿಯಲ್ಲಿ ಹೇಳಿದ ಏಳು ಮಾರುತಿ ಎಂದು ಎಬ್ಬಿಸಿದಾಳೆ ಅಂಜನಿ ಅಂತ ನಾವು ಹನುಮಂತನ ಬಗ್ಗೆ ಮಾತು ಕೇಳುತ್ತೇವೆ. ಪುರಂದ್ರದಾಸರ ಪದ್ಯನೇ ಇದೆ, ಏಳು ಮಾರುತಿ ಎಂದು ಎಬ್ಬಿಸಿದಳು ಅಂಜನೆಯು. ಹನುಮಂತ ಮಲಗಿದ್ದ, ಅದಕ್ಕಿಂತ ಮುಂಚೆ ಅಂಜನೇ ಎದ್ದಿದ್ಲು, ಹನುಮಂತನ ಆಕೆ ಎಬ್ಬಿಸಿದ್ಲು ಅಂತ ಹೇಳೋದಕ್ಕೆ ಹೊರಟ್ರೆ ತಪ್ಪಾಗತ್ತೆ. ಅದು ಪ್ರೀತಿ ವಿಶ್ವಾಸದ ಮಾತೆ ಹೊರತು ವಸ್ತುಸ್ಥಿತಿಯಲ್ಲ. ಹನುಮಂತ ಮಲಗಿದರೆ ಜಗತ್ತೆಲ್ಲ ಹೋಗಿಬಿಡ್ತದೆ, ಯಾರು ಹೇಳೋದೇ ಇಲ್ಲ. ಅದೇನೆ ಅಂಜನಾದೇವಿಯಲ್ಲ, ಜಗತ್ತಿನಲ್ಲಿ ಯಾರೂ ಬದುಕೋದಿಲ್ಲ. ಲೋಕದೃಷ್ಟಿಯ ವ್ಯವಹಾರ ಇದು ಹೊರಗಿನ ಅರ್ಥ. ಒಳಗಿನ ಅರ್ಥ ತಗೊಂಡ್ರೆ ವಿಶ್ವಾಮಿತ್ರರು ಸರಿಯಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ರಾಮ ಬೆಳಗ್ಗೆ ಸಂಧ್ಯಾ ಒಂದು ಕಾಲ ಬರ್ತಾ ಇದೆ. ಉತ್ತಿಷ್ಟ ನರಶಾರ್ದೂಲ, ನರಶ್ರೇಷ್ಠ ಪುರುಷೋತ್ತಮ ಎದ್ದೇಳು. ಕರ್ತವ್ಯಂ ದೈವ ಮಾನ್ಯಕಂ, ಈಗ ಆನ್ಯಕ ಮಾಡಬೇಕಾಗಿದೆ ಏಳು ಅಂತ ಹೇಳಿದ್ರಲ್ಲ, ನೀನು ಆನ್ಯಕ ಮಾಡಬೇಕಾಗಿದೆ ಏಳು ಅಂತ ಹೇಳಿದ್ರೆ ಪ್ರಾಬ್ಲಮ್ ಬರ್ತದೆ. ನೀನು ಆನ್ಯಕ ಮಾಡಬೇಕಾಗಿದೆಯಲ್ಲ, ಮಯಾ ಕರ್ತವ್ಯಂ ಮಾನ್ಯಕಂ, ನಾನು ಆನ್ಯಕ ಮಾಡಬೇಕಾಗಿದೆ ನೀನು ಹೇಳು ಅಂತ ಅರ್ಥ. ನನ್ನ ಮುಂದೆ ಕೂತ್ಕೊಂಡು ಆನ್ಯಕ ಮಾಡ್ತೇನೆ, ವಿಶೇಷ ಪ್ರತಿಭೆ ಇಟ್ಕೊಂಡು ಮಾಡ್ತಿದ್ದೆ, ನೀನು ಸಾಕ್ಷಾತ್ ರಾಮ ಸಿಕ್ಕಿದ್ದೀಯಲ್ಲ, ಡೈರೆಕ್ಟ್ ಪೂಜೆ ಮಾಡ್ತೇನೆ ಅಂತ ಅರ್ಥ. ಅಂದರೆ ವಿಶ್ವಾಮಿತ್ರರು ಕರ್ತವ್ಯ ಮಯಾ ಅನ್ಯಕಂ. ಸತ್ಯಸರ್ವ ಸ್ವಾಮಿಗಳು ರಾಮಾಯಣದ ಏಳು ಕಾಂಡದಲ್ಲಿ ಅಯೋಧ್ಯ ಕಾಂಡದ ಉತ್ತರ ಕಾಂಡದವರೆಗೂ ವ್ಯಾಖ್ಯಾನ ಬರೆದಿದ್ದಾರೆ, ಬಾಲಕಾಂಡಕ್ಕೆ ವ್ಯಾಖ್ಯಾನ ಬರೆದಿಲ್ಲ. ಅದಕ್ಕೆ ಸತ್ಯಪರಾಯಣ ತೀರ್ಥರು ವ್ಯಾಖ್ಯಾನ ಬರೀತಾರೆ. ಅದರಲ್ಲಿ ಇವರೆಲ್ಲ ಬರುತ್ತಾರೆ, ನಾನು ಅನ್ಯಕ ಮಾಡಬೇಕಾಗಿದೆ ನೀನಲ್ಲ, ನಿನ್ನ ಮುಂದೆ ನನ್ನ ಮುಂದೆ ನೀನು ಕೂತರೆ ಅನ್ಯಕ ಮಾಡಲು ಸರಿ ಹೋಗ್ತದೆ ಎಂದು ಪ್ರಾರ್ಥನೆ ಮಾಡಿದ್ದರಿಂದ ರಾಮದೇವರಿಗೆ ನಿದ್ರಾದಿಗಳು ಯಾವ ದೋಷಗಳನ್ನು ವಿಶ್ವಾಮಿತ್ರರು ಹೇಳ್ತಾ ಇಲ್ಲ ಅಂತ ಎಲ್ಲ ಮುಗಿದಿದೆ. ಆಮೇಲೆ ಅವರು ಹೇಳ್ತಾರೆ, ರಾಮ ಎರಡು ವಿದ್ಯೆಗಳನ್ನು ಹೇಳ್ಕೊಡ್ತೇನೆ, ಬಲ ಮತ್ತು ಅತಿಬಲ ಅಂತ ಅವ್ರ ಹೆಸರು. ಬಲ ಮತ್ತು ಅತಿಬಲ, ಅವನು ತಿಳ್ಕೊಂಡ್ಬಿಟ್ರೆ ಎಷ್ಟು ಉಪಯೋಗ ಗೊತ್ತಾ, ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಮುಪ್ಪು ಬರೋದಿಲ್ಲ, ಏನೂ ಇಲ್ಲ, ಮತ್ತೆ ಸೋಲೆ ಇಲ್ಲ. ಎರಡು ವಿದ್ಯೆ ತಿಳ್ಕೊಂಡ್ಬಿಟ್ರೆ ಸೋಲೆ ಬರೋದಿಲ್ಲ, ಎರಡು ವಿದ್ಯೆ ಹೇಳ್ಕೊಡ್ತೇನೆ ಅಂತ ಹೇಳಿ ರಾಮದೇವ್ರು ಹೇಳಿಬಿಟ್ರಂತೆ. ತಕ್ಷ ರಾಮದೇವರು ಹೇಳಿ ಅಂತ ಹೇಳ್ತಾನೆ, ವಿಶ್ವಾಮಿತ್ರರು ಹೇಳಿಬಿಡ್ತಾರೆ. ರಾಮದೇವರು ಕೇಳಿಬಿಡ್ತಾರೆ. ವಾಲ್ಮೀಕಿ ರಾಮಾಯಣ ಓದಿದ್ರೆ ಅಷ್ಟೇ ಗೊತ್ತಾಗೋದು. ಫಸ್ಟ್ ಆಚಾರ್ಯ ಹೇಳ್ತಾರೆ ಅದಲ್ಲ, ವಿಶ್ವಾಮಿತ್ರರು ವಿದ್ಯೆನ ಉಪದೇಶ ಮಾಡಿ ರಾಮದೇವರು ವಿದ್ಯೆ ಕಲಿತು ದೊಡ್ಡವರಾಗೋದಾದರೆ ಈ ಮಂತ್ರ ಶಕ್ತಿಯೆಲ್ಲ ರಾಮದೇವರದಾಗೋದಿಲ್ಲ, ಮಂತ್ರಗಳ ಬಲ ಆಗುತ್ತೆ. ಮಂತ್ರಶಕ್ತಿ ಆಯಿತೋ ಹೊರತು ಅದು ರಾಮದೇವರ ಶಕ್ತಿ ಆಗೋದಿಲ್ಲ. ಶಾಸ್ತ್ರ ಹೇಳುತ್ತದೆ ರಾಮದೇವರ ಶಕ್ತಿ ಎಲ್ಲಿಂದ ಹೊರಲಿಂದ ಬರೋ ಶಕ್ತಿ ಅಲ್ಲ ಅದು. ಪರಾಶ್ಯ ಶಕ್ತಿ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಪರಮಾತ್ಮನ ಶಕ್ತಿ ಸಹಜವಾದ ಶಕ್ತಿ, ಸ್ವಾಭಾವಿಕವಾದ ಶಕ್ತಿ. ಮತ್ತು ಬಲ ಹೇಳಿದ್ರಲ್ಲ, ಬಲ ಅತಿಬಲಗಳಿಂದ ಬಲ ಬಂತು ಅಂತ ಯಾಕೆ ಹೇಳಬಾರದು? ಹೇಳಬಾರದು. ರಾಮದೇವರು ಪೂರ್ಣರಾದ್ರೆ ನಾವು ಹೇಳಿ ಹೀಗೆ ಹೇಳಿದ್ರೆ ಹಾಗೋ ಹಾಗೆ. ನಾವು ಸಮುದ್ರಕ್ಕೆ ಹೋಗಿದ್ವಿ ಉಡುಪಿಗೆ, ಬೆಂಗಳೂರಿಂದ 2 ಬಕೆಟ್ ನೀರು ಒಯ್ದಿದ್ವಿ, ಸಮುದ್ರಕ್ಕೆ ಹಾಕಿದ್ವಿ, ಸಮುದ್ರ ದೊಡ್ಡ ಉಕ್ಕೇರಿ ಬಿಡ್ತು ಅಂತ ಹೇಳಿದ್ರೆ ಹಾಗೋ ಹಾಗೆ. ಸಮುದ್ರಕ್ಕೆ ನೀರು ಹಾಕಿ ನಾವು ಬೆಳೆಸ್ಬೇಕಾ? ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ವರ್ಣನೆ ಮಾಡಬೇಕಾದ್ರೆ ಪರಮಾತ್ಮ ಯಾರು? ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ, ಬಲಾರುಳ ಬಲಸಾದಿಗಳು ಸರ್ವಗುಣಗಳ ಸಮುದ್ರ ಭಗವಂತ. ಆತನಿಗೆ ಯಾರಿಂದನೂ ಗುಣ ಬರಬೇಕಾಗಿಲ್ಲ. ಮತ್ತೆ ಯಾಕೆ ಪ್ರಸಂಗ ನಡೀತಿದ್ದು ಅಂದರೆ ಗುರುಗಳು ಅನಿಸ್ಕೊಂಡು ವಿದ್ಯೆ ಹೇಳಿಕೊಡಬೇಕು. ಭಗವಂತನಾದ ಕೃಷ್ಣ ಸಾಂದೀಪಿನ್ಯಾಚಾರ್ಯ ಹತ್ರ ಓದಿದ ಮಾತ್ರಕ್ಕೇನೆ ಅವರಿಂದ ಜ್ಞಾನ ಬಂತ? ಅಲ್ಲ, ಅವರಿಗೆ ಲಾಭ ಆಯ್ತು. ಅದರಿಂದ ವಿಶ್ವಾಮಿತ್ರರಿಂದ ರಾಮದೇವರಿಗೆ ಲಾಭ ಇಲ್ಲ. ವಿಶ್ವಾಮಿತ್ರ ರಾಮನ ಮುಂದೆ ಒಪ್ಪಿಸಿದ್ರಷ್ಟೇ ಹೊರತು ಅದರಿಂದ ಬಲ ಬಂತು ಅಂತ ತಿಳ್ಕೊಂಡ್ರೆ ರಾಮಾಯಣ ಅಲ್ಲ, ವಿಶ್ವಾಮಿತ್ರ ಶಕ್ತಿ ಆಗತ್ತೆ. ನಾವೇನು ನಮ್ಮ ಜನ ಏನು ಮಾಡ್ತಾರೆ ಗೊತ್ತಾ? ಇಂಥ ಪ್ರಶ್ನೆಯೆಲ್ಲ ಹಾಕೊಂಡು ರಾಮಾಯಣ ಓದಬಾರದು. ಸುಮ್ಮನೆ ಕಥೆ ಓದಿದ್ರೆ ಎಷ್ಟು ಚೆನ್ನಾಗಿರ್ತದೆ. ರಾಮದೇವರು ಹೇಳಿಕೊಟ್ರು, ಕಲ್ತರು, ಹುಡುಗ ಭಾರಿ ಬೆಳೆದುಬಿಟ್ಟ ಅಂತ ಯಾಕೆ ಹೇಳಬಾರದು ಅಂತ ಕೇಳಿದ್ರೆ ಅದು ಒಬ್ಬ ರಾಜಕುಮಾರನ ಕಥೆ ಆಗ್ತದೆ ಹೊರತು ಅದು ಭಗವಂತನ ಕಥೆ ಆಗೋದಿಲ್ಲ. ಭಗವಂತನ ಕಥೆಯನ್ನು ಭಗವಂತನ ಕಥೆಯಾಗಿಯೇ ಕೇಳಬೇಕೇ ಹೊರತು ಒಬ್ಬ ಮನುಷ್ಯನ ಕಥೆಯಾಗಿ ಕೇಳಬಾರದು. ಮತ್ತೆ ಹೇಳಿದ್ದಕ್ಕೆ ಇನ್ನೊಂದು ಕೃತ್ಯ ಬೇಕಲ್ಲ ಅಂದ್ರೆ ಹೇಳ್ತಾರೆ, ರಾಮದೇವರೇನಾದರೂ ಈ ವಿಶ್ವಾಮಿತ್ರ ಮುನಿಗಳ ಮಂತ್ರಬಲದಿಂದನೇ ಮುಂದೆ ಮಾರೀಚ ಸ್ವಭಾವಗಳನ್ನು ಗೆಲ್ಲೋದು, ಮುಂದೆ ರಾವಣಾದಿ ಗೆಲ್ಲೋದು ಸಾಧ್ಯವಾಗೋದಾಗಿದ್ದರೆ ರಾಮದೇವರ ಅವತಾರ ಮಾಡೋ ಕಾರಣ ಇಲ್ಲ. ವಿಶ್ವಾಮಿತ್ರ ಕೆಲಸ ಮಾಡಿದ್ರೆ ಮುಗಿದು ಹೋಗ್ತಿತ್ತು. ಅವರಿಗೆ ವೈದ್ಯ ಗೊತ್ತಿತ್ತಲ್ಲ, ಬಲ ಅವರಿಗೆ ಗೊತ್ತಿತ್ತಲ್ಲ, ಮತ್ತೆ ಅವರೇ ಮಾಡಿದ್ರೆ ಮುಗಿದು ಹೋಗ್ತಿತ್ತು. ರಾಮ ಇರ್ಬೇಕು ಅದಕ್ಕೆ. ಇದು ರಾಮನ ಬಲ ಅಂತೀರೋ ವಿದ್ಯೆಯ ಬಲ ಅಂತೀರೋ? ವಿದ್ಯೆಯ ಬಲ ಅಂದ್ರೆ ವಿಶ್ವಾಮಿತ್ರ ಗೊತ್ತಿದ್ದು ಅವರೇ ಮಾಡ್ಬೋದಾಗಿತ್ತು. ರಾಮನ ಬಲ ಅಂತ ಹೇಳ್ಕೊಬೇಕು ವ್ಯರ್ಥ ಅದು. ಸೊ ರಾಮನ ಬಲನೇ ಬೇರೆ, ವಿಶ್ವಾಮಿತ್ರ ಹೇಳಿದ ವಿದ್ಯೆ ಬೇರೆ. ಅವ್ರು ಹೇಳ್ಕೊಟ್ಟಿದ್ದು ಯಾತಕ್ಕೆ ಗೊತ್ತಾ? ಲೋಕದೃಷ್ಟಿ ಒಂದು, ತಮ್ಮ ವಿದ್ಯೆ ಸಾರ್ಥಕವಾಗುತ್ತೆ. ದೊಡ್ಡವರೊಂದು ಒಪ್ಪಿಸಿದ್ರೆ ಏನಾಗುತ್ತೆ ಗೊತ್ತಾ? ವಿದ್ಯೆಗೆ ಬಲ ಬರುತ್ತೆ. ವಿದ್ಯಾರ್ಥಿ ಓದಿರ್ತಾನೆ, ಆದರೆ ಅವ್ರು ಪರೀಕ್ಷೆಯಲ್ಲಿ ಪಾಸ್ ಆದಾಗ ಅವನು ಓ ಜಾಡ ಅಂತ ಕರೀತಾನೆ. ಈಗ ಓದು ಅಂಬೋದು ಇನ್ನೂ ಪ್ರಯತ್ನ ಅಷ್ಟೇ, ಅದು ಸಿದ್ಧಿ. ಅದು ವಿಶ್ವಾಮಿತ್ರ ಮಾಡಿ ರಾಮದೇವರ ಮುಂದೆ ಒಪ್ಪಿಸಿದ್ದಕ್ಕೆ ಸಿದ್ಧಿ ಬಂತು. ಮತ್ತು ಮಂತ್ರಾಲಯಕ್ಕೆ ಪರಿಮಳ ಪಾರಾಯಣ ಮಾಡಿಬಿಟ್ರೆ ರಾಯರಿಗೆ ಪರಿಮಳ ಹೇಳ್ಕೊಟ್ವಿ ಅಂತ ಅರ್ಥನ? ಆ ಶಕ್ತಿ ಜಾಸ್ತಿ ಆಯಿತು, ನಮ್ಮ ಸಿದ್ಧಿ ಜಾಸ್ತಿ ಆಯಿತು ಅಂತ ಅರ್ಥ. ಇವತ್ತು ದೊಡ್ಡವ್ರ ಮುಂದೆ ಒಪ್ಪಿಸಿದ್ರೆ ಸಾರ್ಥಕ, ಅದು ಭಗವಂತನ ಮುಂದೆ ಒಪ್ಪಿಸ್ತಾ ಇದ್ದಾರಾದ್ರಿಂದ ವಿಶ್ವಾಮಿತ್ರರು ಹಾಗೆ ಮಾಡಿದ್ರು. ಇದೆಲ್ಲ ವಿಶ್ವಾಮಿತ್ರರಿಗೆ ಅನುಸಂಧಾನ ಇತ್ತ ಅಂದರೆ ಗಾಯತ್ರಿ ಮಂತ್ರ ಕಂಡವರು, ನಿನ್ನೆ ಹೇಳಿದೆ ಗಾಯತ್ರಿ ರಾಮಾಯಣ ಅಂತ ಹೇಳಿದೆ, ಗಾಯತ್ರಿ ಮಂತ್ರ ಕಂಡವರಿಗೆ ಗಾಯತ್ರಿ ರಾಮ ಮಂತ್ರ. ಗಾಯತ್ರಿ ರಾಮ ಮಂತ್ರ ಅಂದಮೇಲೆ ಅದು ಕಂಡ ವಿಶ್ವಾಮಿತ್ರ ಜ್ಞಾನ ಇಲ್ವಾ? ಅವರೇ ಹೇಳಿದ್ದಾರೆ ಅಹಂ ವೇದ್ಯ ಪರಾತ್ಮ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ಅನ್ನ ಗೊತ್ತು ಅಂತ ಹೇಳಿರೋದ್ರಿಂದ ಈ ಅರ್ಥನೇ ಮಾಡಬೇಕು. ಅವ್ರದ್ದು ಬೇರೆ ಅರ್ಥ ಅಲ್ಲ, ಬೇರೆ ಅರ್ಥವನ್ನು ವಿಶ್ವಾಮಿತ್ರ ಸಮ್ಮತ ಅರ್ಥ ಅಲ್ಲ ಅದು. ಅದನ್ನು ರಾಮ ಲಕ್ಷ್ಮಣರು ಇಬ್ಬರು ಕೇಳ್ಕೊಂಡು ಬರ್ತಾರೆ. ಇದರಿಂದ ರಾಮದೇವರನ್ನು ತೋರಿಸ್ತಾರೆ, ದೊಡ್ಡವರೇ ಹೇಳ್ತೇವೆ ಅಂತ ಬಂದಾಗ ಅವರ ಸ್ಥಾನ ಗುರುಸ್ಥಾನ ಅಂತ ಇದ್ದಾಗ ಅದನ್ನು ಆಧಾರದಿಂದ ಕೇಳಬೇಕೇ ಹೊರತು ನನಗೆ ಗೊತ್ತಿದೆ ಬೇಕಾಗಿಲ್ಲ ಆಗಲಿ ಹೇಳಬಾರದು ಅಂತ ಹೇಳ್ತಾರೆ. ಅದು ಲೋಕಕ್ಕೆ ಲಾಂಗ್ ಮೆಸೇಜ್ ಕೊಡ್ತಾರೆ, ಅದು ಗೌರವದಿಂದ ಸ್ವೀಕಾರ ಮಾಡಬೇಕೇ ಹೊರತು ಎಂದು ಅದಕ್ಕೆ ನಾವು ಅವಹೇಳನ ಮಾಡಬಾರದು. ಅದನ್ನು ತೋರಿಸ್ಕೊಡೋದಕ್ಕೆ ರಾಮದೇವರು ಯಜ್ಞದ ಆಚಾರತೆ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ಅರ್ಥತೆ ಅಂತ ಹೇಳಿ ತಿಳಿಸೋದಕ್ಕೆ ಬಂದು ದೃಷ್ಟಾಂತ ಇದೆ. ರಾಮನಾಗಿ ಏನೇನು ಮಾಡಿದ ಅದು ಕೃಷ್ಣನಾಗಿ ತಾನೇ ವ್ಯಾಖ್ಯಾನ ಮಾಡ್ತಾನೆ ಭಗವಂತ. ತಾನು ಯಾಕೆ ಹಾಗೆ ಮಾಡಿದೆ ಅಂತ ತಾನೇ ತಿಳಿಸ್ತಾನೆ. ಹನುಮಂತ ದೇವರು ಕೂಡ ಭಾಗವತದಲ್ಲಿ ಮರ್ತ್ಯಾವತಾರ ಸ್ಥಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಇವ ನ ಕೇವಲಂ ವಿಭೋಹು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಗೊಂದಲ ಬರೋದಿಲ್ಲ. ಮುಂದೆ ಹೊರಡ್ತಾರೆ, ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಸ್ಥಳಕ್ಕೆ ಬರ್ತಾರೆ. ಭಯಾನಕವಾದ ಸ್ಥಳ, ತುಂಬ ಭಯ, ಪ್ರಾಣಿಗಳು ಏನೇನೋ ಇರ್ತಾ ಇದೆ, ಆದರೆ ನಿರ್ಜನವಾದ ಪ್ರದೇಶ. ಅದಕ್ಕೇನು ಕಾರಣ ಅಂತ ರಾಮದೇವರು ಕೇಳ್ತಾರೆ. ಅವ್ರು ಗೊತ್ತಿದ್ದು ಕೇಳ್ತಾರೆ ಅಂತ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ವಿಶ್ವಾಮಿತ್ರ ಹೇಳ್ತಾರೆ, ನೋಡು ರಾಮ, ಇದು ತಾಟಕ್ಕೆ ವಾಸ ಮಾಡ್ತಕ್ಕಂಥ ಒಂದು ಸ್ಥಳ. ತಾಟಕ್ಕೆ ಮಹಾರಾಕ್ಷಸಿ, ಲೋಕ ಕಂಟಕಳಾಗಿ ಇದ್ದಾರೆ, ಲೋಕನಾಶ ಮಾಡಿಕೊಂಡಿದ್ದಾಳೆ. ಅವಳು ವಾಸಸ್ಥಾನವೇ ಇದು, ಅವಳು ಸಂಹಾರ ಮಾಡಬೇಕಾಗಿದ್ದೀನಿ, ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದೇನೆ ಜಾಗಕ್ಕೆ ಅಂತ ಹೇಳ್ತಾರೆ. ಸುಭಾರಿತ ಸುಭಾಹಗಳ ವಧೆಯ ಮಧ್ಯೆ ತಾಟಕ ಸಂಹಾರವನ್ನು ಮಾಡಿಸಿಬಿಡ್ತಾರೆ ವಿಶ್ವಾಮಿತ್ರರು. ಆಗ ಒಂದು ಪ್ರಶ್ನೆ ಬರುತ್ತೆ, ತಾಟಕ್ಕೆ ಯಾರು ಹಾಕಿದ್ರೆ ಲೋಕಕ್ಕೆ ಹೇಗೆ ಸಮಸ್ಯೆ ಆಗ್ತಾಳೆ? ಅದನ್ನು ವಿಶ್ವಾಮಿತ್ರರು ಹೇಳ್ತಾರೆ. ಸುಕೇತ ಒಂದು ಒಬ್ಬ ಯಕ್ಷ ಇದ್ದ, ಆ ಯಕ್ಷನಿಗೆ ಒಬ್ಬ ಮಗ ಇದ್ದ. ಅವನು ದೊಡ್ಡ ತಪಸ್ಸು ಮಾಡಿದ, ಸುಕೇತು ದೊಡ್ಡ ತಪಸ್ಸು ಮಾಡಿದ ಬ್ರಹ್ಮದೇವರನ್ನು ಕುರಿತು. ಅವರು ಕೇಳಿದರು, ನನಗೊಂದು ಮಹಾಪರಾಕ್ರಮಿಯಾದ ಮಗ ಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಿನಗೆ ಮಗ ಹುಟ್ಟೋದಿಲ್ಲ, ಮಗಳು ಹುಟ್ಟುತ್ತಾಳೆ, ಅವಳು ಭಾರಿ ಪರಾಕ್ರಮಿ ಆಗ್ತಾಳೆ ಅಂಥೇಳಿ ಬ್ರಹ್ಮದೇವರು ಹೊರ ಕೊಟ್ಟು ಬಿಡ್ತಾರೆ. ಅದನ್ನ ಗಂಡು ಮಗಳು ಹೆಣ್ಣು ಮಗಳು ಹುಟ್ಟುತ್ತಾಳೆ, ಅವಳೇ ತಾಟಕೆಯೇ ಅಂತ ಹುಟ್ಟಿ ಬರುತ್ತಾಳೆ. ಆ ತಾಟಕೆಯನ್ನು ಸುಂದ ಅನ್ನು ಕೊಟ್ಟು ಮದುವೆ ಮಾಡಿಕೊಡ್ತಾರೆ. ಸುಂದ ತಾಟಕೆ ಗಂಡ ಹೆಂಡತಿ. ಒಮ್ಮೆ ಅಗಸ್ತ್ಯ ಮುನಿಗಳು ತಪಸ್ ಮಾಡ್ತಾ ಕೂತಿರ್ತಾರೆ, ಅಲ್ಲಿಗೆ ಸುಂದ ಹೋಗ್ತಾನೆ. ಹೋಗಿಬಿಟ್ಟು ಅವರ ತಪಸ್ಸಿಗೆ ವಿಘ್ನಗಳನ್ನು ಮಾಡ್ತಾನೆ, ಬಹಳ ಕೆಟ್ಟದಾಗಿ ನಡ್ಕೋತಾನೆ, ಬಹಳ ಕೋಪ ಬರುತ್ತೆ ಅವರಿಗೆ. ಆ ಕ್ಷಣದಲ್ಲಿ ಅಗಸ್ತ್ಯ ಮುನಿಗಳು ಆ ಸುಖಿ ಆ ಸುಂದರನ್ನ ತಮ್ಮ ತಪಶಕ್ತಿಯಿಂದ ಕೊಂದು ಹಾಕಿಬಿಡ್ತಾರೆ. ಸುಂದ ಸತ್ತು ಹೋಗಿಬಿಡ್ತಾರೆ. ಅಷ್ಟೊತ್ತಿಗೆ ಮಗ ಹುಟ್ಟಿರ್ತಾರೆ, ಮಾರೀಚ ಅನ್ನೋ ಮಗ ತಾಟಕೆ ಹುಟ್ಟ. ಮಾರೀಚ ಸುಖೇತುವಿನ ಮಗಳು ತಾಟಕ, ತಾಟಕೆ ಗಂಡ ಸುಂದ, ಸುಂದ ತಾಟಕೆಯರ ಮಗ ಮಾರೀಚ. ಸುಂದರನನ್ನು ಅಗಸ್ತ್ಯರು ಕೊಂದು ಹಾಕಿದರು. ಆ ಸಮಯಕ್ಕೆ ಈ ತಾಟಕೆ ಮತ್ತು ಮಾರೀಚ ಇಬ್ಬರು ಸೇರಿಬಿಟ್ಟು ಅಗಸ್ತ್ಯರನ್ನು ಕೊಲ್ಲಬೇಕು ಅಂತ ಹೋಗ್ತಾರೆ. ಅಗಸ್ತ್ಯನ ಸಂಹಾರ ಮಾಡಿಬಿಡಬೇಕು. ಸುಂದ ಲೋಕ ಕಂಟಕ, ಅದಕ್ಕೆ ಕೊಂದರು ಅಂತ ಒಪ್ಪಿಕೊಳ್ಳಲಿಲ್ಲ, ಸೇಡು ತಿಳಿಸ್ಕೊಳ್ಳೋಕೆ ಅಂತ ಹೋಗ್ತಾರೆ. ಆಗ ಅವರು ಅಗಸ್ತ್ಯರು ಶಾಪ ಕೊಡ್ತಾರೆ, ನಾನು ಮಾಡಿದ ನಮ್ಮಲ್ಲಿ ನಡೀತಾ ಇರುತ್ತಲ್ಲ, ಜಡ್ಜ್ ಏನಾದರೂ ಈ ಕೊಲೆ ಮಾಡಿದವನಿಗೆ ಡೆತ್ ಸೆಂಟೆನ್ಸ್ ಕೊಟ್ಟರೆ ಜಡ್ಜ್ ನಮ್ಮ ಕೈ ನೋಡ್ಕೋತೀನಿ ಅಂತ ಹೇಳ್ತಾರಲ್ಲ ಆ ಟೈಪ್ ಅಷ್ಟೇ. ಆ ಮೇಷ್ಟು ಪೇನ್ ಮಾಡಿದ್ರೆ ಮೇಷ್ಟ್ರ ಕೈ ನೋಡ್ಕೋತೀನಿ ಅಂತ ಹೇಳೋದು, ಪ್ರಿನ್ಸಿಪಾಲ್ನ ಹೊಡೆದಕ್ಕೆ ಹೋಗೋದು. ಆ ಟೈಪ್ ಜನಗಳಿವರೆಲ್ಲ ಕೂಡ ತಮ್ಮ ಮಗ ದಡ್ಡ ಓದಿಲ್ಲ ಅನ್ನೋದು ಬಿಟ್ಟುಬಿಟ್ಟು ಆ ಮೇಷ್ಟ್ರ ಮೇಲೆ ಕೈ ಮಾಡಲಿಕ್ಕೆ ಹೋದರೆ ಹೇಗೋ ಹಾಗೆ. ಅಗಸ್ತ್ಯರು ಸಾಮಾನ್ಯರಲ್ಲ, ಸಮುದ್ರವನ್ನು ಏಕಾಪೋಷಣೆ ಮಾಡಿದವರು ಅಂತ ಹೆಸರು ಅವರಿಗೆ. ಅವರಿಗೆ ಭಾರಿ ಕೋಪ ಬಂತು, ನೀವು ಎಂಥ ಜನ, ನೀವು ಹೆಸರಿಗೆ ಮೂಲತಃ ಸುಕೇತವನ್ನು ರಾಕ್ಷಸನಲ್ಲ ಯಕ್ಷ, ಇವಳು ಯಕ್ಷಳು, ಇವಳು ಆ ಸುಂದರ ರಾಕ್ಷಸ, ಹುಟ್ಟಿದ್ದು ಮಾರೀಚ, ಆದರೆ ನೀನು ಯಕ್ಷ ಎಂಬುದು ಒಳ್ಳೆ ಹೆಸರದು, ಅದು ಕೆಡಕು ಮಾಡೋರಲ್ಲ ಅವರೆಲ್ಲ ಕೂಡ, ನೀನು ಯಕ್ಷ ರೂಪದಲ್ಲಿದ್ದು ಕೆಡಕು ಮಾಡ್ತಾ ಇದ್ದಿ, ಅದಕ್ಕೆ ನೀನು ರಾಕ್ಷಸ ಬುದ್ಧಿ ತೋರಿಸ್ತಾ ಇದ್ದಿ, ನೀನು ರಾಕ್ಷಸಿಯಾಗು ಅಂತ ಶಾಪ ಕೊಟ್ಬಿಡ್ತು. ಅವತ್ತಿನಿಂದ ತಾಟಕ್ಕೆ ರಾಕ್ಷಸಿ ಆಗ್ತಾರೆ, ಮಾರೀಚನೂ ರಾಕ್ಷಸ ಆಗಿಬಿಡ್ತಾರೆ. ಇವಾಗ ಮೊದಲವೆಲ್ಲ ರಾಕ್ಷಸರಲ್ಲ ಯಕ್ಷರವರು, ಶಾಪದಿಂದಾಗಿ ರಾಕ್ಷಸರಾಗಿ ಆ ಸಮಯದಲ್ಲಿ ಅನಿವಾರ್ಯವಾಗಿ ಈ ಅಗಸ್ತ್ಯರು ಶಾಪ ಕೊಟ್ಟಿದ್ದು. ಅವತ್ತಿನಿಂದ ರಾಕ್ಷಸ ಬುದ್ಧಿ ಮೊದಲೇ ಇತ್ತು, ರೂಪನೂ ರಾಕ್ಷಸರದೇ ಆಯಿತು, ಬಹಳ ವ್ಯಾಪಕವಾಗಿ ಲೋಕನಾಶವನ್ನು ಮಾಡ್ತಾ ಇದ್ದಾಳೆ. ಇವಳನ್ನು ಕೊಲ್ಲೋದು ಬೇರೆ ಯಾರಿಗೂ ಸಾಧ್ಯ ಇಲ್ಲ ರಾಮ, ನೀನು ಕೊಲ್ಲಬೇಕು ಇವಳನ್ನು, ಅದಕ್ಕೆ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ರಾಮದೇವರು ಹೇಳ್ತಾರೆ, ಆಯಿತು ಕೊಲ್ತೇನೆ ಅಂತ ಹೇಳಿದ ತಕ್ಷಣ ಕೆಲವೊಂದು ಪ್ರಶ್ನೆ ಬರುತ್ತೆ ನಮಗೆ. ರಾಮದೇವರು ಒಬ್ಬ ಸ್ತ್ರೀಯನ್ನು ಕೊಂದರು, ಒಬ್ಬ ಹೆಣ್ಣನ್ನು ಕೊಂದರು, ಸ್ತ್ರೀ ಹತ್ಯೆ ಮಾಡಿದ್ದಾರೆ, ಇದು ಅನ್ಯಾಯ ಅಂತೇಳಿ ಪುಸ್ತಕನೇ ಬರೆದವರಿದ್ದಾರೆ. ಆಮೇಲೆಲ್ಲ ಕೂಡ ರಾಮದೇವರು ಸ್ತ್ರೀ ದ್ವೇಷಿಗಳು ಅಂತ ಪುಸ್ತಕ ಬರೆದಾಕಿದವರಿದ್ದಾರೆ. ರಾಮಾಯಣ ಹೆಂಗಸರು ಕಂಡ್ರೆ ಆಗ್ತಿದ್ದಿಲ್ಲ, ತಾಟಕ್ಕೆ ಕೊಂದಾಕಿಬಿಟ್ರು ಅಂತ ಕತೆ ಕಟ್ಟಿ ಮಾಡಿದವರಿದ್ದಾರೆ. ಆ ಉತ್ತರ ಅಲ್ಲಿ ರಾಮಾಯಣದಲ್ಲೇ ಬರ್ತಾ ಇದೆ. ವಿಶ್ವಾಮಿತ್ರ ಹೇಳ್ತಾರೆ, ರಾಮ ನೀನು ಅವಳನ್ನು ಹೆಂಗಸುವ ಕಾರಣಕ್ಕೆ ಕೊಲ್ಲೋದನ್ನು ಬಿಡಬೇಡ ಅಂತ ಹೇಳ್ತಾರೆ. ಹೆಂಗಸು ಅನ್ನೋ ಕಾರಣಕ್ಕೆ ವಿನಾಯಿತಿ ಕೊಡಬೇಡ ಅವಳಿಗೆ, ಅವಳ ಹೆಸರಿಗೆ ಹೆಂಗಸು ಅಷ್ಟೇನೆ, ಅವಳು ಮಹಾರಾಕ್ಷಸಿ, ಅವಳನ್ನ ಕೊಂದ್ರೆ ಲೋಕೋದ್ಧಾರವಾಗ್ತದೆ ರಾಮ, ಯಾವಾಗಲೂ ಕೂಡ ಅಂಥವಳನ್ನು ಸಂಹಾರ ಮಾಡೋದು ಎಲ್ಲರ ಕರ್ತವ್ಯ, ರಾಜರ ಕರ್ತವ್ಯ, ನೀನು ರಾಜಕುಮಾರ, ಸಾಕ್ಷಾತ್ ಅವತಾರ ಮಾಡಿದ ದೇವರು, ಕೊಲ್ಲು ಅಂತ ಹೇಳಿದ ತಕ್ಷಣ ರಾಮದೇವರು ಆಗಲಿ ಅಂತ ಹೇಳ್ತಾರೆ. ಅಷ್ಟೊತ್ತಿ ತಾಟಕ್ಕೆ ಬಂದೇ ಬಿಡ್ತಾಳೆ, ಅಲ್ಲಿಗೆ ಬಂದು ಭಯಂಕರವಾದ ಯುದ್ಧ ಶುರು ಮಾಡ್ತಾಳೆ. ರಾಮದೇವರ ಮುಂದೆ ಯಾವ ಲೆಕ್ಕ ಅವೆಲ್ಲ ಕೂಡ, ಒಂದು ಕ್ಷಣದಲ್ಲಿ ರಾಮದೇವರು ಎಲ್ಲವನ್ನೂ ನಾಶ ಮಾಡಿ ಹಾಕ್ತಾರೆ. ಆಗಡೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅದೃಷ್ಟಿಗಳಾಗಿ ಬಿಟ್ಟು ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿ ಹಾಕಲಿಕ್ಕೆ ಶುರು ಮಾಡ್ತಾರೆ. ಕಣ್ಣಿಗೆ ಕಾಣದಂತೇನೆ ರಾಮದೇವರು ಅವಾಗ ಬಂಡೆಗಳನ್ನು ನಾಶ ಮಾಡಿ ಹಾಕಿಬಿಡ್ತಾರೆ. ಲಕ್ಷ್ಮಣ ತನ್ನ ಪರಾಕ್ರಮ ತೋರಿಸ್ತಾ ಅವಳು ಕಿವಿಗೂ ಕತ್ತರಿಸಿಬಿಡ್ತಾಳೆ. ಕಿವಿಗೂ ಕತ್ತರಿಸಲು ಲಕ್ಷ್ಮಣ ಎಕ್ಸ್ಪರ್ಟ್, ಒಂದು ಶಿವಪಣಿಕೆದು ಬರ್ತದಲ್ಲ, ಕಿವಿ ಎರಡನ್ನೂ ಕತ್ತರಿಸಿ ಹಾಕಿಬಿಡ್ತಾರೆ. ರಾಮದೇವರು ಆಗ ಒಂದು ಬಾಣ ತಗೊಳ್ಳುತ್ತಾರೆ, ಆ ತಾಟಕ್ಕೆ ಆಗೇ ಅದೃಷ್ಟರಾಗಿ ಯುದ್ಧ ಮಾಡ್ತಿದ್ದಾಳೆ. ಎಲ್ಲರಿಗೂ ಭಗವಂತ ಅದೃಶ್ಯ, ಆದರೆ ಭಗವಂತನಿಗೆ ಅದೃಶ್ಯವಾಗಿ ಯಾರು ಇರೋಕ್ಕೆ ಸಾಧ್ಯನಾ, ಅವಳು ತಾನು ಅದೃಶ್ಯ ತಿಳ್ಕೊಂಡಿದ್ದಾಳಷ್ಟೇನೆ. ರಾಮದೇವರು ಸರಿಯಾಗಿ ಹೊಡಿತಾರೆ, ಯಾವ ಸ್ಥಳ ರಾಮದೇವರು ಬಿಡೋದಿಲ್ಲ, ರಾಮ ಬಿಟ್ಟಿದ್ದೆಲ್ಲ ರಾಮಬಾಣನೇ, ಹೋಗಿಬಿಟ್ಟು ಅವಳು ಎದೆ ಸೀಡಿ ಅಲ್ಲಿಂದ ದಪ್ಪ ಅಂತ ಬಿದ್ದು ಸಾಯ್ತಾ ಇದ್ದಾಳೆ. ಆಗ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ರಂತ ರಾಮದೇವರ ಮೇಲೆ, ರಾಮ ಲೋಕೋದ್ಧಾರವಾಯಿತಿದ್ದರಿಂದ. ತಾಟಕ ಸಂಹಾರ ರಾಮಾಯಣದ ಮೊದಲ ಮಾಡಿದ ರಾಮದೇವರು ಮಾಡಿದ ದೈತ್ಯವಧೆಯಲ್ಲಿ ಮೊದಲನೇ ಒಳ್ಳೆ ತಾಟಕಿ. ಕೃಷ್ಣಾರತಾರಕ್ಕೆ ಹೋದರೆ ಕೃಷ್ಣರೂಪದಿಂದ ಮೊದಲು ಕೊಂದಿದ್ದು ರಾಮದೇವರು ಪೂತನಿನ, ಅಲ್ಲೂ ಕೂಡ ಸ್ತ್ರೀನೇ ಕೊಂದಿರೋದು. ಅದಕ್ಕೆ ಹೆಂಗಸರು ಗಂಡರು ಆಗ್ತಿದ್ದಿಲ್ಲ, ಅದು ಗಟ್ಟಿಯಾದಾಗುತ್ತೆ ಜನಗಳು ನೋಡೋರಿಗೆ. ಇಬ್ಬರು ಹೆಂಗಸರು, ಇಬ್ಬರು ರಾಕ್ಷಸರವರು, ಪೂತಕಿನೂ ರಾಕ್ಷಸಿ, ತಾಟಕಿಯೂ ರಾಕ್ಷಸಿ. ಅಷ್ಟೇ ಅಲ್ಲ, ಈ ತಾಟಕಿಯೇ ಪೂತನಿವೆ, ತಾಟಕಿಯ ಸತ್ತು ಪೂತನಿಯಾಗಿ ಹುಟ್ಟಿರ್ತಾಳಾದ್ರಿಂದ ರಾಮದೇವರು ಕೊಂದಿದ್ದು ಎರಡು ಅವತಾರಗಳಲ್ಲೂ ಸಂಹಾರ ಮಾಡಿದ್ದ. ಅದು ಪೂತನಿಯಾಗಿ ಇವಳಿ ಬ್ರಹ್ಮದೇವರ ವರ ಇತ್ತು. ಇದನ್ನು ವಾಲ್ಮೀಕಿಗಳು ಹೇಳೋದಿಲ್ಲ, ಬ್ರಹ್ಮದೇವರು ವರದಿಂದ ಹುಟ್ಟಿದ್ರು ಅಂತ ಹೇಳ್ತಾಳೆ, ಬಟ್ ಅವರಿಗೆ ವರ ಇತ್ತು ಅಂಬುದನ್ನು ಆಚಾರ ಹೇಳುತ್ತಾರೆ. ಶಥೋ ಶರೇಣಾಶು ಜಘಾನ ತಾಟಕಾಂ ವರಾದ್ ವಿಧಾತುಹು ತದನನ್ಯ ವಧ್ಯಾಂ. ಒಂದೇ ಬಾಣದಿಂದ ರಾಮದೇವರು ಕೊಲ್ತಾರೆ. ವರಾದ್ ವಿಧಾತುಹು, ಬ್ರಹ್ಮದೇವರ ವರದಿಂದಾಗಿ ತದನನ್ಯ ವಧ್ಯಾಂ, ಪರಬ್ರಹ್ಮ ರಾಮನ ಹೊರತು ಬೇರೆ ಯಾರಿಂದನೂ ಕೂಡ ಅವಳು ಸಾಯಸ್ಥಿತಿಯಲ್ಲಿರಲಿಲ್ಲ ಅಂತ ಅವಳು ಕೊಂದಿದ್ದಕ್ಕೆ ರಾಮನಾರಾಯಣ ಅಂತ ಗೊತ್ತಾಯಿತು. ಈ ಭಾಗನ ಆಧರಿಸಿರು ಎಲ್ಲ ಹೇಳೋದಿಲ್ಲ, ಅದು ಬರೀ ಒಬ್ಬ ತಾಟಕಿಯನ್ನು ಕೊಂದರು ಅಂತ ಅಷ್ಟೇ ಹೇಳಿಬಿಟ್ಟು ಅದರ ಬಗ್ಗೆ ಹೆಚ್ಚು ವರ್ಣನೆ ಕೊಡದೆ ಹೋಗೋದ್ರಿಂದ ರಾಮದೇವರ ನಿಜವಾದ ಹಿರಿಮೆ ನಮಗೆ ಅರ್ಥ ಆಗೋದಿಲ್ಲ. ಬ್ರಹ್ಮದೇವರ ವರ ಇರತಕ್ಕಂಥ ರಾಕ್ಷಸಿಯನ್ನು ಒಂದೇ ಬಾಣದಿಂದ ಕೊಂದರು ಅನ್ನೋದು ರಾಮದೇವರ ಅಗಾಧ ಮಹಾತ್ಮ್ಯಕ್ಕೆ ಕಾರಣ. ಬ್ರಹ್ಮದೇವರು ವರರನ್ನೇ ಕೊಲ್ಲಬೇಕಾದ್ರೆ ರಾಮ ಪರಬ್ರಹ್ಮನೇ ಆಗಿರಬೇಕು ಅಂತಕ್ಕಂಥ ತತ್ವ ಹೊರಗೆ ಬರುತ್ತೆ. ಆ ರೀತಿ ರಾಮಾಯಣ ನೋಡೋದಕ್ಕೆ ಆಧನಕರಿ ಬರೋದಿಲ್ಲ. ಅಲ್ಲಿಂದ ಮುಂದೆ ಕರ್ಕೊಂಡು ಹೊರಡ್ತಾರೆ ಅವರು ಅಂಗದೇಶ, ಅದು ಅದೆಲ್ಲ ಆದ ಮೇಲೆ ಮುಂದೊಂದು ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಸಿದ್ಧಾಶ್ರಮ ಅಂತ ಹೆಸರು, ಅಲ್ಲೇ ವಿಶ್ವಾವತಿ ಯಜ್ಞ ಮಾಡ್ತಿದ್ದ ಸ್ಥಳ ಸಿದ್ಧಾಶ್ರಮ ಅಂತ ಹೆಸರು. ಅಲ್ಲಿ ಬಂದು ಸ್ವಲ್ಪ ದೂರ ಇರುತ್ತೆ ಇನ್ನೂ ಕೂಡ, ಒಂದು ಕಡೆ ಇಳ್ಕೋತಾರೆ ರಾಮ, ನಿನಗೆ ನಾನು ಅಸ್ತ್ರಗಳನ್ನು ಉಪದೇಶ ಮಾಡ್ತೇನೆ, ಅಸ್ತ್ರಗಳನ್ನು ಕೇಳು ಅಂತ ಅಸ್ತ್ರಗಳನ್ನೆಲ್ಲ ಹೇಳಿಕೊಟ್ರು ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಹೇಳಿಬಿಟ್ಟು ಅಸ್ತ್ರ ವಿದ್ಯಾಭ್ಯಾಸ ಮಾಡಿಸ್ತಾರೆ. ರಾಮದೇವರಿಗೆ ವಿದ್ಯಾಭ್ಯಾಸ ಆಗಿಲ್ಲ ಅಂತ ಹೇಳಿದ್ನಲ್ಲ ಆತ, ಅದನ್ನು ಫಿಲಪ್ ಮಾಡಿದ ವಾಲ್ಮೀಕಿ. ನಮ್ಮ ವಿಶ್ವಾಮಿತ್ರರೆಲ್ಲ ಮಾಡ್ತಾರೆ, ಬ್ರಹ್ಮಾಸ್ತ್ರ, ಬ್ರಹ್ಮಚರ್ಯಾಸ್ತ್ರ, ಇಂದ್ರಾಸ್ತ್ರ, ವರುಣಾಸ್ತ್ರ, ಆಗ್ನೇಯಾಸ್ತ್ರ, ಎಲ್ಲ ಅಸ್ತ್ರಗಳನ್ನು ರಾಮದೇವರಿಗೆ ಹೇಳ್ಕೊಟ್ಬಿಟ್ರಂತು. ಮತ್ತೆ ಸಂಶಯ ಶುರುವಾಯಿತು ನಮಗೆ, ಬಲ ಅತಿಬಲ ಹೇಳಿಕೊಟ್ರು, ಆ ವಿದ್ಯೆಯಿಂದ ರಾಮ ಗ್ರೇಟ್ ಆದ, ಇದರಿಂದ ಇನ್ನೂ ಗ್ರೇಟ್ ಆದ. ಆದರೆ ನೆನಪಿರಲಿ, ಅಸ್ತ್ರಗಳು ಯಾವುದೂ ಇಲ್ಲದೆ ರಾಮದೇವರ ತಾಟಕಿಯನ್ನು ಕೊಂದು ಹಾಕಿದ್ದಾರೆ. ಬ್ರಹ್ಮದೇವರ ರಾಕ್ಷಸಿನ ಯಾವ ವರ ಇಲ್ಲದೆ ರಾಮದೇವರು ಕೊಂದು ಹಾಕಿರಬೇಕಾದ್ರೆ, ಯಾವ ಅಸ್ತ್ರ ಇಲ್ಲದೆ ಕೊಂದು ಹಾಕಿರಬೇಕಾದ್ರೆ ರಾಮನಿಗೆ ಅಸ್ತ್ರಗಳ ಅವಶ್ಯಕತೆ ಇತ್ತ ಅಂತ ಫಸ್ಟ್ ಗೊತ್ತಾಯಿತು. ಮೊದಲಾಗೋಗಿದೆ ಕಥೆ ಅದು. ಪುಣ್ಯಕ್ಕೆ ಈ ರೀತಿ ರಾಮ ವಾಲ್ಮೀಕಿಗಳು ಬರೆದಿಲ್ಲ, ಮೊದಲ ಅಸ್ತ್ರಗಳನ್ನು ಕೇಳಿಸಿಕೊಂಡ ಮೇಲೆ ತಾಟಕಿಯನ್ನು ಕೊಂದರು ಅಂತ ಹೇಳಿದ್ರೆ ಅಸ್ತ್ರ ಪ್ರಯೋಗ ಮಾಡಿದರು ಅಂತಾಗೋದು. ಆ ಪ್ರಸಂಗ ಬಂದಿಲ್ಲ, ಇದು ಚೇಂಜ್ ಆಗಿಬಿಟ್ಟಿದೆ. ತಾಟಕ ಸಂಹಾರವಾದ ಮೇಲೆ ಅಸ್ತ್ರ ಹೇಳ್ಕೊಡೋದು ಅವರು. ಅಂದ ಮೇಲೆ ರಾಮದೇವರ ಅಸ್ತ್ರದಿಂದ ಪ್ರಯೋಜನ ಏನೂ ಇಲ್ಲ. ರಾಮದೇವರು ಯಾಕೆ ಕೃಷ್ಣರು ಆಚಾರ್ಯ ಬರೀತಾರೆ, ಅನುಗ್ರಹಾರ್ಥಂ ಸ ಋಷೇರು ವಾಪ ಸಲಕ್ಷ್ಮಣೋಸ್ತ್ರಂ. ಋಷಿಗೆ ಅನುಗ್ರಹ ಮಾಡಬೇಕು ಅಂತ ತಗೊಂಡ್ರೆ ಹೊರತು ತಮಗೆ ಬೇಕು ಅಂತ ತಗೊಳ್ಳಿಲ್ಲ. ಎಷ್ಟೋ ಸತಿ ಊಟಕ್ಕೆ ಕೂತಾಗಲೇ ಬೇಕು, ಯಾರೋ ಬೇಕಾದವ್ರು ಹಾಕಿಬಿಡ್ತಾರೆ ತಿಂತಾರೆ, ಬೇಕಾದವ್ರು ಹಾಕಿದಾಗ ತಿಂದುಬಿಡ್ತಾರೆ, ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ತಿಂತಾರೆ, ಯೋ ಬೇಡ ತುಂಬ ಒಳ್ಳೆಯವರು ಬೇಕಾದರೂ ಹಾಕಿ ಅದಕ್ಕೆ ತಿಂತೇನೆ, ಅವ್ರು ನಮಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಮನುಷ್ಯರಾದ ನಾವೇ ಹೀಗೆ ಮಾಡಬೇಕಾದ್ರೆ ದೇವರು ಹೇಗೆ ಮಾಡಿರಬಹುದು? ತನಗೆ ಬೇಕಿಲ್ಲದನ್ನು ತೋಡ್ತಾರೆ ಎಂಬುದಕ್ಕೆ ನಮ್ಮದೇ ದೃಷ್ಟಾಂತ ಇದೆ. ಎಷ್ಟೋ ಸತ್ಯ ಚಿಕ್ಕ ಮಗು ತಂದು ಕೊಟ್ಬಿಡುತ್ತೆ ತಾತ ತಗೋ ಅಂತೇಳಿ, ಇವನು ಬೇಕಿರೋದಿಲ್ಲ, ಆದರೆ ಮಗು ಒತ್ತಾಯ ಮಾಡುತ್ತೆ, ನಿಧಾನ ತಗೊಂಡ್ಬಿಡುತ್ತೆ. ಅದು ಮಗು ತನ್ನ ಸಂಪಾದನೆ ಕೊಟ್ಟಿದ್ದ, ತಾತ ಕೊಟ್ಟಿದ್ದೆ ಅದು ಈ ಮಧ್ಯೆ. ತಾತ ಕೊಟ್ಟದ್ದನ್ನೇ ಕೊಟ್ಟಾಗ ಮಗು ನಾನು ಕೊಟ್ಟೆ ಅಂತ ಹೇಳಿಕೊಂಡ್ರೆ ಅದು ಪ್ರೀತಿನೇ ಹೊರತು ನಿಜವಾಗಲೂ ಅಶಕ್ತಿಯಲ್ಲ. ಆದ್ದರಿಂದ ಅಲ್ಲಿ ವಿಶ್ವಾಮಿತ್ರರಿಂದ ಅಸ್ತ್ರ ಸ್ವೀಕಾರ ಮಾಡಿದ್ದ ರಾಮದೇವರು ಅಶಕ್ತಿ ಅಂತ ಅಲ್ಲ, ತಮಗೆ ಗೊತ್ತಿದ್ದಿಲ್ಲ ಅಂತ ಅಲ್ಲ, ಕೇವಲ ಅನುಗ್ರಹಾರ್ಥಂ ಸ ಋಷೇಯರ ವಾಪ. ಆಚಾರ ಒಂದೊಂದು ಮಾತು ನಿರ್ಣಯಗಳು ನೆನಪಿಟ್ಕೊಳ್ಳಿ, ಸುಮ್ಮನೆ ಬರೆಯೋದೇ ಇಲ್ಲ, ನಿರ್ಣಯ ಕೊಡೋಕ್ಕೋಸ್ಕರ ಬರೆದರು. ಇನ್ನೂ ನಿಮಗೆ ಸಮಸ್ಯೆ ಇದ್ದರೆ ಮುಂದೆ ಏನಾಯ್ತು ನೋಡಿ ಅಂತ ಹೇಳ್ತಾರೆ. ಏನೋ ಹೇಳ್ತಾರೆ ಇವರು ಅಂತ ತಿಳ್ಕೊಂಡ್ಬಿಡಬೇಡಿ, ಏನಾಯ್ತು ನೋಡಿ ಮುಂದೆ. ಯಾವಾಗ ಅಸ್ತ್ರೋಪದೇಶ ಮಾಡೋಕ್ಕೆ ಶುರು ಮಾಡಿದರು ವಿಶ್ವಾಮಿತ್ರ ಮುನಿಗಳು, ಬ್ರಹ್ಮಾಸ್ತ್ರ ಹೇಳಿದರು, ರುದ್ರಾಸ್ತ್ರ ಹೇಳಿದರು, ಹೇಳ್ತಿರ್ಲಿಕ್ಕೆ ಏನಾಗ್ತಿತ್ತು ಗೊತ್ತಾ? ವಮಂದಿರೇ ತಮ್ ಬ್ರಹ್ಮಮುಖಾ ಸಮಸ್ತಾಹ ತಮಸ್ತ್ರ ರೂಪಾಹ ಪ್ರಕಟಾ ಸಮೇತ್ಯ. ಬ್ರಹ್ಮಾಸ್ತ್ರ ಹೇಳ್ತಿರ್ಲಿಕ್ಕೆ ಬ್ರಹ್ಮದೇವರ ಬಂದುಬಿಟ್ರಂತೆ ಅಲ್ಲಿ, ಒಂದು ರಾಮದೇವರು ನಮಸ್ಕಾರ ಮಾಡಿ ನಿಂತ್ಕೊಂಡ್ರಂತೆ. ಯಾರು ದೊಡ್ಡವರು ಗೊತ್ತಾಯ್ತು ನಿಮಗೆ? ಇದನ್ನು ವಾಲ್ಮೀಕಿಗಳೇ ಬರೀತಾರೆ, ಬಹಳ ಆಶ್ಚರ್ಯ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ ಇದು. ಇದನ್ನು ತಿಳ್ಕೊಂಡ್ಮೇಲೆ ಸಂಶಯ ಪಟ್ಟರೆ ಮೂರ್ಖರು ಅಂತ ಅರ್ಥ. ರುದ್ರಾಸ್ತ್ರ ಹೇಳ್ಕೊಂಡು ರುದ್ರದೇವರೇ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಎಲ್ಲ ದೇವರು ಸಾಷ್ಟಾಂಗ ಹಾಕಿ ನಿಂತ್ಕೊಂಡ್ಬಿಡ್ತಾರೆ. ಬರೀ ಅಷ್ಟೇ ಅಲ್ಲ, ಇಮೇಶ ಪರಮೋದಾರ ಕಿಂಕರಾಸ್ತವ ರಾಘವ. ರಾಮದೇವರೇ, ನಾವೆಲ್ಲ ನಿನ್ನ ಕಿಂಕರರು, ದಾಸಾನುದಾಸರು, ಏನಪ್ಪಣೆ ಅಂತ ಕೇಳಿದರೆ ಏನು ಮಾಡಬೇಕು ನಾವೀಗ? ಇದನ್ನು ಕೇಳಿದ್ರೆ ಯಾರು ಸಂಶಯ ಪಡೋ ಸಾಧ್ಯತೆ ಉಂಟ? ಎಷ್ಟೆಷ್ಟು ಸಾಧ್ಯತೆ ಈಗ. ಇದನ್ನೆಲ್ಲ ಜನ ಆಧುನಿಕರು ಬರೆಯೋದಿಲ್ಲ, ಆದ್ದರಿಂದ ಜನಕ್ಕೆ ಅದನ್ನು ಮಾತ್ರ ಬರೀತಾರೆ, ಬಿಡೋದಿಲ್ಲ, ಹಿನ್ನೆಲೆ ಹೇಳೋದಕ್ಕೆ ಹೋಗೋದಿಲ್ಲ, ಅದರಿಂದ ಜನ ಕನ್ಫ್ಯೂಷನ್ ಬರುತ್ತೆ. ಯಾವ ಸಂಶಯವೂ ಇಲ್ಲ, ಎಲ್ಲ ದೇವ ಸರ್ವದೇವತಾ ವಂದನಾದವನು ರಾಮ ಅಂತ ಹೇಳಿ ಗೊತ್ತಾಗಲಿ, ಅವಿಷ್ಟು ನಡೆಯಿತು. ಆಮೇಲೆ ಸಿದ್ಧಾಶ್ರಮಕ್ಕೆ ಬರ್ತಾರೆ. ರಾಮದೇವರು ಕೇಳ್ತಾರೆ, ಏನಿದು ಸಿದ್ಧಾಶ್ರಮ ಜಾತಿಕ ಹೆಸರು ಅಂತ ಕೇಳ್ತಾರೆ. ಆ ವಿಶ್ವಾಮಿತ್ರ ಹೇಳ್ತಾರೆ, ರಾಮ ಅಂತಿಂಥ ಪ್ರಸಂಗ ಅಲ್ಲ ಇದು, ಹಿಂದೆ ಹಿಂದೆ ವಾಮನ ರೂಪದಿಂದ ಭಗವಂತ ಅವತಾರವನ್ನು ಮಾಡಿದ, ಬಲಿಚಕ್ರವರ್ತಿ ಅಪಹರಣ ಮಾಡಿದ್ದಂಥ ಸ್ವರ್ಗಾಧಿಪತ್ಯವನ್ನು ಇಂದ್ರದೇವರಿಗೆ ಮತ್ತೆ ಕೊಟ್ಟ ಅಂಥ ವಾಮನ ರೂಪಿ ಪರಮಾತ್ಮ ಇಲ್ಲಿಗೆ ಬಂದಿದ್ದ, ಅದಕ್ಕೆ ಸಿದ್ಧಾಶ್ರಮ ಅಂತ ಹೆಸರಾಯಿತು ಅಂತ ಹೇಳಿದ. ಸಿದ್ಧಾಶ್ರಮ ಅಂತ ಹೆಸರು ಬರಲಿಕ್ಕೆ ಕಾರಣ ಪರಮಾತ್ಮನ ವಾಮನ ರೂಪದ ಸಂದರ್ಶನ ಆದಂಥ ಸ್ಥಳ, ಅದಕ್ಕೆ ಇಂಥ ಅವಕಾಶ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ರಾಮದೇವರಾಗಲಿ ಅಂತ ಹೇಳ್ತಾರೆ. ಅಂದರೆ ಸ್ವತಃ ವಾಮನನು ತಾನೇ, ರಾಮನೂ ತಾನೇನೆ. ಈ ವಾಮನನಾಗಿ ಬಂದಿದ್ದ, ರಾಮನಾಗಿ ಬರ್ತಾ ಇದ್ದಾನೆ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಯಾಗ ಶುರು ಮಾಡ್ತೇನೆ ಅಂತ ಹೇಳ್ತಾನೆ. ಯಜ್ಞ ಶುರುವಾಗತ್ತೆ. ಆರು ದಿವಸದ ಯಜ್ಞ ಅದು, ಆರು ದಿವಸದ ಯಜ್ಞ. ಆರನೇ ದಿವಸ ಬಂದವ್ರು ಹಾಳು ಮಾಡ್ತಾರೆ, ಕೊನೆಯ ಪೂರ್ಣಾವತಿ ಬಂದು ಹಾಳು ಮಾಡ್ತಾ ಇದ್ರು ಅವರು. ಅವತ್ತು ಸರಿಯಾಗಿ ರಾಮದೇವರು ನಿಂತಿದ್ದಾರೆ, ಯಥಾ ಪ್ರಕಾರ ಬಂದೇ ಬಿಡ್ತಾರೆ. ಆರನೇ ದಿವಸ ಮಾರೀಚ ಸುಬಾಹು ಬರ್ತಾರೆ. ರಾಮದೇವರು ತಕ್ಷಣನೇ ಒಂದು ಬಾಣದಿಂದ ಮಾರೀಚನ್ನು ಹೊಡಿತಾರೆ. ಮಾನವಾಸ್ತ್ರ ಅಂತ ಹೆಸರಿಟ್ಟಿದ್ದಾರೆ. ಮಾನವಾಸ್ತ್ರ ಅಂದರೆ ಅದು ಮನುಗಣಾಸ್ತ್ರ ಅಂತ ಅರ್ಥ ಅಲ್ಲ. ತದ್ವೈ ಮನವೇ ವಾಯವೇ ಅಂತ ಹೇಳಬೇಕಾದ್ರೆ, ಮನು ಅಂದರೆ ವಾಯುದೇವರಿಗೆ ಹೆಸರು. ವಾಯವ್ಯಾಸ್ತ್ರ ಅಂತ ಹೇಳಿ ವ್ಯಾಖ್ಯಾನದಲ್ಲಿ ಸ್ಪಷ್ಟ ಮಾಡ್ತಾರೆ. ಆ ವಾಯವ್ಯಾಸ್ತ್ರ ವಾಯುದೇವರ ಮೂಲಕ ಪರಮಾತ್ಮ ಸಂಹಾರ ಮಾಡಿದ ಅಂತ ಅರ್ಥ. ಮಾರೀಚನನ್ನು ಒಂದು ಬಾಣ ಹೊಡಿತಾರೆ, ಅವನು 100 ಯೋಜನ ದೂರ ಬಿದ್ದಂತ ಕಡೆ ಹೋಗಿ, ಸಮುದ್ರದೊಳಗೆ 100 ಯೋಜನ ದೂರ ಬಿಡ್ತಾರೆ ಒಂದೇ ಬಾಣಕ್ಕೆ. ಇಲ್ಲೂ ಸ್ವಾರಸ್ಯ ಇದೆ ನಮಗೀಗ. ಮುಂದೆ ರಾಮದೇವರು 100 ಯೋಜನ ಅಂತ ಸಮುದ್ರ ದಾಟಬೇಕಲ್ಲ, ರಾಮದೇವರು ಬಾಣ ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ. ಬಾಣ ಬಿಟ್ಟು 100 ಯೋಜನ ಮಾರೀಚನ್ನು ಓಡಿಸೋ ನನಗೆ ಸೇತುವೆ ಬೇಕಾಗಿತ್ತ ಅಂತ ಅರ್ಥ. ಇಲ್ಲಿ ರಾಮದೇವರೇ ತಮ್ಮ ಕಾರ್ಯಕ್ಕೆ ತಾವೇ ಹೇಳ್ತಾರೆ, ಅದು ಲೋಕ ಸಂಗ್ರಹ ಮಾಡಿದ್ದೇ ಹೊರತು ಅಗತ್ಯ ಇಲ್ಲ ರಾಮದೇವರಿಗೆ. ಅವನು ಹೋಗಿ ಬಿದ್ದುಬಿಟ್ಟ, ರಾಮದೇವರು ಕೊಲ್ಲೋದಿಲ್ಲ. ಇಲ್ಲೊಂದು ಪ್ರಶ್ನೆ ಬರ್ತದೆ. ಆಮೇಲೆ ಸುಬಾಹುವನ್ನು ರಾಮದೇವರು ಕೊಂದು ಹಾಕಿಬಿಡ್ತಾರೆ. ಸುಬಾಹುವನ್ನು ಕೊಲ್ತಾರೆ, ಮಾರೀಚನನ್ನು ಕೊಲ್ಲೋದಿಲ್ಲ. ಮಾರೀಚನನ್ನು ಓಡಿಸ್ತಾರೆ, ಸುಬಾಹುವನ್ನು ಸಾಯಿಸ್ತಾರೆ. ಇದು ಯಾತಕ್ಕೆ ಅಂತ ಮತ್ತೊಂದು ಪ್ರಶ್ನೆ. ನಮ್ಮ ಜನ ತಮ್ಮ ಉತ್ತರ ಹೇಳ್ಕೊಂಡ್ಬಿಡ್ತಾರೆ, ಸುಬಾಹು ಸರಿಯಾಗಿ ಏಟು ಬಿತ್ತು ಸತ್ತೋದ, ಸ್ವಲ್ಪ ಎಸ್ಕೇಪ್ ಆಗಿಬಿಟ್ಟೆ, ಏಟು ಬಿಡದೆ ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದು. ಸಾಮಾನ್ಯರ ಅರ್ಥ ಹೇಳಿದ್ರೆ ಹೇಳಿಬಿಟ್ರೆ ಅದು ರಾಮಾಯಣ ಅಲ್ಲ. ಆಚಾರ್ಯ ಹೇಳ್ತಾರೆ, ಮಾರೀಚನನ್ನು ಯಾತಕ್ಕೆ ರಾಮದೇವರು ಕೊಲ್ಲಲಿಲ್ಲ ಅವತ್ತು, ಸುಬಾಹುವನ್ನು ಯಾತಕ್ಕೆ ಕೊಂದರು ಅಂದರೆ ಮಾರೀಚನಿಗೂ ವರ ಇತ್ತು, ಸುಬಾಹುಗೂ ವರ ಇತ್ತು. ಮಾರೀಚನಿಗೆ ಬ್ರಹ್ಮದೇವರ ವರ ಇತ್ತು, ಸುಬಾಹುವಿಗೆ ರುದ್ರದೇವರ ವರ ಇತ್ತು. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿ ನಿರ್ಣಯ ಆಚಾರ್ಯ ಬರೀತಾರೆ. ಮಾರೀಚನಿಗೆ ಬ್ರಹ್ಮದೇವರ ವರ, ಸುಬಾಹುವಿಗೆ ರುದ್ರದೇವರ ವರ. ಇಬ್ಬರು ಒಂದೇ ದಿವಸ ಕೊಂದಿದ್ರೆ ಬ್ರಹ್ಮ ಎಜಿಕೂಟ ರುದ್ರ ಅಂತ ಆಗಿಬಿಡೋರು. ಇಬ್ಬರ ವರಕ್ಕೂ ಅಷ್ಟೇ ಬೆಲೆ ಬಂದರೆ ಬ್ರಹ್ಮದೇವರು ದೊಡ್ಡವರು ಅಂತ ಆಗ್ತಿದ್ದಿಲ್ಲ. ಅದಕ್ಕೆ ವಚೋ ವಿರಿಂಚು ಮಾನಯಾನಃ, ಬ್ರಹ್ಮದೇವರವರನ್ನು ಮಾನ ಮಾಡೋದಕ್ಕೋಸ್ಕರ ಅವತ್ತು ಕೊಲ್ಲದೆ ಪರಮಾತ್ಮ ದೂರ ಓಡಿಸ್ತ. ಅವರಿಂದ ಕಡೆ ರುದ್ರದೇವರು, ಅವರು ವರ ಇದ್ದವನು ಕೊಂದು ಹಾಕಿಬಿಡ್ತಾರೆ. ತಾರತಮ್ಯ ಗೊತ್ತಾಗಬೇಕು. ಬ್ರಹ್ಮದೇವರು ಜೀವೋತ್ತಮರು, ರುದ್ರದೇವರು ಮನೋನಿಯಾಮಕರೆ ಹೊರತು ರುದ್ರದೇವರು ಜೀವೋತ್ತಮರಲ್ಲ ಅಂತ ಹೇಳೋದು ಒಂದು ಕಾರಣ. ಇನ್ನೊಂದು ಕಾರಣ, ಮಾರೀಚರಿಂದ ಇನ್ನೊಂದು ಪಾಪ ಕೂಡ ತುಂಬಬೇಕಾಗಿತ್ತು ಅವನಿಗೆ, ಮಾಯಾ ಜಿಂಕೆಯಾಗೆಲ್ಲ ಬರಬೇಕಾಗಿತ್ತು. ಅದಕ್ಕೋಸ್ಕರ ಅವತ್ತು ಕೊಡಲಿಲ್ಲ. ಅವತ್ತು ಕೊಲ್ಲದೆ ಮುಂದೆ ಕೊಲ್ಲ ರಿಸರ್ವ್ ಮಾಡ್ಕೊಂಡಿದ್ದಾರೆ ಹೊರತು ಅವ್ರ ಕೈಲಾಗಲಿಲ್ಲ, ಗುರಿ ತಪ್ಪಿತು ಅಂತ ಹೇಳೋದಕ್ಕೆ ಹೋಗಬಾರದು. ನಮಗೇನಿಸುತ್ತೆ, ವಾದ ಮಾಡೋರಲ್ಲ ಇನ್ನೊಂದು ವಾದನೆ ಮಾಡೋದವರು. ನೀವು ಹಾಗೆಲ್ಲ ಹೇಳ್ತೀರಿ, ಸ್ವಲ್ಪ ಗುರಿ ತಪ್ಪಿತು ಅಂತ ಯಾಕೆ ಹೇಳಬಾರದು ಅಂತ ಕೇಳಿದರೆ, ಇದೇ ಮುಂದೆ ಮಾರೀಚನ ಕಥೆ ಬರ್ತದೆ. ರಾವಣ ಬಂದು ಅವನು ಹೇಳ್ತಾನೆ, ನಿನ್ನ ಮಾಯಾ ಜಿಂಕೆಯಾಗಿ ಸೀತಾಭರಣಕ್ಕೆ ಸಹಾಯ ಮಾಡು ಅಂತ ಕೇಳಿದಾಗ ಮಾರೀಚ ಹೇಳ್ತಾನೆ, ರಾಮ ಯಾರು ಗೊತ್ತಾ, ಆವ ರಾಮನಂಥ ಪರಾಕ್ರಮ ನೋಡಿಲ್ಲ ನಾನು ಅಂತ ಹೇಳ್ತಾನೆ. ಯಾರು ರಾಮನ ಮುಂದೆ ನಿಲ್ಲಕ್ಕಾಗೋದಿಲ್ಲ, ರಾಮ ನನಗೆ ಹೊಡೆದ, ನನಗೆ ಹೊಡೆದ, ನಾನು 100 ಯೋಜನೆ ಹೋಗಿ ಬಂದು ಬಿದ್ದೆ. ಅಲ್ಲೇ ಅವನು ಹೇಳ್ಕೊತಾನೆ, ರಾಮದೇವರು ಹೊಡೆದ ತಪ್ಪಿಸ್ಕೊಂಡು ಬಂದೆ ಅಂತ ಹೇಳೋದಿಲ್ಲ ಅವನು. ಅವನು ಹೇಳ್ತಾನೆ, ನೇಚ್ಛತಾ ತಾತ ಮಾಂ ಹಂತುಂ ತದಾ ವೀರೇಣ ರಕ್ಷಿತ. ರಾಮದೇವರು ಅವ್ರು ಕೊಲ್ಲೋ ಮನಸ್ಸಿದ್ದಿಲ್ಲ, ನನ್ನ ಕಾಪಾಡಿದ್ದಾನೆ ಅಷ್ಟೇ ಹೊರತು ನಾನು ತಪ್ಪಿಸ್ಕೊಂಡು ಬಂದು ಬದುಕಿಲ್ಲ ಅಂತ ಹೇಳ್ತಾನೆ. ಅದು ಮಾರೀಚನೇ ಉತ್ತರ ಕೊಟ್ಟಿದ್ದಾಗಿರೋದ್ರಿಂದ ರಾಮದೇವರು ಉದ್ದೇಶಪೂರ್ವಕ ಬಿಟ್ಟರೆ ಹೊರತು ಬಾಣದ ಗುರಿ ಸರಿ ಬೀಳಲಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ಉದ್ದೇಶದಲ್ಲಿ 2 ಅಂಶ, ಒಂದು ಬ್ರಹ್ಮದೇವರ ವರವನ್ನು ಸತ್ಯ ಮಾಡಿ ರುದ್ರದೇವರು ದೊಡ್ಡವರು ತೋರಿಸೋದು, ಇನ್ನೊಂದು ಅವನು ಪಾಪದ ಕೂಡ ಇನ್ನೂ ತುಂಬಲಿಕ್ಕೆ ಅವಕಾಶ ಕೊಡೋದು ಅಷ್ಟೇ ಹೊರತು ಎಂದಕ್ಕೂ. ಭೀಮಸೇನ ದೇವರು ತುಂಬಿದ ಸವಿರ ದುರೋಧನ ಕೊಲ್ಲಿಲ್ಲ, ಯುದ್ಧದಲ್ಲೇ ಕೊಲ್ಲಬೇಕು ಸಂಕಲ್ಪ ಮಾಡಿಬಿಟ್ರಲ್ಲ ಹಾಕಿ, ಇಲ್ಲೂ ಇವತ್ತೇ ಕೊಲ್ಲದೆ ಬುದ್ಧ ಕೊಲ್ಲಬೇಕು ರಿಸರ್ವ್ ಮಾಡಿದ್ದಾರೆ ಹೊರತು ಬೇರೆ ಉದ್ದೇಶ ಇರಲಿಲ್ಲ. ಅದಾಯ್ತು, ಅಷ್ಟೊತ್ತಿಗೆ ಯಜ್ಞ ಮುಗಿದು ಹೋಗಿದೆ, ಯಶಸ್ವಿಯಾಗಿ ಮುಗಿತು. ಭಾರಿ ಸಂತೋಷ ಪಡ್ತಾರೆ ವಿಶ್ವಾಮಿತ್ರ ಮುನಿಗಳು, ಅವರೆಲ್ಲ ಸಂತೋಷ ಪಡ್ತಾರೆ. ಸಿದ್ಧಾಶ್ರಮ ಅನ್ನೋ ಹೆಸರು ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಹೆಸರು ಸಿದ್ಧಾಶ್ರಮ, ಕೆಲಸನೇ ಆಗ್ತಿದ್ದಿಲ್ಲ. ರಾಮದೇವರು ಕೆಲಸ ಮಾಡಿಕೊಟ್ರಲ್ಲ, ಅಲ್ಲಿ ಸಿದ್ಧಾಶ್ರಮ ಅಂತ ಹೆಸರಾಯಿತು. ಅಂದರೆ ರಾಮದೇವರು ಬರೋವರೆಗೂ ಸಿದ್ಧಾಶ್ರಮ ಆಗಲಿಲ್ಲ ಅಂದರೆ ದೇವರು ಬರೋವರೆಗೂ ನಮ್ಮ ಕೆಲಸ ಸಿದ್ಧವಾಗೋದಿಲ್ಲ ಅಂತ ಅರ್ಥ. ಭಗವಂತ ಅನುಗ್ರಹ ಮಾಡೋ ಎಲ್ಲಿವರೆಗೂ ಆಗೋದಿಲ್ಲೋ ಅಲ್ಲಿವರೆಗೂ ಸಿದ್ಧ ಆಗೋದಿಲ್ಲ. ಆದ್ದರಿಂದ ರಾಮದೇವರ ಹಿರಿಮೆಯ ಸಂಕೇತವಾಗಿ ಬಂತು. ಅಲ್ಲಿಂದ ವಿಶ್ವಾಮಿತ್ರ ಮುನಿಗಳು ಮುಂದೆ ಹೊಳ್ಳ ಕೊಡ್ತಾ ಇದ್ದಾರೆ. ಅಂತೂ ಯಜ್ಞಕ್ಕೆ ವಿಘ್ನ ಬಂದಿದ್ದವು. ಮಾರೀಚ ಸುಬಾಹುಗಳ ವಿಘ್ನ ಬಂದಿದ್ವು, ರಾಮದೇವರು ಪರಿಹಾರ ಮಾಡಿದರು. ಇದು ಕಥೆಯ ಸಾರಾಂಶ. ನಮ್ಮ ಪ್ರಶ್ನೆ ಇಷ್ಟೇ, ನಮಗೆಲ್ಲಿ ಯಾವುದು ಯಜ್ಞ ಇದೆ, ನಮಗೇನು ವಿಘ್ನ ಬರುತ್ತೆ? ನಾವ್ಯಾಕೆ ರಾಮಾಯಣ ಕೇಳಬೇಕು ಅಂದರೆ ಉಪನಿಷತ್ ಹೇಳುತ್ತದೆ ನಮ್ಮ ಜೀವನವೇ ಯಜ್ಞ ಅಂತ ಹೇಳುತ್ತೆ. ನಮ್ಮ ಜೀವನವೇ ಯಜ್ಞ. ಇದು ಮುಗಿಯೋದು, ನಿರ್ವಿಘ್ನ ಮುಗಿಯೋದು ಅಂದರೆ ಭಗವಂತನೇ ಪ್ರೀತಿಯಾಗಿ ಪ್ರೀಣಯಾಮೋ ವಾಸುದೇವೋ ಅಂತಾಗಬೇಕು. ಯಾತಕ್ಕಾಗ್ತಾ ಇಲ್ಲ ಅಂದರೆ ಮಾರೀಚ ಸುಬಾಹ ವಿಘ್ನ ಮಾಡ್ತಾ ಇದ್ದಾರೆ. ಮಾರೀಚ ಸುಬಾಹ ವಿಘ್ನ ಮಾಡ್ತಾ ಇದ್ದಾರೆ. ಏನು ಮಾರೀಚ ಸುಬಾಹ ಅಂದ್ರೆ ಏನು? ಮಾರೀಚ ಅಂದರೆ ಅಹಂಕಾರ, ಸುಬಾಹ ಅಂತ ಹೇಳಿದರೆ ಮಮಕಾರ. ಅಹಂಕಾರ ಮಮಕಾರ ನಮ್ಮನ್ನು ಹಾಳು ಮಾಡ್ತಾ ಇದೆ. ಕೊನೆಯ ಪೂರ್ಣಾಹುತಿ ಹೊತ್ತಿ ಬಂದ್ಬಿಡುತ್ತೆ. ನಾನು ಮಾಡಿದೆ, ನನ್ನದು ಮಾಡಿದೆ, ಕಥೆ ಮುಗೀತಲ್ಲಿ. ನಾನು ಅಂತ ಬಂತು, ಅಲ್ಲಿಗೆ ಫಲ ಹೋಯಿತು. ನನ್ನದು ಅಂತ ಬಂತು, ಅಲ್ಲಿ ಕಥೆ ಮುಗೀತು. ಎಲ್ಲ ಶಾಸ್ತ್ರ ಹೇಳಿ ಒಟ್ಟು ಸಾಧನೆಯ ಸಾರಾಂಶ ಏನು ಗೊತ್ತಾ? ಯಾರು ಏನೆಷ್ಟು ಮಾಡಿದಾರಲ್ಲ, ಎಷ್ಟು ಅಹಂಕಾರ ಬಿಟ್ಟಿದ್ದಾರೆ, ಮಮಕಾರ ಬಿಟ್ಟಿದ್ದಾರೆ, ಅದು ಬಿಟ್ಟಿದ್ದರ ಮೇಲೆ ಸಾಧನೆ ಬರುತ್ತಂತೆ. ಅದಕ್ಕೆ ಇವತ್ತು ಮಾರೀಚ ಸುಬಾಹುವಿನಂತೆ ಇದ್ದಾರೆ. ಸುಬಾಹು ಅವತ್ತೇ ಸತ್ತ, ಮಾರೀಚ ಆಮೇಲೆ ಸತ್ತ. ಮಮಕಾರ ಮೊದಲು ಹೋಗುತ್ತೆ, ಅಹಂಕಾರ ಆಮೇಲೆ ಹೋಗುತ್ತೆ ಅಂತ ಅರ್ಥ. ಅಹಂಕಾರ ಎಷ್ಟು ಡೇಂಜರಸ್ ಗೊತ್ತಾ? ಅದು ಅಹಂಕಾರ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಖುಷಿ ಗೊತ್ತ ಅಹಂಕಾರಕ್ಕೆ? ಕೊನೆಗೆ ಹೇಳ್ಕೊತಾನ ಅವನು, ಎಲ್ಲ ಬಿಟ್ಟು ಅಹಂಕಾರನ ಬಿಟ್ಬಿಟ್ಟಿದ್ದಾನೆ. ಕೊನೆಗಂತಾನೆ, ಅಹಂಕಾರ ಬಿಟ್ಟುಬಿಟ್ಟಿದ್ದೇನೆ ಅಂತ ಅಹಂಕಾರ ಪಡ್ತಾನೆ ಕೊನೆಗೆ. ಅಂಥ ಸ್ಥಿತಿ ಅದು. ನನ್ನಂತ ಅಹಂಕಾರ ಬಿಟ್ಟವನೇ ಇಲ್ಲ, ಕಥೆ ಮುಗೀತು. ದೇವತೆಗಳು ಗೆದ್ದರಂತೆ, ಒಳಗಿಂದ ಶುರುವಾಯ್ತಂತೆ, ಅಸುರಾದೇಶ ಬಂತಂತೆ. ಓ, ನಾವೇ ಗೆದ್ದೀವಿ ಅಂತೇಳಿ. ಆ ತರಹ ಮನುಷ್ಯನನ್ನು ಯಾವ ರೀತಿ ಕಾಡತ್ತೆ ಗೊತ್ತಾಗೋದಿಲ್ಲ ಅಹಂಕಾರ. ಅದಕ್ಕೆ ನಿಧಾನವಾಗಿ ಹೋಗಬೇಕು. ಮಾರೀಚ ಹೋತ ಬ್ರಹ್ಮವರ ಇದ್ದ ಅವನನ್ನು ಪರಮಾತ್ಮ ಅವತ್ತು ಉಡಿಸಿ, ಸುಬಾಹುವನ್ನು ದುರ್ದೇವರ ಇದ್ದವನ್ನು ಕೊಂದು ಯಜ್ಞ ಮುಗಿಸಿದ್ದಾನೆ. ನಿರ್ವಿಘ್ನ ಯಜ್ಞ ಮುಗಿದಿದೆ. ಆದ್ದರಿಂದ ಇವತ್ತು ಕಲ್ಲಿಲ್ಲಿಸಿ ನಾಳೆ ದಿವಸ ಸೀತಾಕಲ್ಯ ಅಹಲ್ಯೋದ್ಧಾರ, ನಾಳೆ ದಿವಸ ಅಹಲ್ಯ ಕಥೆ ಬರ್ತದೆ. ಅದ್ರ ಬಗ್ಗೆಯೂ ತಪ್ಪುಗಳು ಸುರಿಮಳೆ ಕೇಳಿರ್ತಾರೆ ಜನ. ಇಂದ್ರದೇವರ ಬಗ್ಗೆ ಬೈತಾರೆ, ಗೌತಮರು ಏನೇನೋ ಬೈತಿರ್ತಾರೆ, ಅಹಲ್ಯನಂತೂ ಬಾಯಿ ಬಂದ ಬೈತಾರೆ, ಪ್ರತಿವ್ರತೆಯಲ್ಲ ಅಂತ ಬೈತಾರೆ. ಅದೆಲ್ಲ ಮಹಾಭಾರತ ರಾಮಾಯಣದಲ್ಲಿ ಮುಖ್ಯ ನಿರ್ಣಯದಲ್ಲಿ ಎಲ್ಲ ಸರಿ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಅಹಲ್ಯಗೆ ದೋಷ ಇಲ್ಲ ಅನ್ನೋದನ್ನು ಹೇಳಿಕೊಡ್ತಾರೆ. ನಾಳೆ ಆ ಭಾಗವನ್ನು ನೋಡೋಣ ಅಂತ ಹೇಳ್ತಾ, ಪರಮಪೂಜ್ಯ ಶ್ರೀಪಾದಂಗಳವರ ದೊಡ್ಡ ಉಪಸ್ಥಿತಿಯಿಂದಾಗಿ ನಿಜವಾಗಿ ಮೊನ್ನೆ ಹೇಳಿದ್ದೇನೆ, ಶ್ರೀಪಾದಂಗಳವರ ಚಾತುರ್ಮಾಸ್ಯ ದಾಖಲೆಯ ಚಾತುರ್ಮಾಸ್ಯ, ಅದು ಕೂಡ ವಿಶಿಷ್ಟವಾದಂಥ 78 ವರ್ಷಗಳ ಚಾತುರ್ಮಾಸ್ಯವನ್ನು ಮೊನ್ನೆ ಹೇಳಿದ್ದೆ ನಾನು. ನನಗೆ ಗೊತ್ತಿರೋ ಹಾಗೆ 200 ವರ್ಷಗಳ ಇತಿಹಾಸದಲ್ಲಿ 78 ವರ್ಷ ವೈಷ್ಣವ ಮಠಾಧೀಶರು, 78 ಚಾತುರ್ಮಾಸ್ಯ ಮಾಡಿದ ಮಠಾಧೀಶರು ಸಿಗೋದಿಲ್ಲ ನಮಗೆ. ಬಹುಶಃ ಈ 100 ವರ್ಷದಲ್ಲೂ ಅಂಥ ಸಂಭವ ಇಲ್ಲ. ಅಂದರೆ ಎಷ್ಟು ದಾಖಲೆಯ ಕಾರ್ಯವನ್ನು ಶ್ರೀಪಾದಗಳವರು ಮಾಡಿದ್ದಾರೆ ಅಂತ ಗೊತ್ತಾದರೆ, ಅದು ಒಂದೊಂದು ಚಾತುರ್ಮಾಸ್ಯವು ದಾಖಲೆ ಚಾತುರ್ಮಾಸ್ಯಗಳೇನೆ. ಅಂಥ ಒಂದು ದೊಡ್ಡ ಪರ್ವಕಾಲದಲ್ಲಿ ನಾವಿದ್ದೇವೆ. ಅಂಥವರ ಬಾಯಿಂದ ನಾವು ಕೇಳೋದೊಂದು ದೊಡ್ಡ ಭಾಗ್ಯ. ಶ್ರೀಗಳವರು ಪ್ರವಚನದ ಕಾಲಕ್ಕೆ ಹೆಚ್ಚು ದಿವಸಗಳ ಕಾಲ ಉಪಸ್ಥಿತರೆದ್ದುಬಿಟ್ಟು ಅನುಗ್ರಹ ಸಂದೇಶವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಭಕ್ತರೆಲ್ಲ. ಶ್ರೀಗಳು ನಡೆಸಬೇಕು, ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಸಮರ್ಪಣ ಮತ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಪ್ರೇರಿತ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ
ಪ್ರವಿಶ್ಯ ಮಹಾಭಾಗ್ಯವನ್ನು ಪ್ರಸುತ್ತಂ ಶ್ರೀ ವಯತ್ಯ ಅಖಿಲ ಶಕ್ತಿಧರ ಸ್ವಧಾಮ ಅನ್ಯಾಶ್ಚ ಹಸ್ತಚರಣ ಶರಣತ್ವಗಾದಿ ಪ್ರಾಣಯಾಮ ಭಗವತಿ ಪುರುಷಾಯ ತುಭ್ಯಂ ಆಚಾರ್ಯ ಪವನಸ್ಮಾಕಂ ಆಚಾರ್ಯಂಚ ಭಾರತಿ ದೇವೋ ನಾರಾಯಣ ಶ್ರೇಷ್ಠ ದೇವಿ ಮಂಗಳ ದೇವತಾ ನಾರಾಯಣ ಸುರಗುರು ಜಗದೇಕನಾಥಂ ಭಕ್ತಪ್ರಿಯ ಸಕಲೋಕ ನಮಸ್ಕೃತಂಚ ತ್ರಿಗುಣವರ್ಜಿತಾದಿ ವಿಭಾಗ್ಯೇಶಂ ವಂದೇ ಭವಗ್ರಹಂ ಅಮರಾಸುರ ಸಿದ್ಧಮಯಂ ನಾರಾಯಣ ನಮಸ್ಕೃತ್ಯ ನರಜೀವ ನರೋತ್ತಮ ದೇವಿ ಸರಸ್ವತಿ ವ್ಯಾಸಂ ತಥೋ ದೇವದೇರಿ. ಚಾತುರ್ಮಾಸ್ಯ ಕಾಲದಲ್ಲಿ ಪರಮಾತ್ಮ ನಿದ್ದೆ ಮಾಡುವುದು. ನಿದ್ದೆಯಲ್ಲಿ ಪರಮಾತ್ಮನ ನಿದ್ದೆ ಇಲ್ಲ, ಆದರೆ ನಿದ್ದೆಯಲ್ಲಿ ನಾವು ಯಾವಾಗಲೂ ಪ್ರಸನ್ನರಾಗಿರ್ತೇವೆ. ನಿದ್ರಾ ಕಾಲದಲ್ಲಿ ನಮಗೆ ಬೇರೆ ಯಾವಾಗಲೂ ಜಯಡ ಏನಾದರೂ ಒಂದು ಸಂತೋಷದ ಜೊತೆಗೆ ಮತ್ತೊಂದು ಕ್ಲೇಶ ಇದ್ದೇ ಇದೆ. ಯಾವಾಗ ಪೂರ್ಣವಾದ ಶಾಂತಿ ಸಂಸಾರದಲ್ಲಿ ಬರೋದಾಗಿದ್ದರೆ ನಿದ್ದೆಯಲ್ಲಿ ಮಾತ್ರ, ಯಾವ ತಲೆಬಿಸಿ ಇಲ್ಲ. ಆ ಆನಂದವನ್ನು, ಸ್ವರೂಪ ಆನಂದವನ್ನು ಸ್ವಲ್ಪಮಟ್ಟಿಗೆ ಅನುಭವಿಸ್ತೇವೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಸನ್ನ ಕಾಲ ಅಂದರೆ ನಿದ್ದೆಯ ಕಾಲ, ಅಥವಾ ಪ್ರಸನ್ನ ಕಾಲ. ಭಗವಂತನು ನಿದ್ದೆ ಮಾಡ್ತಾ ಇದ್ದಾನೆ ಅಂದರೆ ಅತ್ಯಂತ ಪ್ರಸನ್ನನಾಗಿದ್ದಾನೆ. ಪರಮಾತ್ಮ ಯಾವಾಗಲೂ ಪ್ರಸನ್ನ, ಇಲ್ಲಿ ಪ್ರಸನ್ನ ಅನುಗ್ರಹ ಮೂಲಕ ಮೇಲೆ ಕಾಣಕ್ಕಿಂತ ಈ ತಾತಮಾಸ್ಯ ಕಾಲದಲ್ಲಿ ಮೇಲೆ ಅನುಗ್ರಹಿಸಲು ಒಂದು ವೃದ್ಧ ಸಿದ್ಧನಾಗಿದ್ದಾನೆ. ದೇವರ ಪ್ರಸಾದ ಅಂದರೆ ಅನುಗ್ರಹ ಮಾಡಬೇಕು. ಅವನು ಯಾವಾಗಲೂ ಅವನ ಇಚ್ಛೆ ನಿತ್ಯ, ಎಲ್ಲ ನಿತ್ಯ. ಆದರೆ ಭಕ್ತನಲ್ಲಿ ಅನುಗ್ರಹ ಮೂಲಕನಾಗಿ ಅವನು ಇದ್ದಾನೆ. ಇದೇ ನಿದ್ದೆ, ಪರಮಾತ್ಮನ ಪ್ರಸನ್ನಾಗಿರುವುದೇ ನಿದ್ದೆ. ನಮ್ಮದು ನಿದ್ದೆಯೇ ಅಷ್ಟೇ, ನಮ್ಮ ನಿದ್ದೆಯೇ ಇಲ್ಲಿ ನಮ್ಮ ಅಜ್ಞಾನ. ಪರಮಾತ್ಮ ಯಾವ ಅಜ್ಞಾನ ಇಲ್ಲದೆ ಯಾವಾಗಲೂ ಎಚ್ಚರದಲ್ಲಿ ಇದ್ದುಕೊಂಡು ನಿದ್ದಾಡುವುದು. ನಾವು ಯಾವಾಗಲೂ ಎಚ್ಚರವಾಗಲೂ ನಿದ್ದಾಡುತ್ತೇವೆ. ಅವನು ನಿದ್ದೆಯಲ್ಲಿದ್ದಾಗಲೂ ಎಚ್ಚರದಲ್ಲಿ ಇದ್ದ, ಇಷ್ಟೇ ವ್ಯತ್ಯಾಸ. ಆದ್ದರಿಂದ ಅಂತಹ ಪರಮಾತ್ಮನ ಪ್ರಸನ್ನ ಕಾಲದಲ್ಲಿ ಅವರಿಗೆ ತೃಪ್ತಿ ಆಗುವಂತಹ ಕಾರ್ಯ ಎಲ್ಲದಕ್ಕಿಂತ ಮುಖ್ಯವಾದದ್ದು ಜ್ಞಾನ ಕಾರ್ಯ, ಪ್ರವಚನ. ಶಾಸ್ತ್ರದ ಪ್ರವಚನ ಕಾರ್ಯ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಕಾರ್ಯ. ಅದನ್ನು ಅವನು ಮತ್ತಷ್ಟು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಋಷಿಗಳು ಕೂಡ ಪ್ರವಚನ ಮಾಡ್ತಾ ಇದ್ದರು. ಅದು ಭಾಗವತದಲ್ಲಿ ಮುಂದಿಸಿದ್ದಾರೆ. ಅವನು ಮಾಡ್ತಾ ಇದ್ದಾರೆ ಚಾತುರ್ಮಾಸ್ಯ ಕಾಲದಲ್ಲಿ ಜ್ಞಾನ ಯಜ್ಞದಿಂದ ಭಗವಂತ ಮತ್ತಷ್ಟು ತೃಪ್ತರಾಗ್ತಾರೆ. ಅದರಿಂದ ಈ ಚಾತುರ್ಮಾಸ್ಯ ಕಾಲದಲ್ಲಿ ನಮ್ಮ ದೇವರ ಪಾಠ ಪ್ರವಚನ ಜೊತೆಗೆ ಪ್ರವಚನ ಕಾರ್ಯ ಬೇರೆ ಬೇರೆ ಕಡೆಯಲ್ಲಿ ನಡೆಸ್ತೇವೆ. ಆದರೆ ಇಂದು ಕೂಡ ಪ್ರತಿದಿನ ಮಾಡಬೇಕು ಅಂತ ನನ್ನ ಸಂಕಲ್ಪ. ಬೇರೆ ಕಡೆಯಲ್ಲಿದ್ದರೂ ಕೂಡ ಅದನ್ನು ಮುಗಿಸಿಕೊಂಡು ಈ ಉಪನ್ಯಾಸ ಮುಗಿಯುವಾಗ ನಮ್ಮದು ಸ್ವಲ್ಪ ಹೊತ್ತಾದರೂ ಈ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿಯೂ ಕೂಡ ಸ್ವಲ್ಪ ಹೊತ್ತಾದರೂ ಪ್ರವಚನ ಮಾಡಬೇಕು ಅಂತ ಸಂಕಲ್ಪಿಸಿದ್ದೇವೆ. ಕೊನೆಯ 15 ದಿವಸ ಪುರುಷ್ಟಪಡಿ ಪೂರ್ಣ ಭಾಗವತ ಪ್ರವಚನ ಇದೆ. ಉಳಿದ ದಿವಸಗಳಲ್ಲಿಯೂ ಕೂಡ ಸಾಧ್ಯವಾದಷ್ಟು ದಿವಸ, ಒಂದೊಂದು ದಿವಸ ತಪ್ಪಿ ಹೋದರೂ ಹೋಗಬಹುದು, ಆದಷ್ಟು ಹೆಚ್ಚಿನ ದಿವಸ ಸ್ವಲ್ಪ ಹೊತ್ತಾದರೂ ಒಂದು ಇಲ್ಲಿ ಪ್ರವಚನ. ಅದು ಮಹಾಭಾರತ ಪ್ರವಚನ, ಅದು ಸ್ವಲ್ಪ ಸ್ವಲ್ಪ ಪ್ರತಿನಿತ್ಯ ಎಷ್ಟು ಸಾಧ್ಯ ಉಂಟು ಅಷ್ಟು ಅದನ್ನು ಭಾರತ ಶ್ರವಣವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದ ಇವತ್ತಿನಿಂದ ಪ್ರತಿನಿತ್ಯ ಮಹಾಭಾರತ ಪ್ರವಚನ ನಡೆಯಲಿದೆ. ಮಹಾಭಾರತ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠ ಅಂತ ಒಂದಿಸಿದೆ. ವೇದ ಇತರ ಉಪನಿಷತ್ತು ಈ ಪುರಾಣ ಎಲ್ಲದಕ್ಕಿಂತ ಮಹಾಭಾರತ ಶ್ರೇಷ್ಠ. ವೇದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳುವಾಗ ಸ್ವಲ್ಪ ಕೆಲವರಿಗೆ ಆಶ್ಚರ್ಯ ಆಗ್ತದೆ. ವೇದ ಸರ್ವಶ್ರೇಷ್ಠ ಅಪೌರುಷೇಯ, ವೇದಕ್ಕಿಂತಲೂ ಮಹಾಭಾರತ ಶ್ರೇಷ್ಠ ಹೇಗಾಗುವುದು ಅಂತ ಅದಕ್ಕೆ ಆಚಾರ್ಯರು ಉತ್ತರಿಸಿದ್ದಾರೆ. ವೇದ ಅಪೌರುಷ ನಿರ್ದುಷ್ಟ, ಯಾವ ದೋಷವೂ ಇಲ್ಲ. ಅದು ಮಹಾಭಾರತ ಪರಮಾತ್ಮನಾಗಿದ್ದು ಪೌರುಷೇಯ, ಅದು ರಚನೆ ಮಾಡಿದ ಯಾರು? ಸರ್ವಜ್ಞನಾದ ಪರಮಾತ್ಮ. ವೇದಕ್ಕೆ ಎಷ್ಟು ವಿಷಯ ಉಂಟೋ ಅದಕ್ಕಿಂತಲೂ ಹೆಚ್ಚು ವಿಷಯವನ್ನು ಭಗವಂತ ತಿಳಿದಿದ್ದಾರೆ. ಭಗವಂತನ ಮುಂದೆ ವೇದವು ಕೂಡ ಕಡಿಮೆ, ವೇದದಲ್ಲಿ ಹೇಳಿದ ವಿಷಯಕ್ಕಿಂತಲೂ ಹೆಚ್ಚಿನ ವಿಷಯ ಭಗವಂತನಿಗೆ ಗೊತ್ತು. ಅಂತಹ ಸರ್ವಜ್ಞನಾದ ಪರಮಾತ್ಮನು ಅತ್ಯಂತ ಆಪ್ತ ನಮಗೆಲ್ಲ ಸಜ್ಜನರಿ. ಅಂತ ಅತ್ಯಂತ ಆಪ್ತನಾದ ಪರಮಾತ್ಮನು ಉಪದೇಶ ಮಾಡಿದ ಮಹಾಭಾರತದಲ್ಲಿ ಹೇಗೆ ಅಪೌರುಷೀಯ ಮಹಿಷಿಯೋ ಅದರಂತೆ ಮಹಾಭಾರತ ಅಪೌರುಷೀಯ ಮಾಡಲು ಸರ್ವೋತ್ತಮವಾದ ಸರ್ವಜ್ಞನಾದ ಭಗವಂತನ ಕೃತಿಯಾದ ಪ್ರೀತ ಅದು ಕೂಡ ಅಷ್ಟೇ ನಿರ್ದೇಶ ನಿರ್ದೇಶ. ವೇದದಲ್ಲಿ ಹೇಳಿದ ವಿಷಯ ಉಂಟು, ಮಹಾಭಾರತಕ್ಕೆ ಅನೇಕ ಅರ್ಥ. ವೇದದಲ್ಲಿ ಹೇಳಿದ ವಿಷಯವೂ ಯಾಕೆ ಪರಮಾತ್ಮ ಸರ್ವಜ್ಞ, ವೇದದಲ್ಲಿ ಹೇಳಿದ ವಿಷಯ ಗೊತ್ತು, ವೇದದಲ್ಲಿ ಹೇಳಿದ ವಿಷಯವೂ ಮಹಾಭಾರತವಿದೆ. ಆದ್ದರಿಂದ ಸರ್ವಜ್ಞಾನದ ಯಾವ ದೋಷವೂ ಇಲ್ಲದ ಪರಮಾತ್ಮ ನಿರ್ಮಿಸಿತು. ಮೇಲೆ ಅದು ವೇದ ಯಾಕೆ ಮಾಡುತ್ತೆ, ಭಾರತ ಶ್ರೇಷ್ಠ ಹೌದು, ವೇದ ವ್ಯಾಸದೇ ಪರಮಾತ್ಮ ಹೌದು, ನಮಗೆ ಗೊತ್ತಾಗಿದೆ. ವೇದ ದೋಷ ಮಾಡಿದ್ರೆ ಅದಕ್ಕೆ ನಮಗೆ ನಾವು ಕಂಡಿಲ್ಲ, ಎಷ್ಟೋ ಸಹಸ್ರ ವರ್ಷದ ಹಿಂದೆ ಒಂದು ಆಪ್ತರೂ ಅಲ್ಲವು, ಏನೇ ಮಾಡಲಿಕ್ಕೆ ಬರಲಿಲ್ಲ. ಅದಕ್ಕೋಸ್ಕರ ವೇದ ಅಪೌರುಷೀಯ, ಯಾರೂ ಮಾಡಿಲ್ಲ. ಯಾರೂ ಮಾಡಿದ ಗ್ರಂಥ ಒಂದು ಮುಟ್ಟಡೆ ಇದ್ದರೆ ಯಾರಿಗೂ ಧರ್ಮಕ್ಕೆ ಸಾಧ್ಯ. ಧರ್ಮನಾಗಲಿ ಮೂರ್ಧನಾಗಲಿ ಅವ್ರ ಧರ್ಮ ಹೆಂಗೆ ಮುಟ್ಟಾಯಿತು, ಪ್ರತ್ಯಕ್ಷ ಯಾರೂ ಮಾಡಿಲ್ಲ. ಧರ್ಮನಾಗಿ ಪ್ರತ್ಯಕ್ಷ ಬಿದ್ದವಲ್ಲ, ಇವರೆಲ್ಲ ಧರ್ಮ ಒಪ್ತಾರೆ, ಧರ್ಮ ಒಪ್ತಾರೆ, ಮೂರ್ಧರು ಒಪ್ತಾರೆ, ಎಲ್ಲ ಮತೀಯರು ಕೂಡ ಕರೆಯಿಸಿದರು. ಎಲ್ಲರೂ ಧರ್ಮ ಒಪ್ತಾರೆ. ಅಲ್ಲಿ ಧರ್ಮ ಹೇಗೆ ಗೊತ್ತಾಯಿತು ತಿಳಿಸಿದ್ರು. ಧರ್ಮ ಅವನು ಸರ್ವಜ್ಞಾತ ಹೇಳುತ್ತಾನೆ, ಆ ಪ್ರಖ್ಯಾತ ಹೇಳುತ್ತಾನೆ. ಅವನು ನಮ್ಮ ಕೈಯಲ್ಲ, ನಮ್ಮ ಕಣ್ಣಿನ ಎಷ್ಟೋ ನೂರಾರು ವರ್ಷಗಳಿದೆ. ಅವನು ಮೋಸ ಮಾಡಿದ್ದಾನು, ಸತ್ಯವನ್ನು ಹೇಳಿದನು, ಸರ್ವಜ್ಞನು, ಹೇಗೆ ತೀರ್ಮಾನ ಮಾಡು? ಹೀಗೆ ಯಾರ ಬಗ್ಗೆಯೂ ನನಗೆ ನಂಬಿಕೆ ಉಂಟಾಗುತ್ತೆ. ಒಬ್ಬರು ಹೇಳಿದ್ದಕ್ಕೆ ಹೇಳಿದ್ದವನು ಮತ್ತೊಬ್ಬರು ಹೇಳ್ತಾರೆ, ಮುದ್ದೆ ಹೇಳಿದ್ರೆ ಜೀವನ ಕಳಿಸ್ತಾರೆ, ಅವನು ಹೇಳಿದ ಮತ್ತೊಬ್ಬ ಕಳಿಸ್ತಾರೆ. ಯಾವುದರಲ್ಲಿ ಪರಸ್ಪರ ಸಂವಾದ ಇಲ್ಲ, ಪರಸ್ಪರ ವಿರುದ್ಧವಾಗಿ ಹೇಳ್ತಾರೆ. ಅವರ ಅನುಯಾಯಿಗಳು ತಮ್ಮ ಮೂಲದಂದೇ ಸರ್ವಜ್ಞ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನೊಂದು ತಮ್ಮ ಮೂಲ ಹೇಳ್ತಾರೆ, ಯಾರ ಮಾತು ನೋಡುವುದು. ಅದರಂತೆ ವೇದವ್ಯಾಸರು ಈಶ್ವರ ಪರಮಾತ್ಮ ಅವತಾರ ಹೇಗೆ ಗೊತ್ತು, ಹೇಗೆ ತಿಳ್ಕೊಳ್ಬೇಕು? ಹೀಗಾಗಿ ವೇದ ಬಿಟ್ಟರೆ ನೀವು ಯಾರ ಗ್ರಂಥಗಳಿಂದಲೂ ತತ್ವಜ್ಞಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಆಪ್ತರು ಪ್ರಾಮಾಣಿಕರಿಂದ ನಾವು ನಿರ್ಣಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಧರ್ಮ ಎಲ್ಲರೂ ಬೇಕು. ಧರ್ಮವನ್ನೆಲ್ಲರೂ ಒಪ್ಪಿದ ಅವರು ಕೇಳಬೇಕು, ಈ ಧರ್ಮ ಒಪ್ಪಿದ್ದಲ್ಲಿ ಏನು ಪ್ರಮಾಣ? ಅವರು ಹೇಳಿದಕ್ಕ ಪುರುಷನು ಇನ್ನೊಬ್ಬರಿಗಲ್ಲ, ಇನ್ನೊಬ್ಬರು ಹೇಳಿದ್ದು ಅವರಿಗಲ್ಲ. ಹೀಗಾಗಿ ಜಗತ್ತಿನಲ್ಲಿ ಧರ್ಮ ನಿಶ್ಚಯ ಧರ್ಮ ಬೇಕು ಅಂತ ಎಲ್ಲ ಒಪ್ತಾರೆ. ಧರ್ಮ ಒಪ್ಪದೆ ಅಂದರೆ ಸಮಾಜದಲ್ಲಿ ಅವ್ಯವಸ್ಥೆ, ಎಲ್ಲ ಥರದ ಯಾವುದು ಸರಿ ಯಾವುದು ತಪ್ಪು ತೀರ್ಮಾನ ಅಂದರೆ ಸ್ವಚ್ಛಂದವಾದ ಪ್ರವೃತ್ತಿ, ಯಾರಿಗೂ ನಿಮ್ಮಲ್ಲಿ ಶಾಂತಿ ಇಲ್ಲ. ಯಾವುದು ಸರಿ ತಪ್ಪು ತೀರ್ಮಾನ ಮಾಡಲಿಕ್ಕೆ ಆ ಧರ್ಮ ಅವ್ಯವಸ್ಥ ಅನ್ಯ. ಧರ್ಮ ಒಪ್ಪಬೇಕು, ಯಾವುದು ಧರ್ಮ ಯಾವುದು ಅಧರ್ಮ ತೀರ್ಮಾನ ಹೇಳಿ ಮಾಡಿ. ಯಾರು ಒಪ್ಪಬೇಕು, ಯಾರು ಪ್ರವಾದಿ? ಕ್ರಿಸ್ತನು, ಪೈಲವರನು, ಜೈನರು, ಬುದ್ಧರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಯಾರು ತೀರ್ಮಾನ ಹೇಳಿ ಮಾಡಿ. ಅದಕ್ಕಾಗಿ ಒಂದು ಅಪಾಯಶೀಲವಾಗಿ ಯಾರೂ ಮಾಡದ, ಯಾರೂ ಮಾಡಿಲ್ಲ, ದೋಷಕ್ಕೆ ಅವಕಾಶವೇ ಇಲ್ಲ. ಮನುಷ್ಯನ ಬುದ್ಧಿಯಿಂದ ದೋಷ, ಯಾವುದು ಬುದ್ಧಿಯ ಅತೀತ, ಯಾರ ಬುದ್ಧಿಯೂ ನಿರ್ಮಾಣ ಮಾಡಿಲ್ಲ, ಅನಾದಿ ಕಾಲದಿಂದ ಹರಿದುಕೊಂಡು ಬಂದಿದೆ, ಅದು ದೋಷಕ್ಕೆ ಅವಕಾಶ ಇಲ್ಲ. ಅಂಥ ವೇದವನ್ನು ಅಪಾಯಶೀಲ ಅಂತ ಒಪ್ಪದೆ ಹೋದರೆ ಜಗತ್ತಿನಲ್ಲಿ ಧರ್ಮಾಧರ್ಮದ ವ್ಯವಸ್ಥೆಯೇ ಆಗಲಿಕ್ಕಿಲ್ಲ, ಎಲ್ಲ ಅವ್ಯವಸ್ಥೆ ಆಗಿದೆ. ಅದಕ್ಕೋಸ್ಕರ ಅಪೌರುಷೀಯವಾದ ವೇದವನ್ನು ಅವನ ಮನಸ್ಸಿನ ಜೊತೆ ಒಪ್ಪಿಯಬೇಕು ಅಂತ ಆಚಾರ್ಯರು ಸಮರ್ಥನ ಮಾಡಿದ್ದಾರೆ. ಇನ್ನೊಂದು ಧರ್ಮ ಒಪ್ಪಿದ್ದಾರೆ ಪ್ರಮಾಣ, ಒಬ್ಬರದ್ದು ಇನ್ನೊಬ್ಬರಿಗೆ ಆಗುತ್ತೆ. ಅದಕ್ಕೋಸ್ಕರ ಅಪೌರುಷೀಯವಾದ ವೇದ ಒಪ್ಪಿದೆ. ವೇದ ಒಪ್ಪಿದರೆ ವೇದ ಕ್ರಮಗಳನ್ನು ಯಾವುದು ಅದು ಪ್ರಮಾಣ. ಮಹಾಭಾರತ ಯಾಕೆ ಪ್ರಮಾಣ? ವೇದಕ್ಕೆ ಅನುಗುಣವಾಗಿದೆ. ಈ ವೇದದಲ್ಲಿ ಪ್ರಮಾಣ ತೀರ್ಮಾನ ಮಾಡಿ ವೇದಂತೂ ಪ್ರಮಾಣ ಒಪ್ಪಬೇಕು. ಯಾಕೆ? ಪುರುಷರ ಬುದ್ಧಿ ನೀಡುವಂತೆ, ಯಾವ ದೋಷವೂ ಇಲ್ಲ. ಅಂಥ ವೇದಕ್ಕೆ ಅನುಗುಣವಾಗಿ ಯಾವುದುಂಟೋ ಅದು ಪ್ರಮಾಣ. ಹೀಗಾಗಿ ಭಾರತ ಪ್ರಮಾಣ ಯಾಕೆ ವೇದಕ್ಕೆ ಅನುಗುಣವಾಗಿದೆ? ಅದಕ್ಕೋಸ್ಕರ ವೇದಕ್ಕೆ ಭಾರತ ಹೊರತು ವಿಷಯ ನೀಡುವುದರಲ್ಲಿ ವೇದಕ್ಕಿಂತ ಭಾರತದಲ್ಲಿ ಹೆಚ್ಚು ವಿಷಯ ಇದೆ. ಅದರಿಂದ ವೇದಕ್ಕಿಂತ ಮನದೃಷ್ಟಿಯಲ್ಲಿ ಭಾರತ ಶ್ರೇಷ್ಠ. ವೇದಕ್ಕೆ ಯಾಕೆ ಮಹತ್ವ ಅಂದರೆ ಭಾರತ ಶ್ರೇಷ್ಠ ಅಂತ ಗೊತ್ತಾಗಬೇಕಾಗಿದ್ದರೂ ವೇದಗಳು ಆ ದೃಷ್ಟಿಯಲ್ಲಿ ವೇದಕ್ಕೆ ಮಹತ್ವ. ತತ್ವದ ತತ್ವ ನಿರೂಪಣ ವಿಷಯದಲ್ಲಿ ಅಪೌರುಷೀಯವಾದ ವೇದಕ್ಕಿಂತ ಸರ್ವಜ್ಞನಾದ ಪರಮಾತ್ಮನಾದ ಪೌರುಷೀಯವಾದರೂ ಮಹಾಭಾರತವೇ ಶ್ರೇಷ್ಠ. ವೇದಾದಪಿ ಪರಂತತ್ರಿ, ವೇದಕ್ಕಿಂತಲೂ ಮಹಾಭಾರತ ಶ್ರೇಷ್ಠ ಅಂತ ಆಚಾರ್ಯರು ಹೇಳಿದ್ದಾರೆ. ಅದು ಎರಡೂ ಬೇಕು. ಮಹಾಭಾರತ ಪ್ರಮಾಣ ಶ್ರೇಷ್ಠ ಅಂತ ಗೊತ್ತಾಗಲಿಕ್ಕೆ ವೇದ ಬೇಕು. ವೇದ ಪ್ರಮಾಣ, ಇತಿಹಾಸ ಪುರಾಣ, ಪಂಚಮೋ ವೇದಾನ ವೇದ, ಇದರಿಂದಾಗಿ ವೇದ ಪುರಾಣ ಆಧಾರಿತ ಇತಿಹಾಸ ಅದು ಪ್ರಮಾಣ ಅಂತ ಗೊತ್ತಾಗುವುದು ಬೇಡವೇ. ಅಲ್ಲಿ ವೇದ ಬೇಕು, ಮಹಾಭಾರತ ಬೇಕು, ಎರಡೂ ಹೇಳಬೇಕು. ಅದೇ ವೇದಕ್ಕಿಂತಲೂ ಮಹಾಭಾರತ ಶ್ರೇಷ್ಠ ಎಂದು ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಅಂಥ ಮಹಾಭಾರತ ಸರ್ವಶ್ರೇಷ್ಠವಾದ ಪ್ರಮಾಣ. ಈ ಭಾರತದಲ್ಲಿ ಹೇಳದಿದ್ದ ವಿಷಯವೇ ಇಲ್ಲ. ಎಲ್ಲ ವಿಷಯಗಳನ್ನು ನಿರ್ಧ ಮಾಡಿ ನಮ್ಮ ದೇಶಕ್ಕೆ ಬೇಕಾದ, ನಮ್ಮ ಮಾನವಿಕೆ ಬೇಕಾದ ಧರ್ಮ ಸದ್ಗುಣಗಳು ಯಾವುದತ್ತ ಇದು ಹೇಗಿರಬೇಕು, ಹೇಗಿರಬಾರದು, ಧಾರ್ಮಿಕ ವಿಚಾರ, ತಾತ್ವಿಕ ವಿಚಾರ, ಯಾರು ಸರ್ವೋತ್ತಮ, ಜಗತ್ತಿನ ಸತ್ಯತ್ವ, ಭಗವದ್ಗೀತೆ ಮಹಾಭಾರತದಲ್ಲಿ ಸೇರಿದೆ. ತಾತ್ವಿಕ ವಿಷಯ ಧರ್ಮ, ಧರ್ಮಗಳ ವಿಷಯ ರಾಜನೀತಿ ಸಮಾಜ ನೀತಿ ಎಲ್ಲ ವಿಷಯಗಳು ಜೀವನಕ್ಕೆ ಬೇಕಾದ ಸಕಲ ಅಂಶಗಳು ಮಹಾಭಾರತದಲ್ಲಿ ಅಂಥ ಮಹಾಭಾರತ ಸರ್ವಶ್ರೇಷ್ಠವಾದ ಗ್ರಂಥ. ಅದು ಮೂಲ ವಿಷಯವೇ ಯದಿ ನಾಸ್ತಿ ತದನಂತರ ಭಾರತ ಏನು ಅದು ಹೇಳಿಕೆ ಉಂಟು, ಈ ಯಾವ ಮೂಲಗಳು ಅದು ಹೇಳಿಕೆ ಅಂತಹ ಎಲ್ಲ ಗ್ರಂಥಗಳ ವಿಷಯ ಇಲ್ಲಿ ಅಡಕವಾಗಿದೆ. ಅಂತಹ ಸರ್ವಾರ್ಥ ಸಂಗ್ರಾಹಕವಾದ ಸಕಲ ಬೇಕಾದ ನಮ್ಮ ಲೌಕಿಕವಾಗಿಗೂ ಆಧ್ಯಾತ್ಮಿಕವಾಗಿಗೂ ಅವಶ್ಯಕವಾದ ಎಲ್ಲ ಪ್ರಮೇಯ ಮಹಾಭಾರತದಲ್ಲಿ ಅಂತಹ ಎಲ್ಲ ಕೇಳ್ತಾರೆ ಸರ್ವಕಾಲೀನ ಋಷಿಗಳು ಎಲ್ಲಿಂದ ಬಂದಿದೆ ಅಂತ. ಒಂದು ದೊಡ್ಡ ಪ್ರವಚನ ಆಗ್ತಾ ಇತ್ತು, ವೈಶಂಪಾಯನರು ಮಹಾಭಾರತ ಪ್ರವಚನ ನಡೆಯುತ್ತಾ ಇತ್ತು, ಅದೆಲ್ಲ ಕೇಳಿಕೊಂಡು ಬಂದಿದ್ದೇನೆ. ಆ ಮಹಾಭಾರತದ ವಿಷಯ ನಮಗೆ ಹೇಳಬೇಕು, ದೊಡ್ಡ ಸತ್ರ ಶೌನಕಾದಿ ಋಷಿಗಳಿಗೆ ಸೂತ ಪುರಾಣಿಕರು ತಾನು ವೈಶಂಪಾಯನ ಮುಖಾಂತರ ಇದು ಮಹಾಭಾರತ ಪ್ರವಚನ ಪರೀಕ್ಷಿತ ರಾಜನ ಮಗ ದೀರ್ಘನಿಗಾಗಿ ಆಗಿತ್ತು ಅದನ್ನು ಹೇಳ್ತೇನೆ ಎಂಬುದಾಗಿ ಮಹಾಭಾರತದ ಮಹಿಮೆ ಇಷ್ಟಿದೆ, ಅದನ್ನು ಆಚಾರ್ಯರು ವಿಶೇಷವಾಗಿ ವಿವರಿಸಿದ್ದಾರೆ. ಅಂತಹ ಸರ್ವಶ್ರೇಷ್ಠವಾದ ನಿರ್ಣಾಯಕವಾಗಿ ಬ್ರಹ್ಮಸೂತ್ರ ಶ್ರೇಷ್ಠ, ವೇದಾರ್ಥ ನಿರ್ಣಯಕ್ಕೋಸ್ಕರ ಇದ್ದದ್ದು ಬ್ರಹ್ಮಸೂತ್ರ ನಿರ್ಣಯ ಗ್ರಂಥ. ಯಾವುದು ನಿರ್ಣಯ ಮಾಡಬೇಕಾಗಿದೆ ಅದರಲ್ಲಿ ಮಹಾಭಾರತ ಶ್ರೇಷ್ಠ. ನಮ್ಮ ಮೂರು ಮಹತ್ತರವಾದ ಗ್ರಂಥ, ಒಂದು ಅಪೌರುಷೇಯವಾದ ವೇದ, ಒಂದು ಮಹಾಭಾರತ, ಇನ್ನೊಂದು ಬ್ರಹ್ಮಸೂತ್ರ. ಇದಿಷ್ಟು ನಮಗೆ ಅತ್ಯಂತ ಶ್ರೇಷ್ಠವಾದ ಪರಮ ಪವಿತ್ರ ಗ್ರಂಥ. ಅಂತಹ ಮಹಾಭಾರತ ಇದನ್ನು ರಚನೆ ಮಾಡಿದವರು ವೇದವನ್ನು ಜಗತ್ತಿಗೆ ಕೊಟ್ಟರು, ವೇದ ಪ್ರವರ್ತಕರು. ಬ್ರಹ್ಮಸೂತ್ರವನ್ನು ರಚನೆ ಮಾಡಿದವರು ಮಹಾಭಾರತವನ್ನು ಕೊಚ್ಚನ್ನೇ ಪುನರೀಕಾಕ್ಷಾತ್ ಮಹಾಭಾರತ ಕಲ್ಪವೇ ಪರಮಾತ್ಮ ಬಿಟ್ಟು ಮತ್ತೊಬ್ಬರಿಗೆ ಸಾಧ್ಯವೇ ಇಲ್ಲ. ಒಂದು ಮೂಲ ಅರ್ಥ ಮಾತ್ರ ಅಲ್ಲ, ಹತ್ತಾರು ಅರ್ಥಗಳುಂಟು ಅನೇಕ. ಅಂತಹ ಮಹಾಭಾರತ ಬ್ರಹ್ಮಸೂತ್ರ ಸಕಲ ವೇದಗಳನ್ನು ಜಗತ್ತೆ ಕೊಟ್ಟು ಇಂಥ ವೇದವ್ಯಾಸ ದೇವರು ಅವರ ಅನುಗ್ರಹ, ಅವರ ನಮ್ಮ ದೇಶಕ್ಕೆ ನಮ್ಮ ಜನತೆ ಮಾಡಿದ ಉಪಕಾರ, ಎಲ್ಲ ವಿಷಯಗಳು ನಮ್ಮ ಸಂಸ್ಕೃತಿ, ತತ್ವಜ್ಞಾನ, ರಾಜನೀತಿ, ಧರ್ಮ, ಅರ್ಥಶಾಸ್ತ್ರ ಎಲ್ಲ ಉಂಟು ಮಹಾಭಾರತ. ಆದ್ದರಿಂದ ನಾನು ಅನೇಕ ಬಾರಿ ಹೇಳಿದ್ದೇನೆ, ನಮ್ಮ ರಾಷ್ಟ್ರಪಿತ ಯಾರು? ದೇಶಕ್ಕೆ ರಾಷ್ಟ್ರಪಿತ ವೇದವ್ಯಾಸ ದೇವರು, ಮತ್ತಾರು ರಾಷ್ಟ್ರಪಿತರಲ್ಲ. ವೇದವ್ಯಾಸದೇವರೇ ರಾಷ್ಟ್ರಪಿತರು, ಅವರೆಲ್ಲ ರಾಷ್ಟ್ರಪುತ್ರರು ಅಂತ ಹೇಳೋದು. ಅಂದರೆ ರಾಷ್ಟ್ರಪಿತ ಜಗತ್ತ ನಮ್ಮ ರಾಷ್ಟ್ರಕ್ಕೆ ಬೇಕಾದ ಎಲ್ಲವನ್ನು ಕೂಡ ಕೊಟ್ಟವರು ಸಾಕ್ಷಾತ್ ಭಗವಂತರ ಅವತಾರಭೂತರಾದ ವೇದವ್ಯಾಸದೇವರು. ಅವರು ರಚಿಸಿದ ಮಹಾಭಾರತ ಅದರ ಸಂದೇಶ, ಅದರ ಕಥೆ, ಕಥೆಯ ಸಂದೇಶ, ಅಲ್ಲಲ್ಲಿ ಹೇಳಿದ ನೀತಿ, ಇದನ್ನು ಚಾತುರ್ಮಾಸ್ಯ 50 ದಿವಸಗಳಲ್ಲಿ ಎಷ್ಟು ಸಾಧ್ಯ ಉಂಟೋ. ದೊಡ್ಡ ಸಮುದ್ರ ಇದು, ಸ್ವಲ್ಪ ಏಕ ದೇಶದಲ್ಲಿ ನಾನು ಪ್ರಯತ್ನ ಆದ್ದರಿಂದ ಇದು ಒಂದು ದಿನಕ್ಕೆ ಅರ್ಧ ಗಂಟೆ ಆಗ್ಬೋದು, 15 ನಿಮಿಷ ಆಗ್ಬೋದು, ಎಷ್ಟು ಸಾಧ್ಯ ಉಂಟೋ ಅಷ್ಟು ಮಹಾಭಾರತ ಪ್ರವಚನ ನಮ್ಮ ಸಜ್ಜನರ ನಿಮ್ಮ ಜೊತೆಗೆ ವಿದ್ಯಾಪೀಠದಲ್ಲಿ ಸ್ವಲ್ಪ ಹೊತ್ತಾದರೂ ಈ ಚಾತುರ್ಮಾಸ್ಯ ಕಾಲದಲ್ಲಿ ಸಂವಾದ ದೃಷ್ಟಿಯಿಂದ ಇವತ್ತು ಪ್ರವಚನ ಆರಂಭಿಸಿದ್ದೇವೆ. ನಾನು ಕೂಡ ಪ್ರತಿನಿತ್ಯ ಯಾವತ್ತು ನಡೆಯುವುದಿಲ್ಲ ಅದನ್ನು ಹೀನ ದಿವಸ ನಾವು ತಿಳಿಸ್ತೇವೆ. ಮತ್ತೆ ಈ ಜನ ಪಾಠವನ್ನು ಆರಂಭಿಸ್ತೇವೆ, ಅದರ ಪಾಠ ಮಾತ್ರ ಬೆಳಗ್ಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಒಂದು ಬೆಳಗ್ಗೆ ಒಂದು ಪಾಠ ಆಗಬೇಕು, ಆಮೇಲೆ ಅನುಷ್ಠಾನ ಆಗಿ ಮತ್ತೆ ಪಾದಪದಗಳಲ್ಲಿ ಹೋಗಬೇಕಾಗ್ತದೆ. ಬಹಳ ತಡ ಆದರೆ ನಮಗೂ 25 ವಯಸ್ಸು ಸ್ವಲ್ಪ ಆಯಾಸ ಆಗ್ತದೆ. ಮತ್ತು ಪಾಠ ಭೂಮಿ ತಡ ಆದರೆ ಮಧ್ಯಾಹ್ನ ವಿದ್ಯಾರ್ಥಿಗಳ ಪಾಠಕ್ಕೂ ಅನುಕೂಲ ಆಗ್ತದೆ. ಅದಕ್ಕೆ 5 ಗಂಟೆಯಿಂದ ಪಾಠ, 5ರಿಂದ 3/4 ಗಂಟೆ 45 ನಿಮಿಷ ಸಂಜೆ 5 ಗಂಟೆ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಸ್ವಲ್ಪ ನಮಗೆ ದೇಹಾಯಾಸ ಪೂಜೆ ಹೇಗೆ ಆಗಬೇಕು, ಅನೇಕ ಪಾದಪೂಜೆಗಳು ಆಗಬೇಕಾಗಿದೆ. ಬೆಳಗ್ಗೆ ವಿದ್ಯಾರ್ಥಿಗಳ ಪಾಠ ಮಾಡಬೇಕು, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮಧ್ಯಾಹ್ನ 5 ಗಂಟೆಯಿಂದ 6/4 ಗಂಟೆವರೆಗೆ ಉಪನ್ಯಾಸಕ್ಕಿಂತ ಮುಂಚೆ ಪಾಠ ವಿಧಿಯಿಂದ ಯಾವ ಪಾಠ ಅಂತ ತಿಳಿಸ್ತೇವೆ. ದ್ವಿತೀಯ ಇವತ್ತು ದ್ವಾದಶಿ, ವಿಜಯಹೀನ ಐದು ಗಂಟೆಯಿಂದ ಐದು ಸ್ವಲ್ಪ ಐದುವರೆವರೆಗೆ ಅಂತ ಉಪನ್ಯಾಸಕ್ಕೆ ನೋಡಿದೆ. ಉಪನ್ಯಾಸ ಮತ್ತೆ ಆಗ್ತದೆ, ಉಪನ್ಯಾಸಕ್ಕಿಂತ ಪೂರ್ವದಲ್ಲಿ ಪಾಠ ಇದೆ. ಬೇರೆ ಕಾರ್ಯಕ್ರಮ ಇದ್ದರೆ ಬೇರೆ ಬೇರೆ ಪ್ರವಚನ ಹಾಲಿದೆ ಅಲ್ಲಿ ಹೇಳಿ ವಿಚಾರಿಸಿದೆ. ಇಲ್ಲಿ ಬೇರೆ ಭಯ ಇದ್ದರೆ ಬೇರೆ ಸ್ಥಳದಲ್ಲಿ ಮಾಡಿ.